ಭಗವಂತ ಸರ್ವತ್ರ ವ್ಯಾಪ್ತನಾದವ, ದೈತ್ಯರಲ್ಲಿಯೂ ಇರ್ತಾನೆ, ದೇವತೆಗಳಲ್ಲಿಯೂ ಇರ್ತಾನೆ. ದೈತ್ಯರಿಗೂ ಕರ್ಮ ಪ್ರವರ್ತಕ, ನರುತೆ ತತ್ಕ್ರಿಯತೆ ಕಿಂಚನಾರೆ. ಎಲ್ಲ ಕರ್ಮಗಳಿಗೂ ಪ್ರವರ್ತಕನಾದವ ಭಗವಂತ. ದೇವತೆಗಳ ಒಳಗೂ ಇರುವವನು, ಎಲ್ಲವನ್ನು ಮಾಡಿಸುವವ ಅದು ಭಗವಂತನೇ. ದೇವರು ಇಲ್ಲದೇ ಇದ್ದ ಜಾಗ ಇಲ್ಲ, ದೇವರು ಪ್ರತಿಯೊಂದು ಕಡೆಯೂ ಇರ್ತಾನೆ. ಆದರೆ ಅವರವರ ಸ್ವಭಾವ, ಅವರವರ ಕರ್ಮ, ಅದಕ್ಕನುಗುಣವಾಗಿ ಫಲವನ್ನು ಕೊಡ್ತಾನೆ. ಸ್ವಭಾವಕ್ಕನುಗುಣವಾಗಿ ಕರ್ಮವನ್ನು ಮಾಡಿಸ್ತಾನೆ. ಅವರವರ ಸ್ವಭಾವ ಅದು ಅನಾದಿನಿತ್ಯ. ಭಗವಂತ ಸ್ವಭಾವಕ್ಕೆ ವಿಕಾಸಕ ಹೊರತು ಸ್ವಭಾವಕ್ಕೆ ಉತ್ಪಾದಕ ಅಲ್ಲ. ಅವರವರ ಸ್ವಭಾವ ಅವರವರ ಕರ್ಮಕ್ಕೆ ಮೂಲವಾದ ಕಾರಣ ಅಂತ ಇಷ್ಟು ಹೇಳಿ ದೇವರು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅದು ಹೇಗೆ ಅಂತಂದ್ರೆ, ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಜ್ಯೋತಿರಾದಿವ ಆಭಾತಿ ಸಂಗಾತಾತ್ ನವಿಭುಚ್ಯತೆ ವಿಂದಂತಿ ಆತ್ಮಸ್ಥಮಾತ್ಮಾನಂ ಮತಿತ್ವ ಕವಯೋಂತತಃ. ಜ್ಯೋತಿರಾದಿರಿವ ಆಭಾತಿ, ಜ್ಯೋತಿರಾದಿರಿವ ಅಭಾತಿ ದೃಷ್ಟಾಂತವನ್ನು ಕೊಟ್ಟರು. ದೇವರು ಎಲ್ಲ ಕಡೆ ಇದ್ದಾನೆ, ಇಲ್ಲದಿದ್ದ ಜಾಗನೇ ಇಲ್ಲ. ನಮಗೆ ಕಾಣಿಸದೇ ಇರಬಹುದು, ಕಾಣಿಸ್ಲಿಲ್ಲ ಅಂತಾದ್ರೆ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಹೇಗೆ ಅಂತಂದ್ರೆ, ಜ್ಯೋತಿರಾದಿವ ಅಂತ ದೃಷ್ಟಾಂತವನ್ನು ಕೊಟ್ಟರು. ಜ್ಯೋತಿಸ್ಸು ಹೇಗೋ ಹಾಗೆ, ಜ್ಯೋತಿಸ್ಸು ಇಲ್ಲದೇ ಇದ್ದ ಜಾಗ ಇಲ್ಲ. ಅಗ್ನಿ ಎಲ್ಲ ಕಡೆ ಇದೆ, ಒಮ್ಮೊಮ್ಮೆ ಅಗ್ನಿ ಕಾಣಿಸ್ತದೆ, ಒಮ್ಮೊಮ್ಮೆ ಅಗ್ನಿ ಕಾಣಿಸುವುದಿಲ್ಲ. ಕಟ್ಟಿಗೆಯ ತುಂಡಿನಲ್ಲಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ, ಕಲ್ಲಿನಲ್ಲಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ, ನಮ್ಮಲ್ಲಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಬೆಂಕಿ ಎಲ್ಲಾ ಕಡೆ ಇದೆ, ಕಟ್ಟಿಗೆಯ ಒಳಗೆ ಬೆಂಕಿ ಇದ್ರೂ ಕಾಣಿಸುವುದಿಲ್ಲ. ಜ್ಯೋತಿರಾದಿರಿವ ಆ ಭಾತಿ, ಆ ಅಂದ್ರೆ ಇಲ್ಲ, ನಭಾತಿ ತೋರುವುದಿಲ್ಲ, ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಬೆಂಕಿ ಕಟ್ಟಿಗೆಯ ಒಳಗೆ ತುಂಬಿಕೊಂಡುಂಟು, ಆದರೆ ಬೆಂಕಿ ಕಟ್ಟಿಗೆಗೇನು ಮಾಡುವುದಿಲ್ಲ, ಕಟ್ಟಿಗೆಯನ್ನು ಸುಡುವುದಿಲ್ಲ. ಬೆಂಕಿ ಕಟ್ಟಿಗೆಯಿಂದ ಹೊರಗೆ ಬಂದರೆ ಮಾತ್ರ ಕಟ್ಟಿಗೆಯನ್ನು ಸುಡುತ್ತೆ ಹೊರತು, ಕಟ್ಟಿಗೆಯ ಒಳಗಿದ್ದ ಬೆಂಕಿ ಕಟ್ಟಿಗೆಯನ್ನು ಸುಡುವುದಿಲ್ಲ, ಅದರ ಮೇಲೆ ಯಾವ ಪರಿಣಾಮವನ್ನೂ ಬೀರುವುದಿಲ್ಲ. ಅದರ ರಕ್ಷಣೆಯಾಗಿ ಒಳಗೆ ಬೆಂಕಿ ಇದ್ದೇ ಇರ್ತದೆ. ಅದರ ಒಳಗೆ ಮರದ ರಕ್ಷಣೆಗೋಸ್ಕರ ಬೆಂಕಿ ಮರದ ಒಳಗೆ ಹೇಗೆ ಇರ್ತದೆ, ಹಾಗೆ ನಮ್ಮ ದೇವರು ನಮ್ಮ ಒಳಗೆ ರಕ್ಷಕನಾಗಿ ನಿಂತಿರ್ತಾನೆ. ಯಾವಾಗ ಬೆಂಕಿ ಕಾಣಿಸ್ತದೆ? ಮತಿತ್ವ ಕವಯೋಂತತಃ ಅಂತ. ಮೊದಲು ಕಾಣಿಸುವುದಿಲ್ಲ ಬೆಂಕಿ, ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಮತಿತ್ವ, ಆ ಕಟ್ಟಿಗೆಯನ್ನು ಮತನೆ ಮಾಡಿದರೆ, ಪರಸ್ಪರ ತಿಕ್ಕಿದರೆ, ಘರ್ಷಣೆಗೆ ಒಳಪಡಿಸಿದರೆ, ಅದರ ಒಳಗಿರತಕ್ಕಂತಹ ಬೆಂಕಿ ಅದು ಕಾಣಿಸ್ತದೆ ನಮಗೆ. ಜ್ಯೋತಿರಾದಿ ಇವ ಅಭಾತಿ ಆಭಾತಿ, ಮೇಲ್ನೋಟಕ್ಕೆ ಕಾಣಿಸುವುದಿಲ್ಲ, ಮತಿತ್ವ ನಾವು ಮತನೆ ಮಾಡಿದರೆ ಅದು ಕಾಣಿಸ್ತದೆ. ಹಾಗೆಯೇ ಜೀವರಾಶಿಗಳ ಒಳಗೆ ಭಗವಂತ ತುಂಬಿದ್ದಾನೆ. ಕಲ್ಲು ನೋಡಿದರೆ ಬೆಂಕಿ ಕಾಣಿಸುವುದಿಲ್ಲ, ಎರಡು ಕಲ್ಲಿಗೆ ಘರ್ಷಣೆ ಆಯಿತು ಅಂತಾದಾಗ ಅಲ್ಲಿ ಬೆಂಕಿ ಕಾಣಿಸ್ತದೆ. ನಮ್ಮಲ್ಲಿಯೂ ಬೆಂಕಿ ಕಾಣಿಸುವುದಿಲ್ಲ, ಘರ್ಷಣೆ ಆದರೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಹೊಟ್ಟೆಯ ಕಿಚ್ಚು ಎಲ್ಲ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಬೆಂಕಿ ಒಳಗೆ ಇರಬೇಕು. ಒಬ್ಬ ಬದುಕಿದ್ದಾನೆ ಅನ್ನೋದಕ್ಕೆ ಏನು ನಿದರ್ಶನ ಅಂದ್ರೆ ಬೆಂಕಿ ಅಲ್ವಾ. ಸತ್ತಿದಾನ ಇಲ್ವಾ ಅಂತ ತೀರ್ಮಾನ ಮಾಡೋದು ಹೇಗೆ? ವೈದ್ಯರು ಬರ್ತಾರೆ, ಮುಡ್ತಾರೆ, ಈ ತಣ್ಣಗಾಗಿದೆ, ಬಿಸಿ ಮಾಡಬೇಕು, ರುದ್ರಭೂಮಿಗೆ ಕೊಂಡೋಗಿ ಬಿಸಿ ಮಾಡಿ ಅಂತ ಹೇಳ್ತಾರೆ ಅಷ್ಟೆ. ಅಂದ್ರೆ ಬಿಸಿ ಅಂದ್ರೆ ಬೆಂಕಿ ಪ್ರತಿಯೊಬ್ಬರಲ್ಲಿಯೂ ಇದೆ, ಆದರೆ ಅದನ್ನು ಮತನೆ ಮಾಡಿದರೆ, ವಿಚಾರ ಮಾಡಿದರೆ ಬೆಂಕಿ ಕಾಣಿಸ್ತದೆ, ಮತನೆ ಮಾಡದೆ ಹೋದಾಗ ಬೆಂಕಿ ಕಾಣಿಸುವುದಿಲ್ಲ. ಜ್ಯೋತಿರಾದಿವ ಆಭಾತಿ ಸಂಗಾತಾತ್ ನವಿ ನವಿ ಮುಚ್ಚತೆ ನವಿ ಬಿಚ್ಚತೆ. ಸಂಗಾತ ನಮಗೆ ದೇವರು ಕಾಣಿಸುವುದಿಲ್ಲ, ಈ ಶರೀರ ಮಾತ್ರ ಕಾಣಿಸ್ತದೆ, ಇಂದ್ರಿಯ ಕಾಣಿಸ್ತದೆ. ಶರೀರ ಇಂದ್ರಿಯ ಬಿಟ್ಟರೆ ಮತ್ತೆಂಥದೂ ಕಾಣಿಸುವುದಿಲ್ಲ. ಕಾಣಿಸದೇ ಇದ್ದದ್ರಿಂದ ಇಲ್ಲ ಅಂತ ನಾವು ಹೇಳ್ತೇವೆ. ಆದರೆ ನ ವಿವಿಚ್ಯತೆ, ಇಲ್ಲ ಅಂತ ಹೇಳಬೇಡಿ, ನಮಗೆ ವಿವೇಕ ಮಾಡಲಿಕ್ಕೆ ಗೊತ್ತಾಗುವುದಿಲ್ಲ. ಶರೀರ ಇಂದ್ರಿಯಗಳಲ್ಲಿ ತುಂಬಿರತಕ್ಕಂಥ ಆ ಶಕ್ತಿ ಅದನ್ನು ತಿಳ್ಕೊಳ್ಳಿಕ್ಕೆ ನಮಗಾಗುವುದಿಲ್ಲ. ಜ್ಯೋತಿರಾದಿರುವ ಈ ಹಾಲು ಇದೆ, ಆ ಹಾಲಿನಲ್ಲಿ ತುಪ್ಪ ಉಂಟು ಅಂತ ಮಗುವಿಗೆ ಹೇಳಿ, ಮಗು ಹೇಳುತ್ತೆ ನೀನು ತಲೆ ಕೆಟ್ಟಿದೆ ಅಂತ ಹೇಳುತ್ತೆ. ಹಾಲಿನಲ್ಲಿ ಎಲ್ಲಿಯಾದರೂ ತುಪ್ಪ ಉಂಟಾ? ಎಚ್ಚ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಗುವಿಗೆ ಹೇಳಬೇಕು. ಉಂಟಪ್ಪ, ಹಾಲಿನಲ್ಲಿ ತುಪ್ಪ ಇದೆ, ಅಡಗಿದೆ. ಏ ಅಡಗಿದೆ ಅಂತದ್ದು, ಹಾಲು ಬೇರೆ ತುಪ್ಪ ಬೇರೆ ಅಂತ ಹೇಳ. ನಾವೇನು ಮಾಡಬೇಕು? ಮಗುವನ್ನು ನಿಲ್ಲಿಸಬೇಕು, ಹಾಲನ್ನು ಕುದಿಸಬೇಕು. ಹೇಳಬೇಕು ಮಗುವಿಗೆ, ಅಪ್ಪ ಈ ಹಾಲಿನಲ್ಲಿ ತುಪ್ಪ ಇದೆ, ಏ ನಿನ್ನ ತಲೆ ಕೆಟ್ಟಿದೆ ಅಂತ ಹೇಳುತ್ತೆ. ಆಮೇಲೆ ತಣ್ಣಗೆ ಮಾಡಬೇಕು, ಒಂದಿಷ್ಟು ಹೆಪ್ಪ ಹಾಕಬೇಕು. ನಾವು ಹೇಳಬೇಕು ಮಗು ಇದರಲ್ಲಿ ತುಪ್ಪ ಇದೆ, ಮಗು ಒಪ್ಪುವುದಿಲ್ಲ, ಮೊಸರಾಗ್ತದೆ ನಾಳೆ ಬೆಳಿಗ್ಗೆ, ಅದನ್ನು ಮಥನೆ ಮಾಡಬೇಕು, ಕಡಿಬೇಕು, ಆಗ ಬೆಣ್ಣೆ ಸಿಗುತ್ತೆ. ಮಗು ಇದರಲ್ಲಿ ತುಪ್ಪ ಇದೆ ಅಂತ ಹೇಳಬೇಕು, ಏ ನಿನ್ನ ತಲೆ ಕೆಟ್ಟಿದೆ ಅಂತ ಹೇಳುತ್ತೆ. ಮಗುವಿನ ಎದುರಿಗೆ ಆ ಬೆಣ್ಣೆಯನ್ನು ಕಾಸಬೇಕು, ಕಾಸಿದಾಗ ತುಪ್ಪ ಆಗತ್ತೆ. ಮಗು ಎಲ್ಲಿದ್ದ ತುಪ್ಪ ಇದು? ಇದು ಬೆಣ್ಣೆಯಲ್ಲಿದ್ದದ್ದು. ಬೆಣ್ಣೆಯಲ್ಲಿದ್ದದ್ದು ಮೊಸರಿನಲ್ಲಿ, ಮೊಸರು ಎಲ್ಲಿತ್ತು? ಹಾಲಿನಲ್ಲಿ. ತುಪ್ಪ ಎಲ್ಲಿದೆ? ಹಾಲಿನಲ್ಲಿ ತುಪ್ಪ ಇದೆ ಅಂತ ಹೇಳಿದ್ರೆ ಆ ಮಗು ಒಪ್ಪಿಕೊಳ್ಳುತ್ತೆ. ಮೊದಲು ಇಲ್ಲ ಇಲ್ಲ ಅಂತ ಅದನ್ನು ನಿರಾಕರಣೆ ಮಾಡಿದ ಮಗು, ಅದರ ಮುಂದೆ ನಾವು ತೋರಿಸಿದ್ರೆ ಮಗು ಒಪ್ಪುತ್ತೆ, ಹಾಲಿನಲ್ಲಿ ತುಪ್ಪ ಉಂಟು. ನಮ್ಮ ಆಚಾರ್ಯರು ಅಲ್ಲಿ ಜ್ಯೋತಿರಾದಿವ ಆದಿಪದದಿಂದ ದಧಿಸ್ತಗಿರ್ತವತ್ ಅಂತ ಆಚಾರ್ಯರು ಹೇಳ್ತಾರೆ. ಹಾಲಿನಲ್ಲಿ ಹೇಗೆ ತುಪ್ಪ ಇದ್ರೂ ಕಾಣಿಸುವುದಿಲ್ಲ, ಅದನ್ನು ಕಡಿದಾಗ ಮತನೆ ಮಾಡಿದಾಗ ಅದು ಹೇಗೆ ಕಾಣಿಸ್ತದೆ, ಹಾಗೆ ಸಂಗಾತ ನವಿವಿಚ್ಛತೆ ನವಿವಿಚ್ಛತೆ ಹಾಲಿನಲ್ಲಿ ಘಟಕವಾಗಿರತಕ್ಕಂತಹ ತುಪ್ಪ ಪ್ರತ್ಯೇಕವಾಗಿ ಕಾಣಿಸುವುದಿಲ್ಲ. ವಿಂದಂತಿ ಆತ್ಮಸ್ಥಮಾತ್ಮಾನಂ ಮತಿತ್ವ ಕವಯೋಂತತಃ. ಹಾಗೆ ಜ್ಞಾನಿಗಳು ಮತಿತ್ವ, ಈ ಶರೀರದ ಒಳಗೆ ಭಗವಂತ ಇದ್ದಾನೆ. ನಮಗೆ ಜೀವನ ಅಂದ್ರೆ ಏನು, ಜೀವ ಅಂದ್ರೆ ಏನು, ಗಾಳಿ ಶರೀರ ಇಂದ್ರಿಯ ಇಷ್ಟೇ ನಮ್ದು ಜೀವನ ಜೀವ ಅಂತಂದ್ರೆ, ಅದಕ್ಕಿಂತ ಅತಿರಿಕ್ತನಾದ ಜೀವನನ್ನು ಅವನು ಒಪ್ಪುವುದಿಲ್ಲ. ಮತಿತ್ವ ಮತನೆ ಮಾಡಬೇಕಾದ್ದು ಇಲ್ಲಪ್ಪ, ಶರೀರಕ್ಕಿಂತ ಅತಿರಿಕ್ತನಾದಂತಹ ಒಬ್ಬ ಜೀವ ಇದ್ದಾನೆ, ಜೀವನಿಗಿಂತ ಅತಿರಿಕ್ತನಾದ ದೇವರಿದ್ದಾನೆ ಅಂತ ನಾವು ಒಪ್ಪಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಕೆಲವರಿಗೆ ಸಂಪತ್ತು, ಕೆಲವರಿಗೆ ವಿಪತ್ತು, ಯಾಕೆ ಇದು ಕಾರಣ? ಕೆಲವರಿಗೆ ವಿದ್ಯೆ, ಕೆಲವರಿಗೆ ವಿದ್ಯೆ ಇಲ್ಲ, ಯಾಕೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಹುಡುಕಬೇಕಾಗಿದ್ರೆ ಜನ್ಮಾಂತರಕ್ಕೆ ನಾವು ಹೋಗಲೇಬೇಕಾಗುತ್ತೆ. ಆಗ ಜನ್ಮಾಂತರ ಸಿದ್ಧ ಆಯಿತು ಅಂದ್ರೆ ಜೀವಾಂತರನನ್ನು ಒಪ್ಪಬೇಕು. ಜೀವನಿಗೆ ಸತತ ಸಾಮರ್ಥ್ಯ ಇಲ್ಲ ಅಂತ ಹೇಳಿದಾಗ ಭಗವಂತನನ್ನು ಒಪ್ಪಿಕೊಳ್ಳಬೇಕು. ಆತ್ಮಸ್ಥಂ ಆತ್ಮಾನ, ಶರೀರದಲ್ಲಿ ಆತ್ಮ, ಆತ್ಮನಲ್ಲಿ ಅಂತರಾತ್ಮ ಸ್ವಾಮಿ ಇದ್ದಾನೆ ಅಂತ ವಿಂದಂತಿ ವಿದಂತಿ ಅದನ್ನು ತಿಳ್ಕೊಳ್ತಾರೆ, ಪಡೆಯುತ್ತಾರೆ. ಮತಿತ್ವ ಕವಯ ಅಂತ ಕವಿಗಳು ಅದನ್ನು ತಿಳ್ಕೊಳ್ತಾರೆ. ವಿಂದಂತಿ ಅಂದ್ರೆ ಪರಮಾತ್ಮನನ್ನು ಹೊಂದಿರ್ತಾರೆ. ಬ್ರಹ್ಮಾದಿ ದೇವತೆಗಳು ವಿಂದಂತಿ ಪರಮಾತ್ಮನನ್ನು ವಿದಂತಿ ತಿಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ, ಪರಮಾತ್ಮನ ವಿಂದಂತಿ ಪಡೆದಿದ್ದಾರೆ. ಹಾಗಾದ್ರೆ ನಮಗೆ ಯಾವಾಗ ಪರಮಾತ್ಮನ ಜ್ಞಾನ, ಪರಮಾತ್ಮನ ಪ್ರಾಪ್ತಿ? ಅಂತತಃ ಅಂತ ಹೇಳಿದ್ರು, ಕೊನೆಗೆ ಪರಮಾತ್ಮನ ಪ್ರಾಪ್ತಿ ನಮಗೂ ಆಗುತ್ತೆ. ಪರಮಾತ್ಮನ ಜ್ಞಾನ ಬಂದು ಮೊದಲು ಈ ಸದಾಕಾಲ ಬ್ರಹ್ಮಾದಿ ದೇವತೆಗಳಿಗೆ ಸಾಧನೆ ಮಾಡಿದ ಬಳಿಕ, ಮತನೆ ಮಾಡಿದ ಬಳಿಕ ನಮಗೂ ದೇವರು ಕಾಣಿಸ್ತಾರೆ. ದೇವರು ಸರ್ವತ್ರ ವ್ಯಾಪ್ತನಾದವ, ಒಂದೊಂದು ಪದಾರ್ಥದಲ್ಲಿದ್ದು ಪರಮಾತ್ಮ ಒಂದೊಂದು ರೀತಿಯಾದಂತಹ ಪ್ರಕ್ರಿಯೆಯನ್ನು, ಕ್ರಿಯೆಯನ್ನು, ವಿಕಾರಗಳನ್ನು ಭಗವಂತ ಮಾಡಿಸ್ತಾನೆ. ಅವನು ಮಾಡಿಸುವವ ಅಷ್ಟೇ ಹೊರತು ತೋಟಕಾರ ಹೊರತು ಅದರಲ್ಲಿ ಅವನ ಪಾತ್ರ ಎಂಥದೂ ಇಲ್ಲ. ಆದರೆ ಅವ ಇಲ್ಲದೆ ಎಂಥದೂ ಆಗುವುದಿಲ್ಲ, ಅವರವರ ಸ್ವಭಾವ ಅದಕ್ಕೆ ಮೂಲವಾದ ಕಾರಣ ಅಂತ ದೇವರು ಇಷ್ಟು ಉತ್ತರ ಕೊಟ್ಟದ್ದನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ವಿವರಿಸ್ತಾರೆ. ಅಲ್ಲ, ದೇವರು ಇಂತಹ ಸರ್ವೋತ್ತಮವಾದ ಶಕ್ತಿ, ಇಂತಹ ಸರ್ವೋತ್ತಮವಾದ ಶಕ್ತಿಯನ್ನು ಪ್ರಶಂಸನೆ ಮಾಡಬೇಕು, ನಿಂದೆ ಮಾಡಬಾರದು, ದೇವರನ್ನು ಬೈಯಬಾರದು. ದೇವರನ್ನು ಬೈದರೂ ದೇವರ ಹತ್ತಿರ ಸೇರಿಸ್ತಾರಲ್ಲ, ಇದೆಂತಹ ದೇವರು ಅಂತ ಪುನಃ ಕೇಳ್ತಾನೆ. ದೇವರನ್ನು ಒಬ್ಬ ಬೈತಾನೆ, ಹೊಡಿತಾನೆ, ಬಡಿತಾನೆ, ಅಂಥವನನ್ನು ದೇವರ ಹತ್ತಿರ ಸೇರಿಸಿ ತನ್ನ ವೈಕುಂಠದಲ್ಲಿ ಜಾಕ್ ಕೊಡ್ತಾರಲ್ಲ, ಇದು ಯೋಗ್ಯನ. ಸರಿ, ಯೋಗ್ಯ ಅಂತ ಹೇಳೋಣವೇ, ಎಲ್ರಿಗೂ ಹಾಗೆ ಮಾಡಬೇಕು. ಕೆಲವರಿಗೆ ಇಲ್ಲ, ಕಗ್ಗತ್ತಲೆಯ ಕೋಣೆಯಲ್ಲಿ ಅರೆಸ್ಟ್ ಮಾಡಿ ಹಾಕ್ತಾನೆ, ಕೆಲವರಿಗೆ ತನ್ನ ಮನೆ ಕೊಡ್ತಾನೆ. ಇಂತಹ ಪಕ್ಷಪಾತ ಯಾಕೆ? ಬೈದದ್ದು ಇಬ್ಬರೂ ಒಂದೇ ರೀತಿ. ಅವ್ರು ಹೇಳ್ತಾರೆ, ಒಬ್ಬ ಬೈದ ತುಂಬಿದ ಸಭೆಯಲ್ಲಿ, ಯಾರು? ಶಿಶುಪಾಲ. ಎಂತಹದ್ದು ಬೈದಿದ್ದಾನೆ ಅಂತಂದ್ರೆ ನಮ್ಮ ದೇವರಿಗೆ ವಿಪರೀತವಾಗಿ ಬೈದಿದ್ದಾನೆ. ಅದು ತುಂಬಿದ ಸಭೆಯಲ್ಲಿ ಅವಾಚ್ಯವಾದ ಶಬ್ದಗಳಿಂದ. ಇಡೀ ಜಗತ್ತು ಸೇರಿದ್ದು, ಇಡೀ ರಾಜಾದಿ ರಾಜರುಗಳು ಸೇರಿದ್ದಾರೆ, ಆ ತುಂಬಿದ ಸಭೆಯಲ್ಲಿ ಶಿಶುಪಾಲ ಬೈದಿದ್ದಾನೆ, ದ್ವೇಷವನ್ನು ಮಾಡಿದ್ದಾನೆ. ಅವನು ಹೇಳ್ತಾನೆ, ಶ್ವಿತ್ರೇ ನಜಾತಃ ಜಿಹ್ವಾಯಾಮ್, ಅವನ ನಾಲಗೆಯಲ್ಲಿ ಕುಷ್ಠರೋಗ ಬರಬೇಕಿತ್ತು ಅಂತ ಹೇಳ್ತಾನೆ ಧರ್ಮರಾಜ. ಅಲ್ಲ, ದೇವರಿಗೆ ಬೈದ್ರೆ ಮತ್ತೇನ್ರಿ ಸಾಮಾನ್ಯನ? ಒಬ್ಬ ಬ್ರಾಹ್ಮಣನಿಗೆ ಬೈದ್ರೇ ಕುಷ್ಠರೋಗ ಬರುತ್ತೆ ಅಂತಂದ್ರೆ, ಬ್ರಾಹ್ಮಣ ದ್ರೋಹಕ್ಕೆ ಇಷ್ಟು ತಾಕತ್ತಿದೆ ಅಂತಂದ್ರೆ, ಬ್ರಹ್ಮಣ್ಯ ದೇವನಾಗಿರ್ತಕ್ಕಂತಹ ಭಗವಂತನನ್ನು ಬೈದ್ರೆ, ಸರ್ವೋತ್ತಮನಾದ ದೇವರನ್ನು ಬೈದ್ರೆ, ಶ್ವಿತ್ರಃ ನಜಾತಃ ಜಿಹ್ವಾಯಾಮ್, ಯಾಕೆ ಕುಷ್ಠರೋಗ ಬರಲಿಲ್ಲ ಬಿಳಿ, ತನ್ನು ರೋಗ ಯಾಕೆ ಬರಲಿಲ್ಲ ಅಂತ ಧರ್ಮರಾಜ ಕೇಳ್ತಾನೆ. ತಡ್ಕೊಳ್ಲಿಕ್ಕಾಗಿಲ್ಲ, ತುಂಬಿದ ಸಭೆಯಲ್ಲಿ ಬೈದದ್ದು. ಒಂದು ವೇ ಅವನಿಗೆ ಸ್ಥಾನವನ್ನು ಕೊಟ್ಟ ನಮ್ಮ ದೇವರು, ತನ್ನ ಉದರದಲ್ಲಿ ಇಟ್ಟುಕೊಂಡು ವೈಕುಂಠ ಲೋಕವನ್ನು ಕೊಟ್ಟ. ಇದು ಯಾಕೆ ಕೊಟ್ಟ? ಬೈದ್ರೂ ಕೊಡ್ತಾನೆ ಅಂತಾದ್ರೆ ಎಲ್ರಿಗೂ ಕೊಡಬೇಕು. ವೇನಾಹ ತಪಸಿ ಪಾತಿತಾಹ, ವೇನ ಇದ್ದ ಅವನು ಮಹಾಪಾಪಿ, ಮಹಾಪಾಪಿಯಾಗಿರ್ತಕ್ಕಂತಹ ವೇನ ಅವನನ್ನು ಅಂಧಂತಮಸ್ಸಿನಲ್ಲಿ ಹಾಕಿಸಿದ. ಶಿಶುಪಾಲನಿಗೆ ಮೋಕ್ಷವನ್ನು ಕೊಟ್ಟ. ದಂತವಕ್ರ ಅನ್ಯಾಯ ಮಾಡಿದವ, ಅವನಿಗೆ ಮೋಕ್ಷವನ್ನು ಕೊಟ್ಟ. ಇದೆಂತಹ ಪಕ್ಷಪಾತ! ಆದ್ರೆ ದೇವರು ಬೈದ್ರೆ ಮೋಕ್ಷ ಕೊಡ್ತಾನ, ಹೊಗಳಿದ್ರೆ ಮೋಕ್ಷ ಕೊಡ್ತಾನ? ಒಂದು ಹೇಳಿ ನಮಗೆ. ಬೈದದ್ರಿಂದಲೇ ಮೋಕ್ಷ ಕೊಡ್ತಾನೆ ಅಂತಾದ್ರೆ ಭಾರಿ ಸುಲಭ ಮಾರ್ಗ ನಮಗೆ ಅಲ್ವಾ? ದೇವರನ್ನು ಭಕ್ತಿ ಮಾಡುವುದಕ್ಕಿಂತ ಬೈಯುವುದು ಭಾರಿ ಸುಲಭದ ಮಾರ್ಗ. ಎಷ್ಟು ಬೇಕಾದರೂ ಬೈತೇವೆ, ಎಷ್ಟು ಬೇಕಾದರೂ ದ್ವೇಷ ಮಾಡ್ತೇವೆ. ಆದ್ರಿಂದ ದ್ವೇಷ ಮಾಡಿದ್ರೆ ಮೋಕ್ಷ ಕೊಡ್ತಾನೆ ಅಲ್ಲ, ಪೂರ ನಂಬಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ದ್ವೇಷ ಮಾಡಿದ ವೇನನಿಗೆ ಗತಿ ಕೊಡ್ಲಿಲ್ಲ. ಇದು ದೇವರ ಕಥೆ ಅಂತದು. ಒಬ್ಬನಿಗೆ ಯಾಕೆ ಮೋಕ್ಷ ಕೊಟ್ಟ ದ್ವೇಷ ಮಾಡಿದಾಗ, ಒಬ್ಬನಿಗೆ ಯಾಕೆ ಕೊಡ್ಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ದ್ವೇಷದಿಂದ ಮೋಕ್ಷ ಯಾರಿಗೂ ಕೊಡುವುದಿಲ್ಲ. ಮೋಕ್ಷ ಕೊಡಬೇಕಾಗಿದ್ರೆ ಭಕ್ತಿಯೈವ ತುಷ್ಟಿ ಮಭ್ಯೇತಿ ವಿಷ್ಣುರ್ ನಾನೇನ ಕೇನಚಿತ್. ದೇವರ ಪ್ರಸಾದ ಆಗದೆ ಮೋಕ್ಷ ಎಂಬಂತಹದ್ದು ಅದು ಅಸಾಧ್ಯವಾಗಿರತಕ್ಕಂಥದ್ದು. ಭಕ್ತಿ ಬೇಕೇ ಬೇಕು. ಮತ್ತೆ ಶಿಶುಪಾಲ ದ್ವೇಷ ಮಾಡಿದ, ಮೋಕ್ಷ ಹೇಗೆ ಸಿಕ್ಕಿತು? ವೇನನಿಗೆ ಯಾಕೆ ಮೋಕ್ಷ ಸಿಗಲಿಲ್ಲ? ಅವನು ದ್ವೇಷ ಮಾಡಿದ್ದ, ಭಕ್ತಿ ಮಾಡಲಿಲ್ಲ. ಶಿಶುಪಾಲನಿಗೆ ಯಾಕೆ ಮೋಕ್ಷ ಕೊಟ್ಟ ಅಂದ್ರೆ ಅವನು ಭಕ್ತಿ ಮಾಡಿದ್ದ, ಅದಕ್ಕೆ ಅವನಿಗೆ ಮೋಕ್ಷ ಕೊಟ್ಟದ್ದು ಅಂತ ಅದರ ವಿಶ್ಲೇಷಣೆಯನ್ನು ವಿವರಣೆಯನ್ನು ಮಾಡ್ತಾರೆ. ಶಿಶುಪಾಲ ಅದು ಹೇಗೆ ಅಂತಂದ್ರೆ ಅವನ ಸ್ವರೂಪದ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಅದಕ್ಕೆ ಮೊದಲು ಒಂದು ಕೆಲವು ಮಾತುಗಳನ್ನು ಹೇಳ್ತಾರೆ. ಈ ದ್ವೇಷ ಉಂಟಲ್ವಾ, ಅದು ಶುದ್ಧ ದ್ವೇಷ ಅಲ್ಲ. ದ್ವೇಷದ ಹಿನ್ನೆಲೆಯಲ್ಲಿ ಪ್ರೇಮ ಇರ್ತದೆ, ದ್ವೇಷನೂ ಇರ್ತದೆ ಪ್ರೇಮನೂ ಇರ್ತದೆ. ಮನೆಗೆ ಬರುವವರು ಒಂದೆರಡು ಜನ ಜಾಸ್ತಿ ಆದ್ರು ಅಂತಂದ್ರೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರನ್ನ ಯಾಕೆ ಕರೆದಿದ್ದೀರಿ ಅಂತ. ಅದು ಬೈಯುವುದರಲ್ಲಿ ತಾತ್ಪರ್ಯ ಅಲ್ಲ, ಬಂದವನನ್ನು ಓಡಿಸಬೇಕೆಂಬುದರಲ್ಲಿ ತಾತ್ಪರ್ಯ ಅಷ್ಟೇ. ಹೋದ ಮೇಲೆ ಇಬ್ರು ಒಂದೇ, ಅಲ್ಲಿವರೆಗೆ ಮಾತ್ರ ಬೈಯುವಂತಹದ್ದು. ಕೆಲವು ಸಲ ಬೈತಾರೆ, ಯಾವುದೋ ಒಂದು ಆವೇಶಕ್ಕೆ ಒಳಗಾದಾಗ ಬೈಯುವಂತಹದ್ದಿದೆ. ಆ ವೇಷ ಹೋಯಿತು ಅಂತಂದಾಗ ಮತ್ತೆ ಈ ವೇಷ, ಒರಿಜಿನಲ್ ವೇಷ ಬರುತ್ತೆ, ಮತ್ತೆ ಪ್ರೇಮ ಇರ್ತದೆ. ಆದರೆ ದ್ವೇಷಕ್ಕಿಂತ ಪ್ರೇಮ ಎಂಬಂತಹದ್ದು ಮುಖ್ಯ. ಒಂದು ಉದಾಹರಣೆ ಕೊಡ್ತಾರೆ. ಕೀಟ ಪೇಷಸ್ಕೃತ ವೃದ್ಧ ಕುಡ್ಯಂ ಯಂತಂ ಅನುಸ್ಮರನ್ ಸಂಭ್ರಂಭ ಭಜಯೋಗೇನ ತತ್ಸ್ವರೂಪತಾಂ ಯಾತಿ. ಒಂದು ಪೇಷಸ್ಕೃತ, ಒಂದು ಕಂಚುಕಾರ ಹುಳ ಇದೆ. ಅದರ ಸ್ವಭಾವ ಏನು ಅಂತಂದ್ರೆ ಯಾವುದೋ ಒಂದು ಹುಳವನ್ನು ತರ್ತದೆ, ಗೋಡೆಯಲ್ಲಿ ಇರ್ತದೆ, ಗೋಡೆಯ ಮಣ್ಣಲ್ಲಿ ತನ್ನ ಮನೆಯಲ್ಲಿ ವಾಸ ಮಾಡಿಸ್ತದೆ. ಆ ಕೀಟ ತಂದು ಇಟ್ಟರೆ ಆ ಕೀಟಕ್ಕೆ ಎಷ್ಟು ಸಿಟ್ಟಿರ್ತದೆ. ನಾನು ಎಲ್ಲಿಯೋ ಇದ್ದೆ, ಎಲ್ಲಿಯೋ ಹಾರಾಡ್ತಿದ್ದೆ, ನನ್ನ ಬಂಧು ಬಾಂಧವರ ಜೊತೆಗಿದ್ದೆ, ಎಳ್ಕೊಂಡು ಬಂದ ಅಂತ ಭಾರೀ ಸಿಟ್ಟಿರ್ತದೆ. ಕೊನೆಗೆ ಏನಾಗುತ್ತೆ ಗೊತ್ತೋ? ಅದು ಕಂಚುಕಾರಣ ಜಾತಿಗೆ ಸೇರಿಬಿಡ್ತದೆ ಅಂತ. ಅದು ಹೇಗೆ ಅಂದ್ರೆ ಭಾಗವತ ಹೇಳಿತ್ತು, ಸಂಭ್ರಂಭ ಭಯಯೋಗೇನ ತತ್ಸ್ವರೂಪತಾಂ. ಸಂಭ್ರಂಭ ಭಯಯೋಗೇನ, ಸಂಭ್ರಮ ಅಂದ್ರೆ ಸಿಟ್ಟು, ಭಯ ಅಂದ್ರೆ ಭೀತಿ, ಯೋಗ ಅಂದ್ರೆ ಸಂಯೋಗ ಸ್ನೇಹ. ಅದು ಸಂಭ್ರಂಭ ಭಯ ಯೋಗ ಇದೆಲ್ಲ ಸೇರಿದಾಗ ತತ್ಸ್ವರೂಪತಾಂ, ಅದು ಕಂಚುಕಾರಣ ಜಾತಿಗೆ ಸೇರ್ತದೆ ಅಂತ. ಅದು ಹೇಗೆ ಅಂತಂದ್ರೆ ಮೊದಲು ಸಂಭ್ರಮ, ಭಾರೀ ಭಯ ಸಿಟ್ಟಿರ್ತದೆ. ಅದಕ್ಕೆ ನಾನು ಎಲ್ಲಿಯೋ ಇದ್ದವ, ಎಲ್ಲಿಯೋ ತಂದು ಇಟ್ಟಿದ್ದಾನೆ ಅಂತ ಸಂಭ್ರಮ, ಭಾರೀ ಆಕ್ರೋಶ ಸಿಟ್ಟಿರ್ತದೆ. ಮೊದಲು ಸಿಟ್ಟು, ಆಮೇಲೆ ಸಿಟ್ಟು ಕಡಿಮೆ ಆಗ್ತಾ ಬರ್ತದೆ, ಆ ಸಿಟ್ಟಿನ ಫೋರ್ಸ್ ಕಡಿಮೆ ಆಗುತ್ತೆ, ಭಯ ಪ್ರಾರಂಭ ಆಗುತ್ತೆ. ನಾನು ಏನು ಮಾಡ್ತಾರೋ ಏನು, ಹೈಜಾಕ್ ಮಾಡಿ ತಂದಿಟ್ಟಿದೆ ಇಲ್ಲಿ, ಇನ್ನೇನು ಮಾಡ್ತದೆ ಏನು ಮಾಡ್ತದೆ ಅಂತ ಭಯ. ಸರಿ, ಸ್ವಲ್ಪ ದಿವಸ ಹೋಯಿತು, ಕೆಲವು ದಿವಸ ಆದಾಗ ಅದಕ್ಕೆ ಅಭ್ಯಾಸ ಆಗುತ್ತೆ. ಆ ಕಂಚುಕಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತದೆ. ಯಾಕೆಂದ್ರೆ ಬಂದಾಗ ಎಲ್ಲ ಬಾಯಿ ತುಂಬಾ ಆಹಾರ ತರ್ತದೆ, ಆಹಾರ ಕೊಡುತ್ತೆ. ಅಯ್ಯೋ, ಅದು ಕಂಚುಕಾರ ಹುಳ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಪ್ರತೀಕ್ಷೆ ಮಾಡ್ತಾ ಇರ್ತದೆ. ಅದು ಯೋಗ, ಸ್ನೇಹ ಪ್ರೀತಿ. ಮೊದಲು ಸಿಟ್ಟಿತ್ತು, ಆಮೇಲೆ ಭಯ ಬಂತು, ಆಮೇಲೆ ಸ್ನೇಹ ಬಂತು, ಪ್ರೀತಿ ಬಂತು. ಪ್ರೀತಿ ಮಾಡಿ 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 ಕೊನೆಗೆ ಅದರ ಮಾತು ಕೇಳಿ 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 ಕೊನೆಗೆ ಕಂಚುಕಾರಣ ಜಾತಿಗೆ ಸೇರ್ತದೆ. ಕನ್ವರ್ಷನ್ ಅಂತ ಪ್ರಾರಂಭ ಆದ್ದೇ ಈ ಕಂಚುಕಾರಣಿಂದ. ಯಾರ್ದೋ ಒಂದು ಹುಳವನ್ನು ಎಲ್ಲಿಯೋ ತಂದು ಯಾವುದೋ ಒಂದು ಜಾತಿಗೆ ಸೇರಿಸುವಂತಹದ್ದು. ಸಂಭ್ರಮ ಭಯಯೋಗೇನ ಅದು ತತ್ಸ್ವರೂಪತಾಂ, ಅದೇ ಜಾತಿಗೆ ಸೇರುವಂತಹದ್ದು ಇದೇ. ಹಾಗಾಗಿ ದ್ವೇಷವೇ ಮೋಕ್ಷಕ್ಕೆ ಕಾರಣ ಅಲ್ಲ. ಮೊದಲು ದ್ವೇಷ ಇರ್ತದೆ ಅಥವಾ ಭಯ ಇರ್ತದೆ, ಆಮೇಲೆ ಯೋಗ, ಸಂಯೋಗ, ಸ್ನೇಹ. ಆ ಸ್ನೇಹದಿಂದಲೇ ಮೋಕ್ಷ ಆಗುವುದು ಹೊರತು ದ್ವೇಷದಿಂದ ಅಲ್ಲ. ಇನ್ನೊಂದು ಶ್ಲೋಕ ಇದೆ ಶ್ರೀಮದ್ ಭಾಗವತದಲ್ಲಿ, ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈತ್ಯಾದಯೋ ನೃಪ, ಸ್ನೇಹ ಸಂಬಂಧಾತ್ ವೃಷ್ಣಯ, ಸ್ನೇಹಾತ್ ಯೂಯಂ ಭಕ್ತಿಯಾ ವಯಂ ಇಬೋ ಅಂತ ಹೇಳೋದು ಮಾತು. ಈ ಶ್ಲೋಕ ನಾವು ನೋಡಿದ್ರೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮೋಕ್ಷ ಆಯಿತು ಅಂತ. ಗೋಪಿಕಾ ಸ್ತ್ರೀಯರಿದ್ರು, ಅವರಿಗೆ ಮೋಕ್ಷ ಆಗಿದೆ. ಕಂಸ ಇದ್ದ, ಅವನಿಗೆ ಮೋಕ್ಷ ಆಯಿತು. ಶಿಶುಪಾಲಾದಿ ದಂತವಕ್ರಾದಿಗಳಿಗೆ ಮೋಕ್ಷ ಆಯಿತು. ವೃಷ್ಣಿಗಳಿಗೆ ಮೋಕ್ಷ ಆಯಿತು. ಪಾಂಡವರಿಗೆ ಮುಕ್ತಿಯಾಗಿದೆ. ಶುಕ ನಾರದಾದಿಗಳಿಗೆ ಮೋಕ್ಷ ಆಗುತ್ತೆ. ಎಲ್ರಿಗೂ ಮೋಕ್ಷ ಆಯಿತು. ಮೋಕ್ಷಕ್ಕೆ ಮಾರ್ಗಗಳು ಬೇರೆ ಬೇರೆ ಅಂತ ಭಾಗವತ ಹೇಳುತ್ತೆ. ಯಾರ್ಯಾರು ಯಾವ್ಯಾವ ಮಾರ್ಗದಿಂದ ಮೋಕ್ಷಕ್ಕೆ ಹೋದರು, ಎಲ್ಲರೂ ಭಕ್ತಿಯಿಂದ ಮೋಕ್ಷಕ್ಕೆ ಹೋದ್ದಲ್ಲ. ಏನಾದರೂ ಒಂದು ಬೇಕು, ಮನೋಯೋಗ ಬೇಕು. ಅದು ಕೆಲವರು ದ್ವೇಷಾತ್, ಕೆಲವರು ಕಾಮಾತ್. ಗೋಪಿಕಾ ಸ್ತ್ರೀಯರಿದ್ರು, ಅವರಿಗೆ ಮೋಕ್ಷ ಆಯಿತು. ಹೇಗೆ ಮೋಕ್ಷ ಆಯ್ತು ಅವರಿಗೆ? ಕಾಮಾತ್ ಗೋಪ್ಯ, ಅವರು ಕಾಮದಿಂದ ಕೃಷ್ಣನನ್ನು ಗಂಡ ಅಂತ ಆರಾಧನೆ ಮಾಡಿ ಅವರು ಮೋಕ್ಷವನ್ನು ಪಡೆದರು. ಅವರು ಕಾಮದಿಂದ ಮೋಕ್ಷವನ್ನು ಪಡೆದಂತಹ ಬಗೆ ಗೋಪಿಕೆಯರು. ಹಾಗೆ ಕಂಸನಿಗೆ ಮೋಕ್ಷ ಆಯಿತು. ಹೇಗೆ? ಭಯಾತ್ ಕಂಸ, ಭಯದಿಂದ ಮೋಕ್ಷವನ್ನು ಪಡೆದವ ಕಂಸ. ಅದು ಈ ಕಾಮ ಇದ್ದಾಗಲೂ ಕೂಡ ಅವಂದೇ ಚಿಂತೆ, ದೇವರದೇ ಚಿಂತೆ ಗೋಪಿಕೆಯರಿಗೆ. ಅವ್ರಿ ಕೃಷ್ಣನಲ್ಲಿ ಕಾಮ ಇದ್ದದ್ರಿಂದ ಕೃಷ್ಣ 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 ಅಂತ ನೆನಪಿಸ್ತಿದ್ರು. ಹಾಗೆ ಕಾಮದಿಂದ ಕೃಷ್ಣನನ್ನು ಸ್ಮರಣೆ ಮಾಡಿ ಕೃಷ್ಣನನ್ನು ಸೇರಿದ್ರು. ಕಂಸ ಕೃಷ್ಣನನ್ನು ಸೇರಿದ. ಹೇಗೆ ಅಂದ್ರೆ ಭಯಾತ್, ಅದು ಯಾವಾಗ ಕೃಷ್ಣ ಬರ್ತಾನೆ, ಎಲ್ಲಿ ಬರ್ತಾನೆ ಅಂತ ಭಯ ಭಯ ಭಯ. ಆ ಭಯದಿಂದ ಕೃಷ್ಣನನ್ನು ಸ್ಮರಣೆ ಮಾಡಿ ಮಾಡಿ ಕೃಷ್ಣನನ್ನು ಸೇರಿದ. ಶಿಶುಪಾಲಾದಿಗಳು ಯಾವಾಗ ನೋಡಿದ್ರು ದ್ವೇಷ. ಅದು ಆ ಕೃಷ್ಣನಿಗೂ ಶಿಶುಪಾಲನಿಗೆ ಏನೋ ಒಂದು ನಂಟು. ನಂಟು ಅಂದ್ರೆ ಎಷ್ಟು? ಆ ರುಕ್ಮಿಣಿಯನ್ನು ಮದುವೆ ಮಾಡಬೇಕು ಅಂತ ಎಲ್ಲ ಬಾಸಿಂಗ ಕಟ್ಟಿ ವಾದ್ಯ ಘೋಷಣೆಯ ಮೂಲಕ ಮೇನೆಯನ್ನು ಏರಿ ಬಂದಿದ್ದ, ಹಿಡ್ಕೊಂಡು ಹೋದ್ದು ಕೃಷ್ಣ. ಹಾಗಾಗಿ ಏನ್ ದ್ವೇಷಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳೇ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿತ್ತು. ದ್ವೇಷದಿಂದ ಶಿಶುಪಾಲಾದಿಗಳು ಮೋಕ್ಷವನ್ನು ಪಡೆದರು. ವೃಷ್ಣಿಗಳಿಗೆ ಮೋಕ್ಷ ಆಯಿತು. ವೃಷ್ಣಿಗಳಿಗೆ ಯಾದವ ವಂಶದವರಿಗೆ ಮೋಕ್ಷ ಕೊಟ್ಟರು. ಯಾಕೆ ಮೋಕ್ಷ ಅಂತ ಕೇಳಿದ್ದಕ್ಕೆ, ನಾವು ಕೃಷ್ಣನ ಸಂಬಂಧಿಕರು, ಸಂಬಂಧದಿಂದ ಮೋಕ್ಷ ಆಯಿತು ಕೆಲವರಿಗೆ. ಕೃಷ್ಣನ ವಂಶ, ಕೃಷ್ಣನ ಸಂಬಂಧ ಅಂತ ಹೇಳಿದ್ರೆ ಸಾಕು, ನಾವು ಯಾದವರು, ನಮಗೆ ಮೋಕ್ಷ ಅಂತ. ಏನೇ ಅನ್ಯಾಯ ಮಾಡಿ, ಸಂಬಂಧಾತ್ ಸ್ನೇಹಾತ್ ಯುಯಂ, ಪಾಂಡವರಿಗೆ ಮೋಕ್ಷ ಆಯಿತು. ಯಾಕೆಂದ್ರೆ ಭಾರೀ ಸ್ನೇಹ, ಕೃಷ್ಣನನ್ನು ಬಿಟ್ಟು ಇರಲಿಕ್ಕೆ ಗೊತ್ತಿಲ್ಲ, ಭಾರೀ ಸ್ನೇಹ. ಸಖಾ ಅಂತ ಸಖೇತಿ ಮತ್ವ ಅಂತ ಹೇಳ್ತದೆ. ಸಖ ಅಂತಲೇ ಚಿಂತನೆ ಮಾಡಿದ್ದು ಅರ್ಜುನಾದಿಗಳು. ಹಾಗಾಗಿ ಸ್ನೇಹದಿಂದ ಮೋಕ್ಷವನ್ನು ಪಡೆದವರು ಪಾಂಡವರು. ಭಕ್ತಿಯ ವಯಂ, ಶುಕರು ನಾರದರು ಹೇಳ್ತಾರೆ ಭಕ್ತಿಯಿಂದ ನಮಗೆ ಮೋಕ್ಷ ಆಗುವುದು. ಆದರೆ ಮೋಕ್ಷಕ್ಕೆ ಬೇರೆ ಬೇರೆ ಮಾರ್ಗ ಅಂತ ಆಯ್ತಲ್ವಾ? ಖಂಡಿತ ಅಲ್ಲ. ತದಗಮ್ಮಿಸಿತ್ವ, ಪಾಪವನ್ನು ಕಳ್ಕೊಂಡ್ರವರು. ಹೇಗೆ ಅಂತಂದ್ರೆ, ಕಾಮಾತ ಅಂದ್ರೆ ಗೋಪಿಗೆಯರು ಬರೀ ಕಾಮ ಮಾತ್ರ ಅಲ್ಲ, ಕಾಮ ಇತ್ತು. ಕಾಮದ ಜೊತೆಗೆ ದೇವರಲ್ಲಿ ವಿಶೇಷವಾದ ಭಕ್ತಿ ಇತ್ತು. ಕೃಷ್ಣ ಅದೃಶ್ಯನಾದ, ಎಂತಹ ತಪಸ್ಸು ಮಾಡಿದ್ದಾರೆ, ಎಂತಹ ಭಕ್ತಿ ಮಾಡಿದ್ದಾರೆ. ಹಾಗಾಗಿ ಭಕ್ತಿಯೂ ಇತ್ತು. ಕೃಷ್ಣ ಮಥುರೆಗೆ ಹೋದ, ಬೃಂದಾವನವನ್ನು ಬಿಟ್ಟು. ಗೋಪಿಗೆಯರು ನಿರಂತರ ಕೃಷ್ಣನನ್ನು ಚಿಂತನೆ ಮಾಡಿದ್ದಾರೆ. ಕಾಮ ಇತ್ತು, ಕಾಮ ಒಂದು ನಿಮಿತ್ತ. ಅದರ ಹಿನ್ನೆಲೆಯಲ್ಲಿ ಅಪಾರವಾದ ಭಕ್ತಿ, ಮಹಾತ್ಮ್ಯ ಜ್ಞಾನ, ಸ್ನೇಹ ಇತ್ತು. ಅದರ ಭಕ್ತಿ ಇಲ್ಲದೆ ಗೋಪಿಗೆಯರಿಗೂ ಮೋಕ್ಷ ಆಗಲಿಲ್ಲ. ಭಯಾತ್ ಕಂಸ, ಭಯದಿಂದ ಕಂಸನಿಗೆ ಮೋಕ್ಷ ಅಂತಂದ್ರೆ, ಕಂಸನ ಅಂತಂದ್ರೆ ಎರಡು ಕಂಸರಿದ್ದಾರೆ, ಒಂದು ದುಷ್ಟಕಂಸ, ಒಂದು ಒಳ್ಳೆಯ ಕಂಸ. ಕಂಸನ ಶರೀರದಲ್ಲಿ ಎರಡು ಜೀವರಾಶಿಗಳಿದ್ರು, ಒಂದು ಕಾಲನೇಮಿ ದೈತ್ಯ, ಇನ್ನೊಂದು ಭೃಗು ಋಷಿಗಳು. ಕಂಸಾವಿಷ್ಟ ಭೃಗು ಸ್ವಯಂ, ಭೃಗು ಋಷಿಗಳಿದ್ರು. ಭಯ ಇದ್ದದ್ದು ಒಬ್ಬನಿಗೆ, ಭಕ್ತಿ ಇದ್ದದ್ದು ಭೃಗು ಋಷಿಗಳಿಗೆ. ಅಂದ್ರೆ ಕಂಸನ ಶರೀರದಲ್ಲಿ ಇದ್ದಾಗ ಭಯ ಇಬ್ಬರಿಗೂ ಆಗಿತ್ತು. ಕೃಷ್ಣನನ್ನು ನೆನೆಸಿದಾಗ ಕೃಷ್ಣ ಏನ್ ಮಾಡ್ತಾನೆ ಅಂತ ಭಯ ಇತ್ತು. ಅದರ ಜೊತೆಗೆ ಭೃಗು ಋಷಿಗಳಿಗೆ ಅಪಾರವಾದ ಮಹಾತ್ಮ್ಯ ಜ್ಞಾನ ಪೂರಕವಾದ ಭಕ್ತಿ ಇತ್ತು. ಭಕ್ತಿಯಿಂದಲೇ ಭೃಗಋಷಿಗಳು ಮೋಕ್ಷವನ್ನು ಪಡೆದದ್ದು. ಕಾಲನೇವಿ ದೈತ್ಯ ಅಂಧಂತಮಸ್ಸನ್ನೇ ಪಡೆದದ್ದು. ಎರಡು ಪಾತ್ರಗಳು ಬೇರೆ ಬೇರೆ ಅದರಲ್ಲಿ. ಚೈದ್ಯ ದೇಶ ಚೈದ್ಯಾದಯೋ ಅಂದ್ರಿಪ, ದೇಶದಿಂದ ಶಿಶುಪಾಲನಿಗೆ ಮೋಕ್ಷ ಆಯಿತು ಅಂದ್ರೆ ದೇಶದಿಂದ ಅಲ್ಲ, ಶಿಶುಪಾಲನಲ್ಲಿಯೂ ಅಷ್ಟೇ. ಅಲ್ಲಿ ಎರಡು ಜೀವರಾಶಿಗಳಿದ್ರು, ಜಯ ಇದ್ದ ಹಾಗೆ ಒಬ್ಬ ದೈತ್ಯ ಇದ್ದ, ಇಬ್ಬರು ಸೇರಿದ್ರು ಅದರಲ್ಲಿ. ದೈತ್ಯ ದೇಶವನ್ನು ಮಾಡಿದವ, ಜಯ ದೇಶದ ಇವನ ದೇಶದಲ್ಲಿ ಭಾಗಿಯಾಗಿದ್ರೂ ಕೂಡ ಅವನು ಸ್ನೇಹ ಭಕ್ತಿಯಿಂದಲೇ ದೇವರನ್ನು ಪಡೆದಿರತಕ್ಕಂಥದ್ದು. ದೇವರದ್ದು ಕಾರುಣ್ಯದ ಪರಾಕಾಷ್ಠೆ. ಏನು ಕಾರುಣ್ಯ ಅಂತಂದ್ರೆ, ಲೋಕದಲ್ಲಿ ನೋಡಿ, ನೀವು ಎಷ್ಟೇ ಒಳ್ಳೆಯವರಾಗಿ ನೀವು ಒಳ್ಳೆಯವರಾಗಿದ್ರೂ ಕೂಡ ಒಂದು ದಿವಸ ನನ್ನ ವಿರೋಧಿಯ ಪಕ್ಷಕ್ಕೆ ನೀವು ಸೇರಿದ್ರೆ ನಿಮ್ಮ ಹತ್ರ ನಾನು ಮಾತು ಬಿಡ್ತೇನೆ. ನನ್ನ ಕ್ರಮ ಹಾಗೆ, ಲೋಕದಲ್ಲಿ ಕ್ರಮ ಹೇಗೆ ಅಂತಂದ್ರೆ, ನೀವು ನನ್ನ ಆತ್ಮೀಯರು ಅಂದ್ರೆ ನನ್ನ ವಿರೋಧಿಯ ಗುಂಪಿಗೆ ನೀವು ಸೇರಬಾರದು. ಅಲ್ಲಿ ಹೋಗಿ ಮಾತುಕತೆ ಆಯಿತು ಅಂದ್ರೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾರಣೆ ಮಾಡೋದೇ ಸರಿ. ನಮ್ಮ ಕ್ರಮ ಹಾಗೆ, ನಮ್ಮ ದೇವರದ್ದು ಕ್ರಮ ಹಾಗಿಲ್ಲ ನೋಡಿ. ಈ ಶಿಶುಪಾಲ ಇಷ್ಟು ವರ್ಷ ಆ ದೈತ್ಯನ ಜೊತೆಗೆ ಇದ್ದ ಅಲ್ವಾ, ದೇವರನ್ನು ದ್ವೇಷ ಮಾಡಿದ ಅಲ್ವಾ, ದ್ವೇಷ ಮಾಡಿದವನೊಟ್ಟಿಗೆ ಸೇರಿದ ಅಲ್ವಾ, ಸೇರಿದ ಅಂತ ತನ್ನ ಪಕ್ಷದಿಂದ ಉಚ್ಚಾರಣೆ ಮಾಡಲಿಲ್ಲ. ತನ್ನ ಒಳಗೆ ಹೊಟ್ಟೆಯೊಳಗೆ ಜಾಗ ಕೊಟ್ಟ. ದ್ವೇಷ ವಾದಿರಾಜರು ಅಂತ ಬರೀತಾರೆ, ದ್ವೇಷಂ ಅವಿಗಣಯ್ಯ. ಆ ದ್ವೇಷವನ್ನು ಲೆಕ್ಕಕ್ಕೆ ತಕ್ಕೊಳ್ಳಿಲ್ಲ ಅಂತೆ. ಆ ದ್ವೇಷವನ್ನು ಲೆಕ್ಕಕ್ಕೆ ತಕ್ಕೊಳ್ಳದೆ ಅವರಿಗೆ ಮೋಕ್ಷವನ್ನು ಕೊಟ್ಟ. ಇದು ದೇವರ ಗ್ರೇಟ್ನೆಸ್. ದೇವರು ದೊಡ್ಡವ ಯಾಕೆ ಅಂದ್ರೆ ಇದಕ್ಕೋಸ್ಕರ ಅಂತ. ದ್ವೇಷ ಅಂತಂದ್ರೆ ಬರೀ ದ್ವೇಷದಿಂದ ಮೋಕ್ಷ ಕೊಟ್ಟದ್ದಲ್ಲ, ಅವನ ಭಕ್ತಿಗೆ ಮೆಚ್ಚೇ ಭಗವಂತ ಮೋಕ್ಷವನ್ನು ಕರುಣಿಸಿತ್ತು. ಹಾಗೆ ಸ್ನೇಹ ಸಂಬಂಧಾತ್ ವೃಷ್ಣಯ, ವೃಷ್ಣಿಗಳಿಗೆ ಮೋಕ್ಷವನ್ನು ಕೊಟ್ಟ. ಬರೀ ಸಂಬಂಧದಿಂದ ಅಲ್ಲ, ಅವರಿಗೆ ಜ್ಞಾನ ಕೊಟ್ಟು ಭಕ್ತಿಯನ್ನು ಕರುಣಿಸಿ ಭಕ್ತಿಯನ್ನು ಪರಿಶೀಲನೆ ಮಾಡಿ ಅವರಿಗೆ ಮೋಕ್ಷವನ್ನು ಕೊಟ್ಟದ್ದು. ಸಂಬಂಧಾತ್ ಸ್ನೇಹಾತ್ ಯೂಯಂ, ಪಾಂಡವರಿಗೆ ಸ್ನೇಹ ಮಾತ್ರ ಅಲ್ಲ, ಸ್ನೇಹದಿಂದ ದಿನದಿಂದ ದಿನಕ್ಕೆ ಭಕ್ತಿ ಅಭಿವೃದ್ಧವಾಗಿತ್ತು. ಭಕ್ತಿಗೇ ಭಗವಂತ ಮೋಕ್ಷವನ್ನು ಕರುಣಿಸಿತ್ತು. ಭಕ್ತಿಯ ವಯಂ ಶುಕ ನಾರದಾದಿಗಳಿಗೆ ಭಕ್ತಿಗೆ ಮೆಚ್ಚಿ, ಅರ್ಥಾತ್ ಮಹಾತ್ಮ್ಯ ಜ್ಞಾನ ಇತ್ತು, ವೈರಾಗ್ಯ ಇತ್ತು, ವಿಶೇಷವಾದ ಸ್ನೇಹ ಪ್ರೇಮ ಇತ್ತು, ಎಲ್ಲವೂ ಮೇಲೈಸಿತ್ತು. ಹಾಗಾಗಿ ಎಲ್ರಿಗೂ ಭಕ್ತಿಯಿಂದ. ಮತ್ತೆ ವಿಭಾಗ ಯಾಕೆ? ಕೆಲವರಿಗೆ ಗೋಪ್ಯ ಕಾಮಾತ್ ಗೋಪ್ಯ, ದ್ವೇಷಾತ್ ಯಾಕೆ ಅಂತಂದ್ರೆ ಅದರಲ್ಲಿ ಕಾಮ ಕಾಣಿಸ್ತಿತ್ತು, ಭಕ್ತಿ ಕಾಣಿಸ್ತಿರ್ಲಿಲ್ಲ. ಭಕ್ತಿ ಎಂಬಂತಹದ್ದು ಮುಖ್ಯವಾದ್ದು, ಬೇಕೇ ಬೇಕು. ಅದರಿಂದ ಭಯಯುಕ್ತವಾದ ಭಕ್ತಿ, ಕಾಮಯುಕ್ತವಾದ ಭಕ್ತಿ, ದ್ವೇಷ ಸಹಿತವಾದ ಭಕ್ತಿ ಅಂತ ತಿಳಿಸ್ಲಿಕ್ಕೋಸ್ಕರ ದ್ವೇಷ ಆತು ಅಂತ ಹೇಳಿದರೆ ಹೊರತು ಬರೀ ದ್ವೇಷದಿಂದ ಮೋಕ್ಷ ಎಂದೆಂದೂ ಆಗುವುದಿಲ್ಲ. ಭಕ್ತಿ ಬೇಕೇ ಬೇಕು. ಶಿಶುಪಾಲನಿಗೆ ತನ್ನ ಹೊಟ್ಟೆಯೊಳಗೆ ಯಾಕೆ ಅವಕಾಶ ಕೊಟ್ಟ ಅಂತಂದ್ರೆ ಒಂದು ಕಾರಣ ಹೇಳ್ತಾರೆ, ಅವನ ಭಕ್ತಿ ಇತ್ತು, ಆ ಭಕ್ತಿಯನ್ನು ಮೆಚ್ಚಿ ಭಗವಂತ ಅವರಿಗೆ ಮೋಕ್ಷವನ್ನು ಕರುಣಿಸಿತ್ತು. ವೇಣನಿಗೆ ಯಾಕೆ ಮೋಕ್ಷ ಕೊಡಲಿಲ್ಲ? ವೇಣಃ ಒಂದೇ ಒಂದು ರೀತಿಯಲ್ಲಿಯೂ ಅವನಿಗೆ ದೇವರ ಮೇಲೆ ಭಕ್ತಿ ಬರಲಿಲ್ಲ, ಸ್ನೇಹದಿಂದಲೂ ಬರಲಿಲ್ಲ, ದ್ವೇಷದಿಂದಲೂ ಸ್ನೇಹ ಬರಲಿಲ್ಲ, ದೇವರಲ್ಲಿ ಮನಸ್ಸೇ ಇಡ್ಲಿಕ್ಕೆ ಹೋಗಿಲ್ಲ. ಆದ್ರಿಂದ ದೇವರಲ್ಲಿ ಪ್ರೇಮ ಕಿಂಚಿತ್ತೂ ಮಾಡಲಿಲ್ಲವಾದ್ರಿಂದ ಅಂದೇ ತಮಸಿ ಪಾತಿತಾಹ. ಆದ್ರಿಂದ ಕೆಲವರನ್ನು ಪೂತನ ಇಂತಹ ಕೆಲವು ವ್ಯಕ್ತಿಗಳನ್ನು ಹೇಳುವಾಗ ಮಾತ್ರ ಮೋಕ್ಷ ನಿರೂಪಣೆ ಮಾಡಿದರು ಹೊರತು ಜರಾಸಂಧ ಸತ್ತ ಮೋಕ್ಷ ಆಯಿತು ಅಂತ ಹೇಳುವುದಿಲ್ಲ, ದುರ್ಯೋಧನ ಸತ್ತ ಮೋಕ್ಷ ಆಯಿತು ಅಂತ ಹೇಳುವುದಿಲ್ಲ. ದುರ್ಯೋಧನನಿಗೆ ಎಷ್ಟು ದುರ್ದೃಷ್ಟಿ ಇತ್ತು ಕೃಷ್ಣನ ಮೇಲೆ, ಮೋಕ್ಷ ಕೊಡಲಿಲ್ಲ ಅವನಿಗೆ. ಅದರಿಂದ ದ್ವೇಷದಿಂದಲೇ ಮೋಕ್ಷ ಕೊಡುವುದಾದರೆ ದುರ್ಯೋಧನನಿಗೆ ಯಾಕೆ ಮೋಕ್ಷ ಕೊಡಲಿಲ್ಲ, ಜರಾಸಂಧನಿಗೆ ಯಾಕೆ ಮೋಕ್ಷ ಕೊಡಲಿಲ್ಲ ಅಂತ ವಾದಿರಾಜರು ಕೇಳಿದ್ದುಂಟು. ಆದ್ರಿಂದ ಭಕ್ತಿಯಿಂದಲೇ ಮೋಕ್ಷ ಹೊರತು ಬೇರೆ ಮಾರ್ಗ ಇಲ್ಲ. ಅದರಿಂದ ಭಕ್ತಿಯನ್ನು ಪರಿಗಣನೆ ಮಾಡಿ ಶಿಶುಪಾಲನಿಗೆ ಮೋಕ್ಷ ಕೊಟ್ಟ. ಶಿಶುಪಾಲನಿಗೆ ಯಾಕೆ ಇಂತಹ ಜನ್ಮ ಬಂತು, ದೇವರನ್ನು ಯಾಕೆ ದ್ವೇಷ ಮಾಡಿದ, ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಏನು ಅಂತಂದ್ರೆ, ಅದು ದೇವರ ದ್ವಾರಪಾಲಕನಾಗಿದ್ದ, ಅವನು ಶಾಪದಿಂದಾಗಿ ಭೂಮಿಗೆ ಇಳಿದು ಬಂದ, ಈ ಜನ್ಮ ಅವನಿಗೆ ಬಂತು. ಅದನ್ನು ಹೇಳ್ತಾರೆ, ಮೂರು ಜನ್ಮ ಅವನಿಗೆ ಬಂತು ಶಾಪಗ್ರಸ್ತನಾಗಿ. ಯಾವುದು ಮೂರು ಜನ್ಮ? ಒಂದು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ, ಎರಡನೇದು ರಾವಣ ಕುಂಭಕರ್ಣ ಅಂತ, ಮೂರನೇದು ಶಿಶುಪಾಲ ದಂತವಕ್ರ ಅಂತ ಮೂರು ಜನ್ಮಗಳಲ್ಲಿ ಭೂಮಿಗೆ ಬಂದ. ಅಲ್ಲ, ಮೊದಲು ಹಿರಣ್ಯಕಶಿಪು ದೈತ್ಯನಾಗಿ ರಾಕ್ಷಸನಾಗಿತ್ತು, ದೈತ್ಯನಾಗಿದ್ದ, ಆಮೇಲೆ ರಾಕ್ಷಸನಾಗಿ ಹುಟ್ಟಿದ, ಆಮೇಲೆ ರಾಜನಾಗಿ ಹುಟ್ಟಿದ. ಯಾಕೆ? ಅದಕ್ಕೆ ಆಚಾರ್ಯರು ಪ್ರಮಾಣ ಉದಾಹರಿಸಿ ಕಾರಣ ಹೇಳಿದರು. ಹಿರಣ್ಯಾಕ್ಷ ಹಿರಣ್ಯಕಶಿಪು ದ್ವಿತೀಯ ಮಕ್ಕಳಾಗಿ ದೈತ್ಯರಾಗಿದ್ದರು. ನರಸಿಂಹದೇವರು ಬಂದು ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡ್ತಾರೆ. ಆಗ ನರಸಿಂಹದೇವರನ್ನು ಹೇಗೆ ಕಂಡ? ಭೂತಂ ಅಮನ್ಯತ ಅಂತ. ಅಯ್ಯೋ ಭೂತ ಅಂತ ತಿಳ್ಕೊಂಡ ಅಂತ. ಅದರಿಂದ ಏನಾಯ್ತು ಅವನಿಗೆ? ರಾಕ್ಷಸ ಜನ್ಮ ಬಂತವನಿಗೆ. ರಾವಣ ಕುಂಭಕರ್ಣನಾಗಿ ಭೂಮಿಯಲ್ಲಿ ಅವತರಿಸಿದ. ರಾವಣ ಕುಂಭಕರ್ಣ ರಾಮನಿಂದ ಹತನಾಗ್ತಾನೆ. ರಾವಣ ಕುಂಭಕರ್ಣರು ಸಾಯುವಾಗ ರಾಮನನ್ನು ಕಾಣ್ತಾ ಸತ್ರು. ರಾಮನನ್ನು ಹೇಗೆ ಕಂಡ್ರು? ಕ್ಷತ್ರಿಯ ಅಂತ ಕಂಡ್ರು, ದೇವರು ಅಂತ ಕಾಣಿಲ್ಲ. ಅದರಿಂದ ಏನಾಯ್ತು? ರಾಜನಾಗಿ ಕ್ಷತ್ರಿಯನಾಗಿ ಶಿಶುಪಾಲ ದಂತವಕ್ರರಾಗಿ ಭೂಮಿಗೆ ಬಂದರು. ಶಿಶುಪಾಲ ದಂತವಕ್ರರು ಸಾಯುವಾಗ ಕೃಷ್ಣನನ್ನು ಕಂಡ್ರು, ನಮ್ಮ ಸ್ವಾಮಿ, ನಮ್ಮ ಯಜಮಾನ, ನಮ್ಮ ದೇವರು ಅಂತ ಕಂಡ್ರು. ಅದಕ್ಕೆ ದ್ವಾರಪಾಲಕರಾಗಿ ಮತ್ತೆ ಪುನಃ ತನ್ನ ಸ್ಥಾನವನ್ನೇ ಅವರು ಪಡೆದರು ಅಂತ ಭಾಗವತ ಹೇಳಿತು. ಆದ್ರಿಂದ ನಾವು ದೇವರನ್ನು ಹೇಗೆ ಸ್ಮರಣೆ ಮಾಡ್ತೇವೆ ಆ ಗತಿ ನಮಗೆ. ಅದು ಯಾವುದು ಅಂದ್ರೆ ಕೊನೆಯ ಸ್ಮರಣೆ ಅದು ಮುಖ್ಯ. ಈಗ ಮಾಡುವ ಸ್ಮರಣೆಗಿಂತಲೂ ಕೂಡ ಕೊನೆಯ ಗಳಿಗೆಯಲ್ಲಿ ನಾವು ಏನು ಸ್ಮರಣೆ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿರತಕ್ಕ ಫಲ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಎಂ ಎಂ ಬಾಮ ಸ್ಮರಣ್ಯಾತಿ ತ್ಯಜತ್ಯಂತೆ ಕಲೇವರಂ ತಂ ತಮೈವೇತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಆ ಸಾಯುವ ಕಾಲಕ್ಕೆ ನಾವು ಯಾವ ರೀತಿ ಭಗವಂತನನ್ನು ಚಿಂತನೆ ಮಾಡ್ತೇವೆ, ಯಾವುದನ್ನು ಸ್ಮರಣೆ ಮಾಡ್ತೇವೆ, ಅದು ನಮಗೆ ಲಭಿಸುತ್ತದೆ. ಅದು ಒಂದು ರೀತಿ ಪರೀಕ್ಷೆ ನಮಗೆ. ಮುಂದಿನ ಜನ್ಮ ಯಾವುದು? ನಮ್ಮಲ್ಲಿ ಸಿಇಟಿ ಪರೀಕ್ಷೆ ಉಂಟಲ್ಲ, ಎಲ್ಲಿ ಕೊಡಬೇಕು, ಎಲ್ಲಿ ಕಳಿಸಬೇಕು ಅಂತ ಪರೀಕ್ಷೆ ಇದ್ದಾಗೆ. ಜೀವನದ ಮೌಲ್ಯದ ಕೊನೆಯ ಪರೀಕ್ಷೆ ಅದು, ಅಂತಿಮ ಪರೀಕ್ಷೆ ಅದು. ಅಲ್ಲಿ ಪ್ರಶಸ್ತಿ ಪ್ರಶಸ್ತಿ ಎಲ್ಲ ಆಗುದು ಅಲ್ಲಿಯೇ, ಕೊನೆಯ ಪರೀಕ್ಷೆ ಅದು. ಅದರಲ್ಲಿ ನಾವು ಏನ್ ನೆನಪಿಸ್ತೇವೆ ಅಂತ ಮುಖ್ಯ. ನಮ್ದು ಆಸ್ತಿ ಪಾಸ್ತಿ ಕೊನೆಯ ಗಳಿಗೆಯಲ್ಲಿ ಮೇಲೆ ನೋಡ್ತಾ, ಅಯ್ಯೋ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೇನೆ, ಅಯ್ಯೋ ನಾನು ಏನು ಮಾಡುದು, ನಿನ್ನ ಮನೆಯಾಗಿ ಹುಟ್ಟು ಅಂತ ಇಲ್ಲೇ ಬಂದು ಹಾಕ್ತಾರೆ ನಮ್ಮನ್ನು. ನಾವು ನೆನಪಿಸಿಕೊಂಡು ದೇವರನ್ನು ನೆನಪಿಸಿಕೊಂಡ್ರೆ ದೇವರು ದೇವರ ಹತ್ರ ಕರ್ಕೊಳ್ತಾನೆ. ಕೊನೆಯ ಪರೀಕ್ಷೆಯಲ್ಲಿ ನಮಗೆ ಮಾರ್ಕ್ ಹಾಕುವುದಂತೆ. ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತೇವೆ ಪಾಸ್ ಆಗ್ತೇವೆ ಅಂತ ಅದು ಮುಖ್ಯವಾಗಿ ಬೇಕಾದ್ದು. ಎಂ ಎಂ ಭಾವಮ ಸ್ಮರಣ್ಯಾತಿ, ಅದಕ್ಕೆ ಉದಾಹರಣೆ ಶ್ರೀಪಾಲ ದಂತವಕ್ರ. ಅವರು ಕೃಷ್ಣನನ್ನು ದೇವರು ಅಂತ ಉಪಾಸನೆ ಮಾಡಿದ ಕೊನೆಯ ಗಳಿಗೆಯಲ್ಲಿ ಅಷ್ಟು ಕಾಲ ದ್ವೇಷ ಮಾಡಿದ, ಆದರೆ ಕೊನೆಯ ಗಳಿಗೆಯಲ್ಲಿ ಅವನ ಸ್ವರೂಪ ಸ್ವಭಾವ ಅಭಿವ್ಯಕ್ತವಾಗಿ ದೇವರನ್ನು ಸ್ಮರಣೆ ಮಾಡಿದ, ಹಾಗಾಗಿ ದೇವರ ಲೋಕವನ್ನು ಪಡೆದ ಅಂತ ಹೇಳ್ತಾರೆ. ಅವನು ರಾವಣ ಕುಂಭಕರ್ಣ ಯಾಕೆ ರಾಕ್ಷಸನಾದ? ದೇವರನ್ನು ಭೂತಮ್ಮ ಮನ್ಯತ ಅಂತ. ಅದರ ಫಲವಾಗಿ ಅವನಿಗೆ ರಾಕ್ಷಸ ಜನ್ಮ ಬಂತು. ಆದ್ದರಿಂದ ದೇವರನ್ನು ಉಪಾಸನೆ ಮಾಡುವಾಗ ಸರಿಯಾಗಿ ಉಪಾಸನೆ ಮಾಡಿದರೆ ಸರಿಯಾಗಿರತಕ್ಕಂತಹ ಫಲವನ್ನು ನಾವು ಪಡೆಯುತ್ತೇವೆ. ದೇವರ ಉಪಾಸನೆ ಕೊನೇ ಗಳಿಗೆಗೆ ಹೇಗೆ ಅಂತ ಮುಖ್ಯ. ನಮ್ಗೆ ಸ್ವಲ್ಪ ಆನಂದ ಆಯಿತು, ಸದ್ಯದಲ್ಲಿ ನಮಗೆ ಆರಾಮವಾಗಿ ನಾವಿರಬಹುದು. ನಮ್ಮ ಹುಡುಗರಿರ್ತಾರೆ, ಅವರು 11 ತಿಂಗಳು ಆರಾಮವಾಗಿರ್ತಾರೆ. ಕೊನೇ ಒಂದು ದಿವಸ ಉಂಟಲ್ಲ, 5-6 ದಿವಸ ಒದ್ದಾಡೋದೇ ಒದ್ದಾಡೋದು. ಯಾಕೆ ಬಿಸಿ ಬಿಸಿ ಬರೆದ್ರೆ ಚೆನ್ನಾಗಿ ಪಾಸ್ ಆಗಲಿಕ್ಕೆ ಸಾಧ್ಯ ಅಂತ. ಆದ್ರೆ ಪಾಪ ಬಿಸಿ ಬಿಸಿ ಓದ್ತಾರೆ, ಹಾಗೇ ವಾಪಸ್ ಬರ್ತಾರೆ. ಬರೀ ಹೋಗುವಾಗ ಎಲ್ಲ ಬರ್ತವಾಗಿ ಇರ್ತದೆ. ಯಾಕೆ ಬಿಸಿ ಬಿಸಿ ಕಲಿತದ್ದು ಎಷ್ಟು ನೆನಪಿರ್ತದೆ? ಹಾಲಿಗೆ ಹೋಗುವಷ್ಟು ಕಾಲ ಮಾತ್ರ, ಹೋದ ಮೇಲೆ ಮರ್ತವಾಗಿರ್ತದೆ, ಹಾಗೆ ವಾಪಸ್ ಬರ್ತಾರೆ. ಇಡೀ ವರ್ಷ ಕಷ್ಟಪಟ್ಟರೆ ಕೊನೆಯ ಗಳಿಗೆಯಲ್ಲಿ ನೆನಪಾಗುತ್ತೆ, ಬರೀಲಿಕ್ಕಾಗುತ್ತೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತ ಅಥಾತೋ ಬ್ರಹ್ಮ ಜಿಜ್ಞಾಸ. ನಿರಂತರ ದೇವರ ಜಿಜ್ಞಾಸೆ ಮಾಡಿದರೆ ಕೊನೆಯ ಗಳಿಗೆಯಲ್ಲಿ ದೇವರ ನೆನಪು ಬರುತ್ತೆ, ದೇವರ ಸ್ಮರಣೆಯಿಂದ ದೇವರ ಲೋಕವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಈ ಘಟನೆಯಿಂದ ನಾವು ತಿಳಿಯಬೇಕಾಗಿರತಕ್ಕಂತಹ ಪಾಠ. ಆಶ್ಚರ್ಯ ಆಗ್ತದೆ ಯುಧಿಷ್ಠಿರನಿಗೆ. ನಾರದರ ಹತ್ರ ಕೇಳ್ತಾನೆ, ಹರಿದಾಸಾಭಿಮರ್ಶನಃ ಕೀದೃಶಃ ಕಸ್ಯವಾ ಶಾಪಃ? ನೀವು ಶಾಪದಿಂದ ಅಂತ ಹೇಳ್ತೀರಿ, ಇದು ಏನು ಶಾಪ, ಎಂತಹ ಶಾಪ, ಯಾರಿಗೆ? ಹರಿದಾಸಾಭಿಮರ್ಶನಃ, ಹರಿಯ ದಾಸರನ್ನು ಮುಟ್ಟುವ ಒಂದು ಶಾಪ ಉಂಟ? ಚಾಚೆ ನನಗೆ ಅರ್ಥ ಆಗುವುದಿಲ್ಲ. ಅವರು ದ್ವಾರಪಾಲಕರು ಅಂತ ಹೇಳ್ತೀರಿ ನೀವು, ಹರಿಯ ದಾಸರು ಅವರು, ಹರಿಯ ದಾಸರಿಗೆ, ಭಗವಂತನ ದಾಸರಿಗೆ ಶಾಪ ಅಂತಂದ್ರೆ ಕೀದೃಶ ಶಾಪ, ಕಸ್ಯವಾ, ಯಾವ ಕಾರಣದಿಂದ ಶಾಪ? ಅದು ಶಾಪ ಬರಲಿಕ್ಕೆ ಹೇಗೆ ದಾಸ ಆಗುದು? ನೋಡಿ ಎಂತಹ ಪ್ರಶ್ನೆ ನೋಡಿ, ಹರಿಯ ದಾಸರಿಗೆ ಶಾಪದ ಪ್ರಶ್ನೆ ಇಲ್ಲ, ನಿಗ್ರಹದ ಪ್ರಶ್ನೆ ಇಲ್ಲ, ಕ್ಲೇಶದ ಪ್ರಶ್ನೆ ಇಲ್ಲ, ಎಲ್ಲ ಸಮೃದ್ಧಿ ಇರತಕ್ಕಂತಹದ್ದು. ಅವರಿಗೆ ಶಾಪ ಎಲ್ಲಿಂದ? ಯಾಕೆ ಅಂತಂದ್ರೆ ಅವರು ಕಾರಣ ಹೇಳ್ತಾರೆ, ಏಕಾಂತಿನ ದೇಹೇಂದ್ರಿಯ ಅಸುಹೀನಾನ ವೈಕುಂಠ ವಾಸಿನ ಅಂತ ಮೂರು ಕಾರಣಗಳನ್ನು ಹೇಳ್ತಾರೆ. ಅದು ದ್ವಾರಪಾಲಕರು. ದ್ವಾರಪಾಲಕರು ಅಂದ್ರೆ ಯಾರೋ ದ್ವಾರಪಾಲಕರಲ್ಲ, ವೈಕುಂಠ ಲೋಕದ ದ್ವಾರಪಾಲಕರವರು. ವೈಕುಂಠ ಲೋಕದ ದ್ವಾರಪಾಲಕರು ಅಂತಂದ ಮೇಲೆ ವೈಕುಂಠ ವಾಸಿನ, ವೈಕುಂಠದಲ್ಲಿ ವಾಸ ಮಾಡುವವರು. ವೈಕುಂಠದಲ್ಲಿ ವಾಸ ಮಾಡುವವರಿಗೆ ಶಾಪ ಅಂತಾದ್ರೆ ನಮಗೆ ವೈಕುಂಠ ಬೇಕಾ? ಇನ್ನ ವೈಕುಂಠ ಕ್ಯಾನ್ಸಲ್ ಬೇಡ ನಮಗೆ, ನಾವು ಮೋಕ್ಷಕ್ಕೋಸ್ಕರ ಇಷ್ಟು ಕಷ್ಟಪಡೋದೇ ಬೇಡ. ಯಾಕೆ ವೈಕುಂಠಕ್ಕೆ ಹೋದವರಿಗೂ ಶಾಪ ಇರುವುದು ಅಂತಾದ್ರೆ, ತಾಪ ಇರುವುದು ಅಂತಾದ್ರೆ ಮತ್ತೆ ನಮ್ಮ ಲೋಕಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ವೈಕುಂಠವಾಸಿನಾಂ ಕೀದೃಶ ಶಾಪ. ಇನ್ನೊಂದು ದೇಹೇಂದ್ರಿಯ ಅಸುಹೀನಾನಾಂ, ಅವರಿಗೆ ದೇಹ ಇಲ್ಲ, ಇಂದ್ರಿಯ ಇಲ್ಲ, ಉಸಿರಿಲ್ಲ, ಎಂಥದೂ ಇಲ್ಲ. ಇಂಥವರಿಗೆ ಶಾಪ, ಮನುಷ್ಯರಾಗಿ ಹುಟ್ಟುವುದು ಇದೆಂತ ಕತೆ? ದೇಹೇಂದ್ರಿಯ ಇದ್ದವರಿಗೆ ಶಾಪ ಎಲ್ಲ ತಟ್ಟಬಹುದು, ಇವರಿಗೆ ಎಂಥದು? ಏಕಾಂತಿನ ಭಗವಂತನ ಪಕ್ಕದಲ್ಲಿ ಇರುವವರು ಎಂತಹ ಸೌಭಾಗ್ಯ! ದೇವರ ಹತ್ತಿರ ಇರುವವರಿಗೆ ಇಂತಹದ್ದು ಶಾಪನ, ಎಂಥದಿದು? ಹರಿದಾಸಾಭಿಮರ್ಶನ, ಹರಿಯ ದಾಸರನ್ನು ತಟ್ಟುವ, ಮುಟ್ಟುವ, ಬಡಿ ದೆಬ್ಬಿಸುವ ಶಾಪ ಎಂಥದು? ಛೇ, ನನಗೆ ನಂಬಲಿಕ್ಕಾಗುವುದಿಲ್ಲ, ಒಪ್ಪಲಿಕ್ಕಾಗುವುದಿಲ್ಲ, ಇದು ಅಸಾಧ್ಯ ಅಂತ ಅದನ್ನು ಅಪಲಾಪ ಮಾಡಿದಾಗ ನಾರದರು ಹೇಳ್ತಾರೆ, ವಿಷಯ ಹೌದು ನೀನು ಹೇಳಿದ್ದು. ಎಂತ ಹೇಳಿದ್ ನೀನು? ವೈಕುಂಠ ವಾಸಿನ ಅಂತ ಹೇಳಿದ್ದು. ವೈಕುಂಠ ವಾಸಿನ ಅಂದ್ರೆ ಏನಕ್ಕೆ ಸ್ವಲ್ಪ ವಿವರಣೆ ಮಾಡಬೇಕು. ವೈಕುಂಠದಲ್ಲಿ ಎರಡು ಅಂಶಗಳಿವೆ. ಒಂದು, ಮುಕ್ತರಾದ ಮೇಲೆ ಸೇರತಕ್ಕಂತಹ ವೈಕುಂಠ ಒಂದು, ಅಮುಕ್ತರಿಗೆ ಸಿಗತಕ್ಕ ವೈಕುಂಠ, ಎರಡು ವೈಕುಂಠ ಇದೆ. ಮುಕ್ತಗಮ್ಯವಾದ ವೈಕುಂಠದಲ್ಲಿ ಇರತಕ್ಕವರು ದ್ವಾರಪಾಲಕರಲ್ಲ, ಅಮುಕ್ತ ಸ್ಥಾನದಲ್ಲಿ ಇರುವವರು. ಆದ್ರಿಂದ ವೈಕುಂಠ ವಾಸಿನ ಅಂತ ಹೇಳಬೇಡ. ವೈಕುಂಠ ವಾಸಿನ ಅಂದ್ರೆ ವೈಕುಂಠದಲ್ಲಿ ಇರುವವರಲ್ಲ, ಅದರ ಬಾಗಿಲಲ್ಲಿರುವವರಷ್ಟೇ, ಅಮುಕ್ತ ಗಮ್ಯವಾದ ಜಾಗದಲ್ಲಿ ಇರುವವರಷ್ಟೇ. ಹೇಳುವುದೇನೋ ಹಾಗೆ, ಎಲ್ಲಿರುವುದು ಅಂದ್ರೆ ವೈಕುಂಠದಲ್ಲಿ ಇರುವುದು ಅಂತ ಹೇಳೋದು, ವೈಕುಂಠದಲ್ಲಿ ಇರುವುದಲ್ಲ. ಈಗ ಹೇಳ್ತಾರೆ ನೋಡಿ, ಎಲ್ಲಿದ್ದೀರಿ? ಬೆಂಗಳೂರಿನಲ್ಲಿ. ಬೆಂಗಳೂರು ಅಂದ್ರೆ ಎಲ್ಲಿಯೋ ಒಂದು ಮೂಲೆಯಲ್ಲಿ ಇರ್ತಾರೆ. ಹೇಳುವುದೇನು ಬೆಂಗಳೂರು? ಬೆಂಗಳೂರು ಹುಡುಕಿದ್ರೂ ಸಿಗುದಿಲ್ಲ, ಅದು ಬೆಂಗಳೂರಿನ ಹತ್ತಿರ ಆದ್ರೂ ಬೆಂಗಳೂರು ಅಂತ ಹೇಳೋದು. ಹಾಗೆ ವೈಕುಂಠ ವಾಸಿನ ಅಂದ್ರೆ ವೈಕುಂಠವೇ ಆಗ್ಬೇಕಾಗಿಲ್ಲ, ವೈಕುಂಠದ ಹತ್ತಿರ ಹತ್ತಿರ ಆದ್ರೂ ಅಮುಕ್ತ ಗಮ್ಯವಾದ ಸ್ಥಾನ ಆದ್ರೂ ವೈಕುಂಠ ವಾಸಿನ. ಅದರಿಂದ ವೈಕುಂಠಕ್ಕೆ ಹೋದವರಿಗೆ ವಾಪಸ್ ಬರಲಿಕ್ಕಿಲ್ಲ, ನಿಜ ಪುನರಾವರ್ತತೆ, ನಿಜ ಪುನರಾವರ್ತತೆ. ಅದರಿಂದ ಈ ಪ್ರಶ್ನೆ ಸರಿಯಲ್ಲ. ಇನ್ನೊಂದು ಹೇಳಿದ್ದ, ದೇಹೇಂದ್ರಿಯ ಅಸುಹೀನಾನ, ದೇಹ ಇಲ್ಲ, ಅವರಿಗೆ ಇಂದ್ರಿಯ ಇಲ್ಲ, ಉಸಿರಿಲ್ಲ, ಅವರಿಗೆ ಯಾಕೆ ಶಾಪ? ಅವರಿಗೆ ಮುಕ್ತರಾದವರಿಗೆ ದೇಹ ಇಂದ್ರಿಯ ಅಸು ಇಲ್ಲ. ಇದು ಅಮುಕ್ತರಾದವರಾದ್ದರಿಂದ ದೇಹ ಇಂದ್ರಿಯ ಅಸು ಎಲ್ಲ ಇದೆ, ಅದರಿಂದ ಶಾಪ ಪ್ರತಿಶಾಪ ಎಲ್ಲ ಅವರಿಗೆ ಅನ್ವಯಿಸ್ತದೆ. ಏಕಾಂತಿನ, ಹೌದು, ಏಕಾಂತಿನ. ಏಕ ಅಂದ್ರೆ ಭಗವಂತ, ಅವನ ಸಮೀಪದಲ್ಲೇ ಇರುವವರು. ಕೆಲ ಸಲ ಏನಾಗುತ್ತೆ ಅಂತಂದ್ರೆ, ದೊಡ್ಡವರ ಹತ್ತಿರ ಇದ್ರೆ ತಪ್ಪು ಮಾಡೋದು ಜಾಸ್ತಿ, ದೊಡ್ಡವರು ಇದ್ದಾರೆ ನಮಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಒಂದು ವಿನಿವೇಶ, ಅದರಿಂದಾಗಿ ಅನ್ಯಾಯ ಮಾಡುವುದುಂಟು. ಆದ್ರಿಂದ ಏಕಾಂತಿನ ಅಂದ್ರೆ ದೇವರ ಪಕ್ಕದಲ್ಲಿದ್ರೆ ತಪ್ಪು ಮಾಡೋದಿಲ್ಲ ಅಂತ ಏನಿಲ್ಲ. ಗೋಪಿಕೆಯರೇ ಕೃಷ್ಣ ಪಕ್ಕದಲ್ಲಿದ್ದಾಗ ತಲೆ ಮೇಲಿಟ್ಟುಕೊಂಡು ಎಷ್ಟು ದುಡಿಸಿಕೊಂಡ್ರು, ಅದರ ಫಲವನ್ನು ಕೂಡಲೇ ಅನುಭವಿಸಿದ್ದುಂಟು. ಆದ್ರಿಂದ ಏಕಾಂತಿನ, ಏಕಾಂತಿಗಳಲ್ಲ ಅವರು, ವೈಕುಂಠ ಸಿಗ್ಬೇಕಷ್ಟೇ. ಆದ್ರಿಂದ ಅವರಿಗೆ ಶಾಪ ಎಂಬಂತಹದ್ದು ಕೂಡುತ್ತೆಯೇ, ಸರಿ ಯುಕ್ತವಾಗಿರ್ತಕ್ಕಂತಹದ್ದು ಅಂತ ಉತ್ತರ ಕೊಡ್ತಾರೆ. ಅದು ಯಾಕೆ ಶಾಪ, ಏನು ಶಾಪ, ಯಾರು ಕೊಟ್ಟದ್ದು ಶಾಪ ಅಂತ ಕೇಳಿದಾಗ ಆ ಕಥೆಯನ್ನು ಹೇಳ್ತಾರೆ ನಾರದರು. ಇದಿಷ್ಟಿದೆ ನೀಗೆ ಹೇಳತಕ್ಕಂತಹ ಕಥೆ. ನಾರದರು ಹೇಳ್ತಾರೆ, ದ್ವಾಸ್ತವ ಪ್ರತ್ಯಶೇತತ, ಬ್ರಹ್ಮದೇವರ ಮಕ್ಕಳು, ಬ್ರಹ್ಮಣಸ್ಸುತಾಹ, ಬ್ರಹ್ಮದೇವರ ಮಕ್ಕಳು, ಅಂಥವರು ಇಂಥವರಲ್ಲ. ಭಗವಂತನಿಗೆ ಅತ್ಯಂತ ಇಷ್ಟವಾದವರು ಚತುರ್ಮುಖ ಬ್ರಹ್ಮದೇವರು, ಅವರ ಮಕ್ಕಳು, ಪ್ರೀತಿಯ ಮಕ್ಕಳು, ಸನಕ, ಸನಂದನ, ಸನಾತನ, ಸನಸ್ಸುಜಾತ, ನಾಲ್ಕು ಜನ ಸನ ಆದಿಯಾಗಿರ್ತಕ್ಕಂಥವ್ರು ಬ್ರಹ್ಮದೇವರ ಮಕ್ಕಳು. ಅವರು ಬ್ರಹ್ಮದೇವರ ಮಕ್ಕಳು ಅಂತಂದ ಮೇಲೆ ನಾವು ಆಲೋಚನೆ ಮಾಡಬೇಕೋ ಬೇಡೋ? ಯಾರದೋ ಮಕ್ಕಳಾದ್ರೆ ತೊಂದರೆ ಇಲ್ಲ, ಬ್ರಹ್ಮದೇವರ ಮಕ್ಕಳು ಅಂತಂದಾಗ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾದ್ರು. ಯಾಕೆ ಅಂತಂದ್ರೆ, ದೊಡ್ಡವರ ಮಕ್ಕಳನ್ನು ಮುಟ್ಟಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಅವರು ದೊಡ್ಡವರ ಮಕ್ಕಳು, ಏನು ಮಾಡಿದ್ರೆ ಆಗುತ್ತೆ ಅಂತ. ಇವರು ದೊಡ್ಡವರ ಮಕ್ಕಳು ಅಷ್ಟೇ ಅಲ್ಲ, ಸ್ವರೂಪದಿಂದ ದೊಡ್ಡವರವರು. ಬ್ರಹ್ಮದೇವರ ಮಕ್ಕಳಾಗಿ ಬರಬೇಕಾಗಿದ್ರು ಎಂತಹ ಯೋಗ್ಯತೆ ಇರಬೇಕು ಅವರಿಗೆ? ಹಾಗೆ ಸನಸ್ಸು ಜಾತಾದಿಗಳು ದೊಡ್ಡಸ್ತಿಕೆಯವರು. ಯಾಕೆ ದೊಡ್ಡಸ್ತಿಕೆ ಅಂತಂದ್ರೆ, ಅವರಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ವೈಶಿಷ್ಟ್ಯ ವೈರಾಗ್ಯ ಅಂತ ಒಂದು. ದೇವರಲ್ಲಿ ವಿಶೇಷವಾದ ಭಕ್ತಿ, ದೇವರ ವಿಶೇಷವಾದ ಜ್ಞಾನ, ಅದಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟವರು. ಅವರ ದೊಡ್ಡ ಆಸ್ತಿ ಅದು ಸನಕಾದಿಗಳದ್ದು. ಭಗವಂತನ ಮಹಾಭಕ್ತಿ ಎಂಬ ದೊಡ್ಡ ಆಸ್ತಿಯನ್ನು ಪಡೆದವರು ದೊಡ್ಡವರು. ಅದರಿಂದ ಬ್ರಹ್ಮದೇವರಿಂದ ಎಲ್ಲ ವಿದ್ಯೆಯನ್ನು ಪಡೆದಿದ್ದಾರೆ. ಭಗವಂತನ ಭಕ್ತಿ ವಿಶೇಷವಾಗಿ ಸಮೃದ್ಧವಾಗಿದೆ. ಆದ್ರಿಂದ ಎಲ್ಲಾ ಕಡೆ ಸಂಚಾರ ಮಾಡಿ ಮೂರು ಲೋಕದಲ್ಲಿ ಎಲ್ಲಿ ಬೇಕಾದರೂ ತಿರುಗಾಡ್ತಿದ್ರು. ಎಲ್ಲಾ ಕಡೆ ತಿರುಗಾಡ್ತಿದ್ದವರು ವೈಕುಂಠದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಂತ ಬಂದರು. ದ್ವಾಸ್ತವು ಪ್ರತ್ಯಶೇತತಾ, ದ್ವಾರದಲ್ಲಿ ನಿಂತಿರತಕ್ಕಂತಹ ಜಯ ವಿಜಯ ಅವರು ತಡೆದ್ರು. ಪ್ರತ್ಯಕ್ಷೇತತ ಭಾಗವತ ಹೇಳಿತು, ದ್ವಾರಪಾಲಕರು ಅವರಿಬ್ಬರನ್ನು ತಡೆದ್ರು. ಅಲ್ಲ, ದ್ವಾರಪಾಲಕರೇ ಇರುವುದು ಯಾವುದಕ್ಕೆ? ತಡಿಲಿಕ್ಕೋಸ್ಕರ ಇರುವುದಲ್ವ? ಪಾಪ ಅವರಿಗೆ ಕೆಲಸ ಇರದೆ ಬೋರ್ ಆಗಿತ್ತು. ತಡೆಯುವುದು ಯಾರು? ಯಾರನ್ನೂ ತಡಿಲಿಕ್ಕಿಲ್ಲ. ಹಾಗಾಗಿ ಅವ್ರು ಕಾಯ್ತಾ ಇದ್ರು, ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ. ಕೊನೆಗೆ ಏನಾಯ್ತು? ಪಾಪ ಅವರ ದುರದೃಷ್ಟನೋ ಸದೃಷ್ಟನೋ ಗೊತ್ತಿಲ್ಲ, ಸನಕಾದಿಗಳು ಬರುವಾಗಲೇ ತಡೆದ್ರು. ಪ್ರತ್ಯಕ್ಷೇತತ ದ್ವಾರಪಾಲಕರು ತಡೆದ್ರು. ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯ್ತು. ಶಾಪ ಕೊಟ್ರು, ತಡೆದ್ರು ಅಂತ ಹೇಳಿದಾಗ ಶಾಪ ಕೊಟ್ರು. ನಾವು ಹೇಳ್ತೇವೆ, ಎಂಥದ್ರಿ ಸನಕಾದಿಗಳು ಅಂತ ವ್ಯಕ್ತಿಗಳ ಶಾಪ ಕೊಡದ? ಏನಿದು, ಸನಕಾದಿಗಳನ್ನು ಬಿಟ್ಟುಬಿಡಿ, ಬದಿಗಿಡುವ. ನಮ್ಮ ಸ್ಥಿತಿ ಹೇಗೆ ಅಂತ ನೋಡೋಣ. ಎಲ್ಲಿಯೋ ಒಂದು ಊಟಕ್ಕೆ ಬಂದಿರ್ತೇವೆ, ಯಾರೋ ದ್ವಾರಪಾಲಕರು ತಡೆದ್ರು ಅಂತ ಇಟ್ಟುಕೊಳ್ಳಿ, ನಮಗೆ ಏನು ಅವಮಾನ ಆಗುತ್ತೆ, ಏನು ಸಿಟ್ಟು ಬರುತ್ತೆ, ಆಕ್ರೋಶ ಬರುತ್ತೆ. ಇದ್ದವರಿಗೆಲ್ಲ ಬೈತೇವೆ, ಎಲ್ಲ ವಿಷಾದ ಕೊಡ್ತೇವೆ, ನೀನು ಹಾಳಾಗಿ ಹೋಗು ಅಂತ. ಹೋಗುದಿಲ್ಲ, ನಮ್ಮ ನಾಲಗೆಯಲ್ಲಿ ದೇವರು ಇರುವುದಿಲ್ಲ ಆ ಹೊತ್ತಿನಲ್ಲಿ, ಅದರಿಂದ ಬಚಾವ್ ಇದ್ರೆ. ಆ ದ್ವಾರಪಾಲಕ ಅವನ ಪರಿವಾರ ಎಲ್ಲ ಸತ್ತು ಹಾಳಾಗಿ ಹೋಗ್ಬೇಕಿತ್ತು. ಯಾಕೆಂದ್ರೆ ಅವಮಾನ ಆಯಿತು ಅಂತ ಆದಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಒಂದು ಮಗುವನ್ನು ತಡಿತೇವೆ ಅಂತ ಇಟ್ಕೊಳ್ಳಿ, ಅದು ಹಠ ಮಾಡ್ತದೆ, ಕಿರ್ಚುತ್ತೆ, ಗಲಾಟೆ ಮಾಡುತ್ತೆ, ಸಾಯಂಕಾಲ ತನಕ ಅಳತಲೇ ಇರ್ತದೆ. ಯಾಕೆ ಅವಮಾನ ಆಯಿತು? ಒಳಗೆ ಬಿಡಲಿಲ್ಲ ಅಂತ ಹೇಳುವುದಕ್ಕಿಂತಲೂ ಕೂಡ ನನ್ನ ತನಗೆ ತಡೆ ಆಯಿತು ಅನ್ನೋದಕ್ಕಿಂತಲೂ ತನ್ನ ವ್ಯಕ್ತಿತ್ವಕ್ಕೆ ಅಪಚಾರ ಆಯಿತು ಅನ್ನುವ ಚಿಂತೆ ಅದನ್ನು ಆವರಿಸ್ತದೆ. ಹಾಗಾಗಿ ಸನಕಾದಿಗಳಿಗೆ ತಡೆ ಆದಾಗ ಅವರಿಗೆ ತಡ್ಕೊಳ್ಳಿಕ್ಕಾಗದೆ ಸಿಟ್ಟು ಬಂತು, ಶಾಪ ಕೊಟ್ಟರು. ಸನಕಾದಿಗಳು ಕೊಟ್ಟದ್ದಲ್ಲ, ಒಳಗೆ ಕೂತ ದೇವರೇ ಶಾಪ ಕೊಟ್ಟದ್ದು. ದೇವರೇ ಅವರೊಳಗೆ ನಿಂತು ಅಸ್ತು ಅಂತ ಹೇಳಿದ್ರು. ದ್ವಾರಪಾಲಕರಿಗೆ, ನೀವು ಮನುಷ್ಯರಾಗಿ ರಾಕ್ಷಸ ಪ್ರವೃತ್ತಿ ಮಾಡಿದ್ರಿಂದ ಭೂಮಿಯಲ್ಲಿ ರಾಕ್ಷಸರಾಗಿ ಹುಟ್ಟಿ ಅಂತ ಸನಕಾದಿಗಳು ಶಾಪ ಕೊಟ್ರು. ಯಾವ ಕೆಲಸ ಆದರೂ ಆಗಬಹುದು, ದ್ವಾರಪಾಲಕರ ಕೆಲಸ ಅಲ್ಲ ಅಂತ ಭಾಗವತ ಹೇಳಿತು. ಯಾಕೆಂತಂದ್ರೆ ದ್ವಾರಪಾಲಕರಾಗಿದ್ದಾಗ ಯಾರನ್ನು ತಡೆಯಬೇಕು, ಯಾರನ್ನು ಬಿಡಬೇಕು ಗೊತ್ತಾಗುವುದಿಲ್ಲ. ಅದಕ್ಕಿಂತ ದೊಡ್ಡ ಕಷ್ಟದ ಕೆಲಸ ಇಲ್ಲ. ಯಾಕೆಂದ್ರೆ ದೊಡ್ಡವರ ಮನೆ, ದೊಡ್ಡವರ ಮನೆಗೆ ಯಾರು ಬರ್ತಾರೆ ಯಾರು ಬರುವುದಿಲ್ಲ. ದ್ವಾರಪಾಲಕರದು ತಪ್ಪು ಅಂತ ಕೇಳಿದ್ರೆ ಭಾಗವತ ಹೇಳುತ್ತೆ, ಒಂದು ರೀತಿ ನೋಡಿದ್ರೆ ತಪ್ಪಲ್ಲ. ಯಾಕೆ ಅಂತಂದ್ರೆ ಪಂಚಷಡ್ ಹಾಯನಾರ್ಭಾಭಾಹ ಬಂದಿರತಕ್ಕಂತಹ ಸನಕಾದಿಗಳು ಪುಟ ಪುಟ ಕೂಸಿನ ಹಾಗೆ ಇದ್ರಂತೆ. ನೋಡಿದ್ರೆ ಪಂಚಷಟ್ ಹಾಯನ ಅರ್ಭಾಭಾಹ, ಅರ್ಭ ಅಂದ್ರೆ ಮಗು, ಐದೋ ಆರೋ ವರ್ಷ ತುಂಬಿದ ಮಗುವಿನ ಹಾಗೆ ಕಾಣಿಸ್ತಿದ್ರು, ಪುಟ ಪುಟಾಣಿಗಳ ಹಾಗೆ. ಅಂದ್ರೆ ಎಲ್ಲಿ ಉಪನ್ಯಾಸ ಆಗುವಾಗ ಒಂದು ಮಗು ಬಂತು ಅಂತ ಇಟ್ಕೊಳ್ಳಿ, ಅಯ್ಯೋ ಮಗು ಅಲ್ಲ ನಮ್ದೇ ಗಲಾಟೆ, ಆ ಮಗುವನ್ನು ಎತ್ತಿಕೊಳ್ಳಿ ಹೊರಗೆ ಹಾಕಿ ಕಿರ್ಚ್ತೇವೆ ಗಲಾಟೆ ಮಾಡ್ತೇವೆ. ಪಾಪ ದ್ವಾರಪಾಲಕರಿಗೆ ಹೇಗಾಗಿರ್ಲಿಕ್ಕಿಲ್ಲ, ಅಯ್ಯೋ ಒಳಗೆ ದೇವರಿದ್ದಾರ್ರೀ, ದೇವರ ಕೊನೆಗೆ ಹಾಗೆಲ್ಲ ಹೋಗುದ ಮಕ್ಕಳು ಅಂತ ತಡೆದ್ರು. ಪಂಚಶ್ರದ್ಧಾಯನಾರ್ಭಾಭಾನ್, ಐದು ಆರೋ ವರ್ಷ ತುಂಬಿರತಕ್ಕಂತಹ ಕೂಸಿನ ಹಾಗೆ ಶಿಶೂನು ಮತ್ವ ಅಂತ, ಅದು ಮಗು ಅಂತ ತಿಳ್ಕೊಂಡು ಅವರಿಗೆ ತಡೆದ್ರು. ಇದು ತಪ್ಪಾಗುದು ಹೇಗೆ ಅಂತ ಭಾಗವತವೇ ಆತ್ಮವಿಮರ್ಶೆ ಮಾಡಿಕೊಂಡದ್ದುಂಟು. ಶಿಶೂನು ಮತ್ವ, ಶಿಶು ಅಂದ್ರೆ ಎರಡರ್ಥ ಅದಕ್ಕೆ, ಮಗು ಅಂತ ತಿಳ್ಕೊಂಡು ತಡೆದ್ರು ಅಂತ ಒಂದು, ಶಿಶು ಅಂದ್ರೆ ಮೂರ್ಖ ಅಂತ ತಿಳ್ಕೊಂಡು ಅಂತ. ಯಾಕೆಂದ್ರೆ ಯಾರೋ ಒಬ್ಬ ವ್ಯಕ್ತಿ ಈ ಮಗುವಿನ ವೇಷ ಹಾಕೊಂಡು ಬರೋದು, ಮಗುವಿಗೆ ಇಲ್ಲಿ ಬರಲಿಕ್ಕೆ ಸಾಧ್ಯನಾ? ಛೇ ಇಲ್ಲ, ಅದರಿಂದ ಯಾರೋ ವೇಷ ಮರೆಸಿಕೊಂಡು ಬಂದಿರಬೇಕು, ಆದ್ರಿಂದ ತಡೆದದ್ದು. ಶಿಶೂನು ಮತ್ವ ದಿಗ್ವಾಸ ಸಹ, ಮೈ ಮೇಲೆ ಬಟ್ಟೆ ಇಲ್ಲ ದಿಗಂಬರರು. ಈಗ ಒಬ್ರು ವ್ಯಾಖ್ಯಾನಕಾರರು ಒಬ್ರು ಹೇಳ್ತಾರೆ, ದಿಗ್ವಾಸತ ಅಂದ್ರೆ ದಿಗಂಬರ ಅಂತ, ಅದಕ್ಕೆ ಅರ್ಥ ಅಲ್ಲ, ಮತ್ತೇನು ಅಂದ್ರೆ ಕೌಪೀನ ಮಾತ್ರ ಆಚ್ಛಾದನಾಹ ಅಂತ ಬರೀತಾರೆ. ಕೌಪೀನ ಬಿಟ್ಟರೆ ಮತ್ತೆ ಯಾವುದೂ ಇರಲಿಲ್ಲ. ಹೀಗೆ ಅವರನ್ನು ನೋಡಿ, ಪುಟಾಣಿಗಳನ್ನು ನೋಡಿ ಅವರು ಪ್ರತ್ಯಕ್ಷೇದತ ತಡೆದ್ರು. ತಡೆದದ್ದಕ್ಕೆ ಸನಕಾದಿಗಳು, ಇಷ್ಟು ಸಮಯ ನಾನು ಬಂದರೂ ಕೂಡ ತಡೆದದ್ದು ತಪ್ಪು ಅಂತ ಅವರ್ತು. ದ್ವಾರಪಾಲಕರ ವಕೀಲರು ಹೇಳೋದೇನು ಅಂತಂದ್ರೆ, ಅಯ್ಯೋ ಮಗು ಅಂತ ತಿಳ್ಕೊಂಡು ತಡೆದ್ರೆ ಅದೇನು ಮಹಾ ಅಪರಾಧವಾ ಅಂತ ಅವ್ರದ್ದು ಪ್ರಶ್ನೆ. ಸನಕಾದಿಗಳ ವಕೀಲರು ಹೇಳೋದು, ಹೌದು ಯಾವುದೋ ಮಕ್ಕಳಾದ್ರೆ ತಡೆದ್ರೆ ತಪ್ಪು, ಆದ್ರೆ ನಾವು ನಿತ್ಯ ಬರುವ ಬ್ರಾಹ್ಮಣರು, ನಿತ್ಯ ಬರುವವ್ರದ್ದು ಪರಿಚಯ ಇಲ್ಲ ಅಂದ್ರೆ ಮತ್ತೆ ಯಾರ್ದು ಪರಿಚಯ ಇವರಿಗೆ? ಆದ್ರಿಂದ ಅದು ಅವರನ್ನು ತಡೆದದ್ದು ಅನ್ಯಾಯ ಅಂತ ಈಚೆ ಕಡೆ ಹೀಗೆ ನ್ಯಾಯ ಅನ್ಯಾಯ ಅಂತ ಚರ್ಚೆ ಅದು ನಡೆಯಿತು. ಕೊನೆಗೆ ದೇವರ ಹತ್ರ ಬಂತು, ದೇವರ ಹತ್ರ ಕೇಳಿದ್ರು, ದ್ವಾರಪಾಲಕರು ದೂರಿಟ್ರು, ಸನಕಾದಿಗಳು ಬಂದ್ರು. ದೇವರು ಹೇಳಿದ, ದ್ವಾರಪಾಲಕರೇ ಏನಿದ್ರು ನಾನು ನಿಮ್ಮ ಪಕ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಜ್ಞಾನಿ ಪ್ರಿಯತಮೋತೋಮೆ, ನನಗೆ ಜ್ಞಾನಿ ಅಂದ್ರೆ ತುಂಬಾ ಇಷ್ಟ. ಜ್ಞಾನಿಗಳು ಎಂದೂ ತಪ್ಪು ಮಾಡುವ ಪ್ರಸಂಗನೇ ಇಲ್ಲ. ಜ್ಞಾನಿಗಳಿಗೆ ಯಾವತ್ತೂ ನನ್ನ ಹತ್ರ ಬರಲಿಕ್ಕೆ ಲೈಸೆನ್ಸ್ ಇರ್ತದೆ. ಅವರನ್ನು ತಡೆಯುವವರು ಯಾರೂ ಇಲ್ಲ, ನಿಮಗಿದು ಗೊತ್ತಿರಬೇಕಿತ್ತು. ಅವರಿಗೆ ಫ್ರೀ ಪಾಸ್, ಆದ್ರಿಂದ ಫ್ರೀ ಪಾಸ್ ಇದ್ದಂತ ಅವರನ್ನು ನೀನು ತಡೆದದ್ದು ತಪ್ಪು ನಿಂತು. ಆದ್ರಿಂದ ಅವ್ರು ಏನು ಶಾಪ ಕೊಟ್ರು, ನಾನೇನು ಮಾಡ್ಲಿಕ್ಕಾಗುದಿಲ್ಲ. ಯಾಕೆಂದ್ರೆ ನಂದು ಮೊದಲೇ ಸಂಕಲ್ಪ, ಜ್ಞಾನಿಗಳು ಏನು ಹೇಳ್ತಾರೆ ಅದಕ್ಕೆ ಅಸ್ತು ಅಂತ ನಾನು ಹೇಳಿ ಆಗಿಬಿಟ್ಟಿದೆ. ಆದ್ರಿಂದ ನಿಮಗೆ ರಾಕ್ಷಸ ಜನ್ಮ ಅದು ಅನಿವಾರ್ಯ ಅಂತ ದೇವರೂ ಕೈ ಬಿಡ್ತಾನೆ. ಇವತ್ತು ಅಂತ ಆಗಿದ್ರೆ ಈ ಕಾರ್ಮಿಕರ ದಿನಾಚರಣೆ ಮಾಡುವವರು ಎಲ್ಲವೂ ಗಲಾಟೆ ಮಾಡ್ತಿದ್ರು, ನಮ್ಮ ದೇವರು ಹೀಗೆ ಮಾಡೋದಾ? ಕೆಲಸ ಮಾಡಿದ್ದಕ್ಕೆ, ಅಷ್ಟು ಸಮಯ ದಿವಸ ದಾರಪಾಲಕರಾಗಿ ಸೇವೆ ಮಾಡಿದ್ದಕ್ಕೆ ಆ ದೇವರು ಹೀಗೆ ಮಾಡಿದ್ದಾನೆ, ಆದ್ರಿಂದ ದೇವರು ತಪ್ಪುಗಾರ, ಆದ್ರಿಂದ ಅವನು ಕ್ಷಮೆಯಾಚರಣೆ ಮಾಡಬೇಕು ಅಂತ ತನ್ನ ದೇವರ ಪೋಸ್ಟಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು. ಏನೋ ಗೊತ್ತಿಲ್ಲ, ದೇವರು ನೋಡಿ ನಿರ್ಗ್ರಹ ಅಲ್ಲ. ದೇವರು ಹೇಳಿದ, ಜ್ಞಾನಿಗಳ ಪಕ್ಷಪಾತಿಯಾಗಿ ದೇವರು ಹೇಳಿದ, ನಾನು ಜ್ಞಾನಿಗಳ ಪಕ್ಷದಲ್ಲಿ ಇರುವವ, ಜ್ಞಾನಿಗಳ ಸಂಕಲ್ಪವೇ ನನ್ನ ಸಂಕಲ್ಪ, ಆದ್ರಿಂದ ಜ್ಞಾನಿಗಳು ಏನು ಹೇಳಿದ್ದಾರೆ ಅದಕ್ಕೆಲ್ಲ ಅಸ್ತು ಅಂತ ನಾನು ಹೇಳುವವ, ಆದ್ರಿಂದ ಅದನ್ನು ಹಿಂದೆ ತಗೊಳ್ಳುವ ಪ್ರಶ್ನೆನೇ ಇಲ್ಲ. ಆದ್ರಿಂದ ಶಾಪ ಶಾಪವೇ, ಅವರಿಗೆ ಶಾಪ ಕೊಟ್ಟ, ಭೂಮಿಗೆ ಬಂದ್ರು. ಆದ್ರೆ ನಮ್ಮ ದೇವರದ್ದು ಕಾರುಣ್ಯ ಎಷ್ಟು ದೊಡ್ಡದು ನೋಡಿ, ಇಷ್ಟು ತನಕ ದ್ವಾರಪಾಲಕರಾಗಿ ಸೇವೆ ಸಲ್ಲಿಸಿದ್ರಲ್ಲ, ಅದಕ್ಕೆ ನಮ್ಮ ದೇವರು ಏನು ಮಾಡಿದ? ಋಣ ಇಟ್ಟುಕೊಳ್ಳಿಲ್ಲ ಅಂತ. ಅವರು ಕೆಳಗಿಳಿದ್ರು, ನಮ್ಮ ದೇವರೂ ಕೆಳಗಿಳಿದು ಬಂದ. ಇದು ದೇವರೇ ಕಾರುಣ್ಯ ಅಂತ. ಆದ್ರಿಂದ ಯಾರಿಗೂ ಕೂಡ ಮಾರ್ಕಿಸ್ಟ್ ಯಾರಿಗೂ ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆಂತಂದ್ರೆ ದೇವರು ಕಾರ್ಮಿಕರ ಪಕ್ಷಪಾತಿಯೂ ಹೌದು. ಅವ್ರು ಎಲ್ಲಿ ಹೋದ್ರೋ ಅವರ ಬೆನ್ನ ಹಿಂದೆ ನಮ್ಮ ದೇವರು ಹೋಗಿದ್ದಾನೆ. ಅವ್ರು ಎಷ್ಟು ಅವತಾರ ಮಾಡಿದ್ದಾರೆ, ಅವರಿಗೆ ಒಂದು ಅವತಾರ ದೇವರು ಹೆಚ್ಚು ಮಾಡಿದ್ದಾರೆ. ಅವರು ಮೂರು ಜನ್ಮ ಆದ್ರೆ ನಮ್ಮ ದೇವರು ನಾಲ್ಕು ಅವತಾರ ಎತ್ತಿ ಬಂದಿದ್ದಾರೆ. ಆದ್ರಿಂದ ಯಾರು ದೇವರ ಸೇವೆ ಮಾಡಿದ್ದಾರೆ, ನದೇವ ತೋಷನಮೃತ, ದೇವರ ಸೇವೆ ಮಾಡಿದ್ದಕ್ಕೆ ದೇವರು ಎಂದೂ ಕೈ ಬಿಡುವಂತಹ ಪ್ರಶ್ನೆ ಇಲ್ಲ. ಹಾಗಾಗಿ ಅವರು ಮೂರು ಜನ್ಮಕ್ಕೆ ಬಂದ್ರೆ ದೇವರು ನಾಲ್ಕು ಜನ್ಮಕ್ಕೆ ನಾಲ್ಕು ಅವತಾರವನ್ನು ಸ್ವೀಕಾರ ಮಾಡಿ ಅವರ ಬೆನ್ನ ಹಿಂದೆ ಬಂದಿದ್ದಾರೆ. ಅವರು ಶಾಪ ಕೊಟ್ಟದ್ದೇನು, ನೀವು ರಾಕ್ಷಸರಾಗಿ ಅಂತ ಶಾಪ ಕೊಟ್ಟ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ನೋಡಬೇಕು. ಯಾಕೆ ಅಂತಂದ್ರೆ ರಾಕ್ಷಸರ ಎಂಬಂತಹದ್ದು ಜೀವ ಸ್ವಭಾವ, ಆ ರಾಕ್ಷಸತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನರ್ಥ, ರಾಕ್ಷಸತ್ವ ಅಂತಂದ್ರೆ ರಾಕ್ಷಸರ ಜೊತೆ ಇರುವಿಕೆನೇ ರಾಕ್ಷಸತ್ವ. ಅದಕ್ಕಿಂತ ದೊಡ್ಡ ರಾಕ್ಷಸತ್ವ ಏನು ಬೇಕು? ರಾಕ್ಷಸರ ಸಹವಾಸ ಅದು ರಾಕ್ಷಸತ್ವಕ್ಕಿಂತ ಭಯಾನಕವಾಗಿರ್ತಕ್ಕಂಥದ್ದು. ಹಾಗೆ ರಾಕ್ಷಸರ ಜೊತೆಗೆ ವಾಸ ಮಾಡತಕ್ಕಂತಹ ದುರ್ಯೋಗ ಅವರ ಪಾಲಿಗೆ ಬಂತು. ಮೂರು ಜನ್ಮ ರಾಕ್ಷಸರ ಜೊತೆಗೆ ಇರಬೇಕಾಯಿತು, ಅವರೊಟ್ಟಿಗೆ ಬದುಕಬೇಕಾಯಿತು. ಇದು ಶಾಪದ ಫಲ. ಈ ಶಾಪ ಕೊಟ್ಟಾಗ ರಾಕ್ಷಸರು ಕಾಯ್ತಾ ಇರ್ತಾರಂತೆ. ಅವ್ರಿಗೆ ಬೇರೇನು ಕೆಲಸ ಇಲ್ವೇ, ಅವರಿಗೆ ಎಲ್ಲೆಲ್ಲಿ ಜಗಳ ಆಗುತ್ತೆ ಅಂತ ನೋಡ್ತಾರೆ. ಜಗಳ ಆದಲ್ಲಿ ಶಾಪ ಕೊಟ್ಟೆವು ಅಂತಾದ್ರೆ ಅದರ ಉತ್ತರ ಕ್ಷಣದಲ್ಲಿ ರಾಕ್ಷಸರು ಸೇರ್ತಾರೆ, ನಮ್ಮನ್ನು ಅವರ ಪಕ್ಷಕ್ಕೆ ಹೇಳ್ಕೊಳ್ತಾರೆ. ಅವ್ರು ಕಾಯ್ತಾ ಇರ್ತಾರೆ, ಪಕ್ಷಾಂತರ ಮಸೂದೆ ಅವರಲ್ಲಿ ಇಲ್ವೇ ಇಲ್ಲ, ಯಾರನ್ನಾದ್ರೂ ಹೇಳ್ಕೊಂಡು ಹೋಗ್ತಾರೆ ತಮ್ಮ ಕಡೆಗೆ. ಹೀಗೆ ಶಾಪ ಕೊಟ್ಟರು. ಯಾವಾಗ ಸನಕಾದಿಗಳು ಭೇದ ವಿಜಯರನ್ನು ಹೈಜಾಕ್ ಮಾಡಿ ಇಟ್ಕೊಂಡು ಹೋದ್ರಂತೆ, ಎಷ್ಟು ಮೂರು ಜನ್ಮ ಅವರನ್ನು ಅರೆಸ್ಟ್ ಮಾಡಿ ಇಟ್ಟುಕೊಂಡ್ರು, ತನ್ನ ಜೊತೆಗೆ ಬಿಟ್ಟು ಬಿಡ್ಲೇ ಇಲ್ಲಂತೆ, ದೇವರ ಹತ್ತಿರ ಸುಳಿಲಿಕ್ಕೆ ಬಿಡ್ಲಿಲ್ಲ. ಅಷ್ಟು ಕಾಲ ದ್ವಾರಪಾಲಕರಾಗಿದ್ದವರು ಅಷ್ಟು ಜನ್ಮದಲ್ಲಿಯೂ ಕೂಡ ದೇವರನ್ನು ದ್ವೇಷ ಮಾಡಬೇಕಾದ್ರೆ, ದೇವರನ್ನು ವಿರೋಧ ಮಾಡಬೇಕಾದ್ರೆ, ದೇವರ ಸಂಪತ್ತನ್ನೇ ಕದಿಯಬೇಕಾಗಿದ್ರೆ, ದೇವರೇ ಇಲ್ಲ ಅಂತ ಹೇಳಬೇಕಾಗಿದ್ರೆ ಎಂತಹ ರಾಕ್ಷಸತ್ವ ನಾವು ಗಮನಿಸಬೇಕು. ದೇವರು ಹುಡುಕೊಂಡು ಬಂದ ಅಂತೆ, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಹುಡುಕೊಂಡು ಬಂದು ಎಲ್ಲಿವರೆಗೆ ದೇವರು ಕಾದ ಅಂತಂದ್ರೆ, ಶಿಶುಪಾಲ ದಂತವಕ್ರನಾಗಿ ಬಂದಾಗ ದೇವರು ಕೃಷ್ಣನಾಗಿ ಅವತರಿಸಿ ತನ್ನ ಜೊತೆಗೆ ಕರ್ಕೊಂಡು ಪುನಃ ಅದೇ ಪೋಸ್ಟಲ್ಲಿ ದೇವರು ಇಟ್ಟ ದ್ವಾರಪಾಲಕ ಸ್ಥಾನದಲ್ಲಿ ಇರುವ ತನಕ ತನ್ನ ಪ್ರಯತ್ನ ದೇವರು ಬಿಡಲಿಲ್ಲ. ಒಬ್ಬ ಶಾಪಗ್ರಸ್ತನಾಗಿದ್ರೆ ಅವನ ರಕ್ಷಣೆಗೆ ನಮ್ಮ ದೇವರು ನಾಲ್ಕು ಅವತಾರವನ್ನು ಸ್ವೀಕಾರ ಮಾಡಿ ಹಿಡ್ಕೊಂಡು ಬಂದು ತನ್ನ ಸ್ಥಾನದಲ್ಲಿ ವಾಪಸ್ ಇಟ್ಟ ಅಂತಂದ್ರೆ, ದೇವರ ಕಾರುಣ್ಯಕ್ಕೆ ಇನ್ನೊಂದು ಉದಾಹರಣೆ ನಾವು ಕೊಡಬೇಕಾಗಿಲ್ಲ. ದೊಡ್ಡ ಕಾರುಣ್ಯದ ಪರಾಕಾಷ್ಠೆಯ ಮೂರ್ತಿ ನಮ್ಮ ದೇವರು ಅಂತ ಈ ಕಥೆಯಿಂದ ತಿಳಿಬೇಕಾಗಿರ್ತಕ್ಕಂತಹ ಅಂಶ. ಸನಕಾದಿಗಳು ಬಂದರು, ಬಂದಾಗ ತಡೆದರು, ಜಯ ವಿಜಯರು ತಡೆದರು. ಹೆಸರು ಜಯ ವಿಜಯ ಅಂತ ಆದದ್ದೇನು ಅವರಿಗೆ? ಪರಾಜಯನೇ ಆದದ್ದು. ಯಾಕೆ ಪರಾಜಯ ಆಯಿತು? ತಡೆದದ್ದಕ್ಕೆ. ಯಾರನ್ನು ತಡೆದದ್ದಕ್ಕೆ ಪರಾಜಯ ಆಯಿತು? ಇದು ನಾವು ಗಮನಿಸಬೇಕು. ಸನಕಾದಿಗಳನ್ನು ತಡೆದದ್ದಕ್ಕೆ ಪರಾಜಯ ಆಯಿತು. ಸನಕಾದಿಗಳಂದ್ರೆ ಯಾರು? ಜ್ಞಾನದ ಸಾಕಾರ ಮೂರ್ತಿ, ಭಗವಂತನ ಪ್ರೇಮಾಸ್ಪದರು. ಭಗವಂತನ ಭಕ್ತರನ್ನು ತಡೆದರೆ ನಮಗೆ ಪರಾಜಯ, ಇದರಲ್ಲಿ ಸಂಶಯನೇ ಇಲ್ಲ. ಭಗವಂತನ ಭಕ್ತರ ಜೊತೆಗೆ ಎಂದೂ ದ್ವೇಷ ಮಾಡಬೇಡಿ. ಭಗವಂತನ ಭಕ್ತರನ್ನು ಮುಟ್ಲಿಕ್ಕೆ ಹೋಗಬೇಡಿ. ಭಗವಂತನ ಭಕ್ತರನ್ನು ಮುಟ್ಟಿದರೆ ಜಯ ವಿಜಯ ಅಂತ ಇದ್ರೂ ಕೂಡ ಪರಾಜಯ ತಪ್ಪಿದ್ದಲ್ಲ, ಪರಾಜಯ ಅನಿವಾರ್ಯ ಅನ್ನುವುದು ಈ ಕಥೆಯಿಂದ ನಮಗೆ ತಿಳಿದು ಬರತಕ್ಕಂತಹ ಪಾಠ. ಸನಕಾದಿಗಳು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಸನಕಾದಿಗಳಿಗೆ ಅನ್ಯಾಯ ಆಯಿತು ಅಂತಂದ್ರೆ ಅದರ ಫಲ ಅದು ಅನಿವಾರ್ಯವಾಗಿರತಕ್ಕಂಥದ್ದು. ಸನಕಾದಿಗಳು ಅಂದ್ರೆ ಅರ್ಥಾತ್ ಒಳ್ಳೆಯ ವಿಷಯಗಳು ನಮಗೂ ದೇವರು ದ್ವಾರ ಕೊಟ್ಟಿದ್ದಾನಂತೆ. ಒಂದಲ್ಲ ಎರಡಲ್ಲ ಒಂಬತ್ತು ದ್ವಾರಗಳಿವೆ. ಅದರಲ್ಲಿ ಏಳು ದ್ವಾರಗಳು ಮೇಲೆನೇ ಇಟ್ಟಿದ್ದಾನೆ ನಮ್ಮ ದೇವರು. ಕಣ್ಣಿನ ಎರಡು ದ್ವಾರ, ಕಿವಿಯ ಎರಡು ದ್ವಾರ, ಮೂಗಿನ ಎರಡು ದ್ವಾರ, ದೊಡ್ಡ ಬಾಯಿಯ ಒಂದು ದ್ವಾರ, ಏಳು ಬಾಗಿಲು ಮೇಲೆ ಇಟ್ಟಿದ್ದಾನೆ ನಮ್ಮ ದೇವರು. ಒಂದಲ್ಲ ಎರಡಲ್ಲ ಏಳು ಬಾಗಿಲು. ವೈಕುಂಠದ ಬಾಗಿಲು ಒಂದೇ. ಈ ಇಲ್ಲಿ ನಮ್ಮ ದೇವರಿದ್ದಾರೆ. ಯೋ ವೇದ ನೀತಂ ಗುಹಾಯಂ, ಹೃದಯ ಗುಹೆಯಲ್ಲಿ ದೇವರಿದ್ದಾನೆ. ದೇವರು ಒಂದು ರೂಪ ಅಲ್ಲ. ಮೂವತ್ತಾರು ಸಾವಿರ ಈಚೆ, ಮೂವತ್ತಾರು ಸಾವಿರ ಆಚೆ, ಎಪ್ಪತ್ತೆರಡು ಸಾವಿರ ರೂಪಗಳು ಒಂದೊಂದು ಅವಯವಗಳಲ್ಲಿ, ಒಂದೊಂದು ಇಂದ್ರಿಯಗಳಲ್ಲಿ, ಇಂದ್ರಿಯಾಭಿಮಾನಿಗಳಲ್ಲಿ ಭಗವಂತನ ರೂಪ. ಒಟ್ಟು ಭಗವಂತನ ರೂಪಗಳ ವೃಂದ ವೃಂದನೇ ಈ ಶರೀರದಲ್ಲಿ ಕೂತಿದೆ. ಹಾಗಾಗಿ ಒಳಗೆ ಹೋಗ್ಲಿಕ್ಕೆ ಎಷ್ಟು ದ್ವಾರಗಳು. ಈ ದ್ವಾರ ಪಾಲಕರು ನಾವು ಜಾಗ್ರತೆ ಮಾಡಬೇಕಾದ್ದು. ಅಲ್ಲಿ ತಡೆದರು ದ್ವಾರಪಾಲಕರು. ಯಾರನ್ನು ತಡೆದದ್ದು? ಸನಕಾದಿಗಳನ್ನು ತಡೆದದ್ದು, ಮತ್ತಾರನ್ನು ತಡೆದದ್ದಲ್ಲ. ನಮ್ಮ ದ್ವಾರಪಾಲಕರು ಏನ್ ಮಾಡ್ತಾರೆ? ಮತ್ತಾರನ್ನು ತಡೆಯುವುದಲ್ಲ, ನಮಗೇ ಗೊತ್ತು. ಯಾರನ್ನು ತಡೆಯುವುದು? ಸನಕಾದಿಗಳನ್ನೇ ತಡೆಯುವುದು ಹೊರತು ಇನ್ನೊಬ್ಬರನ್ನು ತಡೆಯುವುದಲ್ಲ. ಸನಕಾದಿಗಳಂದ್ರೆ ಏನು? ಸನಕಾದಿಗಳ ಉಪದೇಶ ಏನಿದೆ ಅದನ್ನೇ ತಡೆಯುವುದು. ಅಂದ್ರೆ ತತ್ವಜ್ಞಾನವನ್ನು ಉಪದೇಶ ಮಾಡಿದರೆ ಅದು ತಡೆಯುತ್ತೆ. ಕಿವಿ ಹೇಳುತ್ತೆ, ಸಿನಿಮಾದ ಹಾಡು ಹೇಳುವಾಗ ಕೇಳ್ತಲೇ ಇರ್ತದೆ. ಪಕ್ಕದ ಮನೆಯವರದ್ದು ಸುದ್ದಿ ಹೇಳಿದ್ರೆ ಎಷ್ಟು ಹೊತ್ತು ಬೇಕಾದರೂ ಕೇಳ್ತಲೇ ಇರ್ತದೆ. ಹೌದ್ರಿ, ಅವರು ಹಾಗೇರಿ, ನನ್ಗೆ ಗೊತ್ತು ಅಂತ ನಾವು ಒಗ್ಗರಣೆ ಹಾಕಿ ಅದನ್ನು ಇನ್ನಷ್ಟು ವಿವರಣೆ ಮಾಡ್ತೇವೆ. ನಾವು ನಿಲ್ಲಿಸುವುದಿಲ್ಲ, ಅದು ಬೇಡ ಅಂತ ತಡೆಯುವ ಪ್ರಶ್ನೆನೇ ಇಲ್ಲ. ಯಾವುದಾದ್ರೂ ಕೆಟ್ಟ ವಿಚಾರ, ದುರ್ವಿಚಾರ, ಇನ್ನೊಬ್ಬರ ವಿಚಾರ, ಭಾರಿ ಖುಷಿ ಅಂದ್ರೆ ಭಾರಿ ಆನಂದ ನಮಗೆ. ತಡೆಯುವ ಪ್ರಶ್ನೆನೇ ಇಲ್ಲ. ಯಾವುದನ್ನು ತಡೆಯುತ್ತೇವೆ? ಒಳ್ಳೆಯ ಉಪದೇಶ ಅಂತ ಹೇಳಿದ ತಕ್ಷಣ ಕಿವಿ ಮುಚ್ಚಿಕೊಳ್ತೇವೆ. ಕಿವಿ ಮುಚ್ಚಿಕೊಳ್ಳೋದಂದ್ರೆ ಕೈ ಹಿಡಿಬೇಕಾಗಿಲ್ಲ, ಕೈ ಹಿಡಿಯದನೇ ಕಿವಿ ಮುಚ್ಚಿಕೊಳ್ತೇವೆ. ಅಂದ್ರೆ ಉಪದೇಶ ಆಗ್ತಾ ಇರ್ತದೆ, ನಾವು ಎಲ್ಲಿಯೋ ಹೋಗಿರ್ತೇವೆ. ನಾವು ಉಪದೇಶ ಮುಗಿಯಿತು, ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದಾಗ ಅಬ್ಬಬ್ಬಾ ಅಂತ ವಾಪಸ್ ಬರ್ತೇವೆ ನಾವು. ಅಂದ್ರೆ ಆ ಸನಕಾದಿಗಳು ಯಾವಾಗ ಬರ್ತಾರೆ ಆವಾಗ ನಮ್ದು ಬಾಗಿಲು ಬಿದ್ದಿರ್ತದೆ, ದ್ವಾರ ಕ್ಲೋಸ್ ಆಗಿರ್ತದೆ. ಒಳ್ಳೆಯ ವಸ್ತು, ನಾವು ಅಲ್ಲಿವರೆಗೆ ಚೆನ್ನಾಗಿರ್ತೇವೆ. ದೇವರ ಹತ್ರ ಬರುವಾಗ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಪಾಪ, ಎಷ್ಟು ಜನ ಇರ್ತಾರೆ ಗೊತ್ತೋ? ತಿರುಪತಿಯಲ್ಲಿ ಬಂದಿರ್ತಾರೆ ದೇವರ ದರ್ಶನಕ್ಕೆ ಅಂತ, ಅಭಿಷೇಕಕ್ಕೆ ಅಂತ ಕೂತಿರ್ತಾರೆ. ಬರುವ ತನಕ ಭಾರಿ ಉತ್ಸಾಹ ಇರ್ತದೆ. ಅಭಿಷೇಕಕ್ಕೆ ಅಂತ ಕೂತಿರ್ತಾರೆ, ತೂಕಡಿಸ್ತಲೇ ಇರ್ತಾರೆ. ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳಬೇಡಿ. ಅದು ಸ್ವಭಾವ, ಸಹಜವಾಗಿರತಕ್ಕಂಥದ್ದು. ಒಳ್ಳೆಯ ವಸ್ತುವನ್ನು ನೋಡುವಾಗ, ತುಂಬಾ ನೋಡಿದಾಗ ಸಾಕು ಅಂತ ಅನಿಸ್ತದೆ. ಒಳ್ಳೆಯ ವಸ್ತುವನ್ನು ನೋಡುವಾಗ ಕಣ್ಣು ಮುಚ್ಚುತ್ತೆ, ಕೆಟ್ಟ ವಸ್ತುವನ್ನು ನೋಡುವಾಗ ಕಣ್ಣು ತೆರೆದುಕೊಳ್ಳುತ್ತೆ. ಮೂಗಿಗೂ ಅಷ್ಟೇ, ಕೆಟ್ಟ ಪರಿಮಳ ಅಂದ್ರೆ ಭಾರಿ ಇಷ್ಟ. ಒಳ್ಳೇದು ದೇವರದು ಪರಿಮಳ ಅಂತಂದ್ರೆ, ಗಂಧ ಅಂತಂದ್ರೆ, ಅದೆಂತಂದ್ರೆ ಹತ್ತು ಸಲ ಪರೀಕ್ಷೆ ಮಾಡ್ತಾನೆ. ಕೊನೆಗೆ ದೇವರ ಕಂಬಕ್ಕೆ ಅಂಟಿಸಿ ಅಪಾಸವಾಗಿ ಬಿಡ್ತಾನೆ. ಒಳ್ಳೇದು ಪರಿಮಳ ಅಂದ್ರೆ ಆಗುವುದಿಲ್ಲ. ಹಾಗೆ ಬಾಯಿಗೆ ಕೆಟ್ಟ ವಸ್ತು ಅಂದ್ರೆ ಏನನ್ನೂ ತಿನ್ಲಿಕ್ಕೆ ತಯಾರು. ಅದು ದೇವರಿಗೆ ಸಮರ್ಪಣೆ ಆಗಲಿಲ್ಲ ಅಂದ್ರೆ ಭಾರಿ ಇಷ್ಟ ತಿನ್ನುವುದು ಅಂತಂದ್ರೆ. ದೇವರಿಗೆ ಸಮರ್ಪಣೆ ಅದನ್ನು ತಿನ್ನಬೇಕು ಅಂದ್ರೆ ಭಾರಿ ವಿಚಾರ ಮಾಡ್ತಾನೆ. ಹಾಗಾಗಿ ದ್ವಾರ, ಏಳು ದ್ವಾರದಲ್ಲಿಯೂ ಕೂಡ ಸನಕಾದಿಗಳಿಗೆ ಪ್ರವೇಶ ಸಿಗುವುದು ಬಹಳ ಕಷ್ಟ. ಅವರಿಗೆ ಬಾಗಿಲು ಬಿದ್ದಿರ್ತದೆ, ಪರದೆ ಬಿದ್ದಿರ್ತದೆ, ತಡೆಯೇ ಜಾಸ್ತಿ, ಅಡೆತಡೆಗಳೇ ಜಾಸ್ತಿ. ಪ್ರತ್ಯಷೇಧತ, ದ್ವಾರಪಾಲಕರು ತಡೆಯಬಾರದು, ಸನಕಾದಿಗಳನ್ನು ತಡೆಯಬಾರದು. ಸನಕಾದಿಗಳಿಗೆ ಪ್ರವೇಶ ಅರ್ಥಾತ್ ಶಾಸ್ತ್ರಗಳ ದಿವ್ಯ ಸಂದೇಶಕ್ಕೆ ಪ್ರವೇಶ ಕೊಡಬೇಕು. ಪ್ರವೇಶ ಕೊಡಲಿಲ್ಲ ಅಂತಾದ್ರೆ ಏನಾಗುತ್ತೆ ನಮ್ಮ ಸ್ಥಿತಿ ಅಂದ್ರೆ, ರಾಕ್ಷಸರ ವಶ ಆಗತಕ್ಕಂತಹ ಸಂದರ್ಭ ನಮ್ಮ ಪಾಲಿಗೆ ತಪ್ಪಿದ್ದಲ್ಲ. ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗಿರತಕ್ಕಂಥದ್ದು. ಶಾಪಗ್ರಸ್ತನಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಭೂಮಿಗೆ ಬಂದಿರ್ತಾರೆ. ಹಿರಣ್ಯಾಕ್ಷ ವರಾಹದೇವರಿಂದ ಮೃತನಾಗ್ತಾನೆ. ಈ ಸಿಟ್ಟು ಹಿರಣ್ಯಕಶಿಪುವಿಗೆ ಅತ್ಯಧಿಕವಾಗಿರ್ತದೆ, ಸಹಜ ಸಿದ್ಧವಾಗಿರತಕ್ಕಂತಹ ಕೋಪ. ಅದಕ್ಕೆ ತುಪ್ಪ ಹಾಕಿದ ಹಾಗೆ ಹಿರಣ್ಯಾಕ್ಷನ ಸಾವು. ಅದು ವಿಷ್ಣು ರೂಪಿಣ ಕ್ರೋಡೇನ, ವಿಷ್ಣು ರೂಪದಿಂದ, ವಿಷ್ಣು ವರಾಹ ರೂಪದಿಂದ ಸಂಹಾರ ಮಾಡಿದ ಅಂತ ಆ ಸಿಟ್ಟು. ಹಾಗಾಗಿ ವಿಷ್ಣುವನ್ನೇ ಮುಗಿಸಬೇಕು ಅಂತ ತೀರ್ಮಾನಕ್ಕೆ ಬರ್ತಾನೆ. ವಿಷ್ಣುವನ್ನು ಮುಗಿಸುವ ಕ್ರಮ ಹೇಗೆ? ವಿಷ್ಣು ಎಲ್ಲಿದ್ದಾನೆ ಅವನ ಅಡ್ರೆಸ್ ಬೇಕಲ್ಲ. ದೈತ್ಯರಿಗೆ ಸರಿಯಾದ ಅಡ್ರೆಸ್ ಗೊತ್ತಿರ್ತದೆ ದೇವರದ್ದು. ನಾವು ದೇವರ ಭಕ್ತರು ಅಂತ ಹೇಳ್ತೇವೆ, ನಮಗೆ ದೇವರ ಅಡ್ರೆಸ್ಸೇ ಗೊತ್ತಿಲ್ಲ. ಎಲ್ಲಿದ್ದಾನೆ, ಕೇರ್ ಆಫ್ ದೇವರು ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ದೈತ್ಯನಿಗೆ, ಹಿರಣ್ಯಕಶಿಪುಗೆ ಸರಿಯಾದ ವಿಳಾಸ ಗೊತ್ತಿತ್ತು, ದೇವರು ಎಲ್ಲಿರ್ತಾನೆ ಅಂತ. ಅವ ಹೇಳ್ತಾನೆ, ಯತ್ರ ಯತ್ರ ಗಾವಾಹ ವೇದಾಹ, ಅವನು ಹೇಳ್ತಾನೆ ಕ್ರಿಯಾಹ, ಎಲ್ಲೆಲ್ಲಿ ಒಳ್ಳೆಯ ಯಜ್ಞಾಹ, ಎಲ್ಲಿ ವೇದಗಳಿವೆ, ಎಲ್ಲಿ ಒಳ್ಳೆಯ ಮಂತ್ರೋಚ್ಚಾರಣೆ ನಡೆಯುತ್ತದೆ, ಯಜ್ಞ ಯಾಗಾದಿಗಳು ಎಲ್ಲಿ ನಡೆಯುತ್ತದೆ, ಅಲ್ಲಿ ವಿಷ್ಣು ಇರ್ತಾನೆ. ನಾವು ಮಾಡಬೇಕಾದ ಕೆಲಸ ಏನು? ಎಲ್ಲಿ ಯಜ್ಞ ಯಾಗಾದಿಗಳು ನಡೀತದೆ ನಾವು ಅಲ್ಲಿ ಹೋಗಬೇಕು. ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಸಂದೀಪಯತ ವೃಶ್ಚತ, ಅವರನ್ನೆಲ್ಲ ಸುಟ್ಟು ಬೂದಿ ಮಾಡಿ, ವೃಶ್ಚತ ಅವರ ತಲೆ ಕತ್ತರಿಸಿ ಹಾಕಿ ಎಂತಹ ಆಜ್ಞೆ ನೋಡಿ. ಯಾಕೆ? ವಿಷ್ಣುವನ್ನು ಸಂಹಾರ ಮಾಡಬೇಕು ಅಂತ. ಅಲ್ಲ, ವಿಷ್ಣುವನ್ನು ಸಂಹಾರ ಮಾಡಬೇಕಾದ್ರೆ ದ್ವಿಜಾಹ ಗಾವಹ ಬ್ರಾಹ್ಮಣರಲ್ಲಿ ಇರ್ತಾರೆ, ಗೋವು ಎಲ್ಲಿರ್ತದೆ, ಯಜ್ಞ ಎಲ್ಲಿರ್ತದೆ, ಅಲ್ಲಿ ಹೋಗಿ ಆ ಬ್ರಾಹ್ಮಣರದ್ದು ಗೋವಿನದ್ದು ತಲೆ ಕಡಿಬೇಕು ಯಾಕೆ ಅಂತಂದ್ರೆ ಯಜ್ಞ ವಿಷ್ಣು ಮೂಲ, ಯಜ್ಞ ಅಂದ್ರೆ ಅದಕ್ಕೆ ಮೂಲ ವಿಷ್ಣು, ವಿಷ್ಣು ಪ್ರೀತಿಗೋಸ್ಕರವಾಗಿ ಯಜ್ಞ ಮಾಡುವುದು. ಆದ್ರಿಂದ ಯಜ್ಞ ಆಗುತ್ತೆ ಅಂತಂದ್ರೆ ಅದರ ಪಾವತಿ ಸ್ವೀಕಾರ ಮಾಡ್ಲಿಕ್ಕೆ ಅಲ್ಲಿ ವಿಷ್ಣು ಇರ್ತಾನೆ. ಗೋವು ಇದೆ ಅಂದ್ರೆ ಗೋಪಾಲಕನಾಗಿ ವಿಷ್ಣು ಅಲ್ಲಿ ಇರ್ತಾನೆ, ಬ್ರಾಹ್ಮಣರಿದ್ದಾರೆ ಅಂದ್ರೆ ಗೋಬ್ರಾಹ್ಮಣ ಹಿತನಾಗಿ ಹಿತಕಾರಿಯಾಗಿ ಅಲ್ಲಿ ವಿಷ್ಣು ಇರ್ತಾನೆ ಅಂತ. ಆದ್ರಿಂದ ವಿಷ್ಣುವಿಗೆ ಮೂಲಭೂತವಾಗಿರತಕ್ಕಂತಹ ಜಾಗಗಳು ಇಷ್ಟು. ಈ ಜಾಗಕ್ಕೆ ಹೋಗಿ ಅಷ್ಟು ಜನರನ್ನು ಮುಗಿಸಿದ್ರೆ ವಿಷ್ಣು ಬರ್ತಾನೆ, ಅವನನ್ನು ಸಂಹಾರ ಮಾಡೋಣ ಅಂತ. ಅವನ ಅಡ್ರೆಸ್ ಹೇಳಿದ್ರೆ ಎಷ್ಟು ಕರೆಕ್ಟ್ ಇದೆ ನೋಡಿ. ದೇವರು ಎಲ್ಲಿರ್ತಾನೆ ಅಂತಂದ್ರೆ ಇಂತಹ ಜಾಗದಲ್ಲೇ ಇರುದು. ಅವನ ವಿಳಾಸ ಕಂಡು ಹಿಡಿದದ್ದು ಸರಿಯಾಗಿರತಕ್ಕಂತಹದ್ದು. ಆದ್ರಿಂದ ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ನಾವು ದೊಡ್ಡವರಲ್ಲ, ಹಿರಣ್ಯಕಶಿಪುವೇ ದೊಡ್ಡವ. ಯಾಕಂದ್ರೆ ದೇವರ ಅಡ್ರೆಸ್ ಸರಿಯಾಗಿ ಗೊತ್ತುಂಟು ನೋಡಿ. ನಮ್ಗೆ ದೇವರ ಅಡ್ರೆಸ್ಸೇ ಗೊತ್ತಿಲ್ಲ, ದೇವರ ಹತ್ರ ಹೋಗುದು ಹೇಗೆ? ನಾವು ದ್ವೇಷ ಪರಿಪಕ್ವವಾದಾಗ ಅದೇ ಅನ್ವೇಷಣೆಯಲ್ಲಿ ಹೊರಟದ್ರಿಂದ ಅವನಿಗೆ ಅದು ಗೊತ್ತು, ದೇವರು ಎಲ್ಲೆಲ್ಲಿ ಇರ್ತಾನೆ ಅಂತ. ಆ ಜಾಗಕ್ಕೆ ಹೋಗಿ ಬೆಂಕಿ ಕೊಡ್ಲಿಕ್ಕೆ ಆಜ್ಞೆ ಮಾಡಿದ, ವೃಶ್ಚತ ತಲೆಗಡಿಲಿಕ್ಕೆ ಅವನು ಆಜ್ಞೆಯನ್ನು ಮಾಡಿದ. ಅವನು ಹೇಳ್ತಾನೆ, ಎಷ್ಟು ಹೇಳ್ತಾನೆ ಅಂತಂದ್ರೆ, ಒಂದು ಮರ ಇದೆ, ಅದರ ಟೊಂಗೆ ಟಿಸಿಲು ಎಲ್ಲ ಕಡೆ ಹರಡಿದೆ, ಆ ಟೊಂಗೆ ಟಿಸಿಲು ಮರ ಎಲ್ಲ ನಿರ್ಮೂಲನೆ ಮಾಡಬೇಕು ನಾವು. ಅದಕ್ಕೇನು ಮಾಡಬೇಕು? ಮೂಲವನ್ನು ನಾವು ಕತ್ತರಿಸಿ ಬಿಟ್ರೆ ಇಡೀ ಮರನೇ ಬೀಳ್ತದೆ, ಟೊಂಗೆ ಟಿಸಿಲು ಎಲ್ಲ ಹೋಗ್ತದೆ. ಆದ್ರಿಂದ ಈ ದೇವತೆಗಳೆಲ್ಲ ಇಲ್ಲ ಅಂತ ಆಗಬೇಕಾಗಿದ್ರೆ ಮೂಲಭೂತನಾದ ವಿಷ್ಣುವನ್ನು ಇಲ್ಲ ಅಂತ ಮಾಡಬೇಕು. ವಿಷ್ಣು ಇಲ್ಲ ಅಂತ ಆದಾಗ ಈ ದೇವತೆಗಳದ್ದು ಹಾರಾಟ ಎಲ್ಲ ನಿಲ್ತದೆ, ಮತ್ತೆ ಆರಾಮವಾಗಿರ್ಲಿಕ್ಕೆ ಸಾಧ್ಯ. ಆದ್ರಿಂದ ವಿಷ್ಣು ಎಲ್ಲರಿಗೂ ಮೂಲ, ಆ ವಿಷ್ಣುವನ್ನು ಸಂಹಾರ ಮಾಡತಕ್ಕಂತಹ ಕೆಲಸ ಆಗಬೇಕು. ಎಲ್ರಿಗೂ ಆಜ್ಞೆ ಮಾಡ್ತಾನೆ, ಎಲ್ಲೆಲ್ಲಿ ಯಜ್ಞ ಆಗ್ತದೆ, ಎಲ್ಲೆಲ್ಲಿ ಗೋವುಗಳಿರ್ತವೆ, ಎಲ್ಲೆಲ್ಲಿ ಬ್ರಾಹ್ಮಣರು ಇರ್ತಾರೆ. ಬ್ರಾಹ್ಮಣರಿಗೆ ವಿರೋಧ ಮಾಡಬೇಕು ಅಂತ ಇವತ್ತಿನಂತಲ್ಲ, ಅವತ್ತಿನ ಕಾಲದಿಂದಲೂ ಇದನ್ನು. ಎಲ್ಲಿ ಬ್ರಾಹ್ಮಣರು ಇರ್ತಾರೆ ತಲೆ ಕಡಿಯಿರಿ ಅವರನ್ನು, ಅವ್ರ ಮೇಲಕ್ಕೆ ಬರ್ಲಿಕ್ಕೆ ಬಿಡಬೇಡಿ, ತಲೆಗೆ ಹೊಡೆಯಿರಿ ಅಂತ ಅವತ್ತಿನಿಂದ ಘೋಷಣೆ. ಅದು ಹಿರಣ್ಯಕಶಿಪು ಪ್ರಾರಂಭ ಮಾಡಿದ್ದು ಒಳ್ಳೆಯ ಮುಹೂರ್ತ, ಅದು ಇಲ್ಲಿವರೆಗೆ ಅನೂಚಾನವಾಗಿ ಬಂದಿದೆ. ಬ್ರಾಹ್ಮಣರ ತಲೆ ಕಡಿಯಿರಿ, ಮೇಲಕ್ಕೆ ಬರ್ಲಿಕ್ಕೆ ಬಿಡಬೇಡಿ. ಸಂದೀಪೇತ ವೃಶ್ಚತ ಅಂತ ವಿಷ್ಣುವಿನ ದ್ವೇಷ, ವಿಷ್ಣು ಭಕ್ತರ ದ್ವೇಷ ಎಲ್ಲ ಉಮ್ಮಳಿಸಿ ಇಮ್ಮಡಿಯಾಗಿ ಸಹಸ್ರಮಡಿಯಾಗಿ ಅದು ವ್ಯಾಪಿಸಿತು. ಎಲ್ರಿಗೂ ಆಜ್ಞೆ ಮಾಡ್ತಾನೆ. ಇದು ಹಿರಣ್ಯಕಶಿಪುವಿನ ಚಿಂತನೆಯ ಕ್ರಮ. ಅಂದ್ರೆ ದುಷ್ಟನ ದೌಷ್ಟ್ಯದ ಕ್ರಮ ಹೇಗೆ ಅಂತಂದ್ರೆ, ಒಬ್ಬ ಅಂದರೆ ದ್ವೇಷ ಬಂತು ಅಂತಂದ್ರೆ ಅವನಿಗೆ ಸಂಬಂಧಪಟ್ಟವರು ಯಾರ್ಯಾರು ಅವರನ್ನೆಲ್ಲ ಮುಗಿಸಬೇಕು ಅಂತ ಹಿರಣ್ಯಕಶಿಪುವಿನ ಚಿಂತನೆ. ಹೀಗೆ ತನ್ನ ಪರಿವಾರಕ್ಕೆ ಇಷ್ಟು ಆಜ್ಞೆ ಮಾಡಿರ್ತಕ್ಕಂತಹ ಹಿರಣ್ಯಕಶಿಪು ನೋಡ್ತಾನೆ, ತನ್ನ ತಾಯಿ ಅಳ್ತಾ ಇದ್ದಾಳೆ. ತಾಯಿಯನ್ನು ಸಮಾಧಾನ ಮಾಡಬೇಕು. ಮಧ್ಯೆ ಮಧ್ಯೆ ನೋಡಿ, ದೈತ್ಯರಿಗೆ ಇದು ಒಂದು ಸ್ವಭಾವ ಇದೆ, ತಾಯಿಯನ್ನು ಸಮಾಧಾನ ಮಾಡಬೇಕು ಅಂತ ಕಾಣಿಸಿತು. ತಾಯಿಯನ್ನು ಕೂಡಿಸಿದ. ತಾಯಿ ಮಾತ್ರ ಅಲ್ಲ, ತನ್ನ ಅತ್ತಿಗೆ, ತನ್ನ ತಮ್ಮನ ಹೆಂಡತಿ ಅವಳನ್ನೂ ಕೂಡಿಸಿದ, ಮಕ್ಕಳನ್ನು ಕೂಡಿಸಿದ, ಉಪನ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಿರಣ್ಯಕಶಿಪುವಿನ ಪ್ರವಚನ ಪ್ರಾರಂಭ ಆಯಿತು. ಹೇಗಿದೆ ನೋಡಿ ಪ್ರವಚನ, ಅದ್ಭುತವಾದ ಪ್ರವಚನ. ಎಷ್ಟು ಪ್ರವಚನ ಇತ್ತು, ಒಂದು ಪರಿಣಾಮ ಆಯಿತು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಆ ತಾಯಿ ಅಳ್ತಾ ಇದ್ಲಲ್ಲ, ನಗ್ತಾ ಇದ್ಲಂತೆ ಪ್ರವಚನ ಮುಗಿಯುವಾಗ, ಮಗ ಸತ್ತಿದ್ದಾನೆ ಎಂಬುದು ಮರೆತು ಬಿಟ್ಲಂತೆ. ಹಿರಣ್ಯಕಶಿಪು ಹೇಳಿದ, ಪ್ರವಚನ ಮಾಡಿದ್ರೆ ಹೇಗೆ ಪ್ರವಚನ ಮಾಡಬೇಕು ಅಂದ್ರೆ ಪರಿಣಾಮಕಾರಿಯಾದ್ದು, ಕಣ್ಣೀರು ಬರ್ತಿದ್ರೆ ಕಣ್ಣೀರು ನಿಲ್ಲಿಸಬೇಕು ಅಂತಹ ಪ್ರವಚನ ಮಾಡಿದ. ತತ್ವೇ ಮತಿಂ ಅಧಾರಯತ್. ಅವಳು ಭಗವಂತನಲ್ಲಿ ಮನಸ್ಸನ್ನು ಇಟ್ಲಂತೆ ದಿತಿ. ಹೀಗೆ ಪ್ರವಚನ ಮಾಡಿದ ಹಿರಣ್ಯಕಶಿಪು. ಎಂತಹ ಪ್ರವಚನ ಮಾಡಿದ, ಎಷ್ಟು ಇತಿಹಾಸವನ್ನು ಅವರ ಮುಂದೆ ಇಟ್ಟ, ಎಲ್ಲವನ್ನು ತಾಯಿಗೆ ಹೇಳಿದ. ಅಮ್ಮ ಅಳಬೇಡ ಅಂತ ಪ್ರಾರಂಭ ಮಾಡ್ತಾನೆ ಅವನ ಪ್ರವಚನ. ನೀವು ಯಾಕೆ ಅಳ್ತೀ? ಅವನು ಹೇಳ್ತಾನೆ, ಪ್ರಪಾಯಾಮಿಮ ಅಂತ. ಪ್ರಪಾ ಅಂದ್ರೆ ಕುಡಿಯುವ ಒಂದು ಜಾಗ, ಕುಡಿಲಿಕ್ಕೆ ಅಂತ ಒಟ್ಟಿಗೆ ಸೇರ್ತೇವೆ. ಆ ಜಾಗದಲ್ಲಿ ಎಲ್ಲರೂ ಬರ್ತಾರೆ, ಈ ಮನೆಯವರು ಬರ್ತಾರೆ, ಪಕ್ಕದ ಮನೆಯವರು ಬರ್ತಾರೆ, ಎದುರಿನ ಮನೆಯವರು ಬರ್ತಾರೆ, ಎಲ್ಲ ಒಟ್ಟಿಗೆ ಕೂಡ್ತೇವೆ. ಎಲ್ಲ ಕುಡಿದಾಯ್ತು, ಊಟ ಮಾಡಿ ಆಯ್ತು, ಆಮೇಲೆ ಅವರವರವರ ಮನೆಗೆ ಹೋಗ್ತಾರೆ. ಅಳುದು ಎಂತದ್ದು ಇದರಲ್ಲಿ? ಒಂದು ನಿಮಿಷ ಅಲ್ಲಿ ಕೂತು ಕುಡಿಯುದು. ನಾವು ಸೇರಿದ್ದು ಯಾಕೆ ಅಂತಂದ್ರೆ ಕುಡಿಲಿಕ್ಕೆ ಅಂತ ಸೇರಿದ್ದು. ಕುಡಿದಾದ ಮೇಲೆ ಅಲ್ಲಿ ಯಾಕೆ ಇರಬೇಕು? ನಾವು ಮುಗಿಯಿತು ಕುಡಿಯುವ ಕೆಲಸ, ಒಬ್ಬೊಬ್ರು ಒಬ್ಬೊಬ್ರು ಅವರವರ ಮನೆಗೆ ಹೋದ್ರು. ಅಮ್ಮ ಅಷ್ಟೇ ಜೀವನ ಅಂತಂದ್ರೆ, ಇಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ. ಇದು ಭೂಮಿ ಅಂದ್ರೆ ಒಂದು ಕುಡಿಯಲಿಕ್ಕೆ ನಾವು ಬಂದದ್ದು ಅಂತ. ಮತ್ತೇನಿಲ್ಲ, ಒಂದು ಪ್ರವಚನದ ಸಾರ. ನಾವು ಬಂದದ್ದು ಭೋಗಿಸ್ಲಿಕ್ಕೆ ಅಂತ. ಭೋಗಿಸಿ ಆಯ್ತು ನಮ್ಮ ಜೀವನದಲ್ಲಿ. ಅವನ್ ಏನು ಕರ್ಮ ಇದೆ ಅದನ್ನು ಭೋಗಿಸಿದ, ಅದನ್ನು ಕುಡಿದ, ಮುಗಿಯುತ್ತ ಒಂದು ಅವನು ಹೋದ. ಅಮ್ಮ ನೀನೇ ಯಾಕೆ ಅಳತಿ? ಚಾಚೆ ಅಳಬೇಡ, ಯಾಕೆಂದ್ರೆ ನಮ್ದು ಯಾವುದೋ ಅದು ನಮಗೆ ಸಿಗ್ತದೆ, ಯಾವುದು ನಮ್ದು ಅಲ್ಲ ಅದು ನಮಗೆ ಸಿಗುವುದಿಲ್ಲ. ಅವನು ಹೇಳ್ತಾನೆ, ಎಂತ ಮಾತು ಹೇಳ್ತಾನೆ, ನಮಗೆ ಮರೀಲಿಕ್ಕಾಗದಿದ್ದ ಮಾತು ಹೇಳ್ತಾನೆ. ಅವ ಹೇಳ್ತಾನೆ, ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ.
ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಜೀವತ್ತಿ ತದೀಕ್ಷಿತ ವನೆ ಮತ್ತೆ ಅಸ್ಯ ಹತೋ ವಿನಶ್ಯತಿ ಗೃಹೇಪಿ ಗುಪ್ತ ಅಸ್ಯ ಹತೋ ವಿನಶ್ಯತಿ ಎಂತಹ ಮಾತು ಹೇಳ್ತಾನೆ ಒಳ್ಳೆಯ ಪ್ರವಚನ ಇದು ನಮಗಂತೂ ಹಿಡಿಸುವ ಪ್ರವಚನ ಅವರು ಹೇಳ್ತಾನೆ ಪತಿಚ್ಯುತಂ ತಿಷ್ಟತಿ ಇಷ್ಟರಕ್ಷಿತಂ ಅಮ್ಮ ಹೋದ್ದು ಹೋಯ್ತು ಅದಕ್ಕೇನ್ ಚಿಂತೆ ಮಾಡುದು ನಮ್ದು ಎಷ್ಟು ಅದು ನಮಗೆ ಸಿಗ್ತದೆ ಯಾವುದು ನಮ್ದು ಅಲ್ಲ ಅದು ನಮಗೆ ಸಿಗುವುದಲ್ಲ ಸಿಗುವುದಿಲ್ಲ ನಮ್ದು ಅಂತಾದ್ರೆ ನಮಗೆ ಖಂಡಿತ ಸಿಕ್ಕೇ ಸಿಗ್ತದೆ ಅವ ಹೇಳ್ತಾನೆ ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಹೋಗುವಾಗ ನಮ್ದು ಏನೋ ಒಂದು ವಸ್ತು ಬಿದ್ದು ಹೋಯ್ತು ಮುಂದೆ ಹೋದಾಗ ನೋಡ್ತೇವೆ ನಮ್ದು ಚೈನ್ ಬಿದ್ದು ಬಿಟ್ಟಿದೆ ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ ದಾರಿಯಲ್ಲಿ ಬರ್ತೇವೆ ನಮ್ಮ ಚೈನ್ ಎಲ್ಲಿತ್ತು ಬಿತ್ತು ಅಲ್ಲಿಯೇ ನಮ್ಗೆ ಸಿಕ್ಕಿತು ಹಿಡ್ಕೊಂಡು ಹೋಗ್ತೇವೆ ಹೇಳ್ತೇನೆ ಹಿರಣ್ಯಕಶಿಪು ಪತಿಚ್ಯುತಂ ದಾರಿಯಲ್ಲಿ ಬಿದ್ರೆ ದಿಷ್ಟ ರಕ್ಷಿತಂ ದಿಷ್ಟ ಅಂದ್ರೆ ಅದೃಷ್ಟ ನಾವು ಮಾಡಿದ ಪುಣ್ಯ ಅದು ರಕ್ಷಣೆ ಮಾಡಿತು ಅಂತಂದ್ರೆ ನಮಗೆ ಸಿಕ್ತ ದಾರಿಯಲ್ಲಿ ಬಿದ್ರೂ ನಮಗೆ ಸಿಗ್ತದೆ ನಮ್ದು ಅಲ್ಲ ಅಂತಂದ್ರೆ ಗೃಹೇ ಸ್ಥಿತಂ ಮನೆಯಲ್ಲಿದ್ರೂ ಕೂಡ ಅದು ಹೋಗ್ಬಿಡ್ತದೆ ಸಿಗುವುದಿಲ್ಲ ಎಂತಹ ಮಾತು ಹೇಳ್ತಾನೆ ನಂದೊಂದು ಅನುಭವ ನಿಮಗೆ ಹೇಳಬೇಕು ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ಒಂದು ಬದರಿ ಯಾತ್ರೆ ತುಂಬಾ ಜನ ಸೇರಿದ್ರು ಅದರಲ್ಲಿ ಒಂದು ಪಾರ್ಟಿ ರಾಯಚೂರಿನ ಒಂದು ಪಾರ್ಟಿ ಒಂದು ಬಸ್ ಜನನೇ ಬಂದಿದ್ರು ಅವರು ಅವರಿಗೊಬ್ಬರು ಲೀಡರ್ ಇದ್ರು ಅವರು ದೊಡ್ಡ ಪುರೋಹಿತರವರು ದೊಡ್ಡ ಅರ್ಚಕರವರು ಅವರು ಬಂದಿದ್ರು ಅವರ ಬಸ್ಸಿನ ಜನರೊಟ್ಟಿಗೆ ಬಂದಿದ್ರು ಹಾಗಾಗಿ ಆ ಬಸ್ಸಿನ ಜನ ಎಲ್ಲ ದುಡ್ಡು ಅವರ ಕೈಯಲ್ಲೇ ಕೊಟ್ಟಿದ್ರು ಅವರು ಬದರಿಯಲ್ಲಿ ಒಂದು ದೇವರ ದರ್ಶನ ಮಾಡಿ ವ್ಯಾಸ ಗುಹೆ ಎಲ್ಲ ನೋಡಿಕೊಂಡು ಬಂದು ಒಂದು ಅಂಗಡಿಗೆ ಹೋದ್ರು ಅಂಗಡಿಗೆ ಹೋದ್ರು ವ್ಯಾಪಾರ ಎಲ್ಲ ಮಾಡಬೇಕು ಅಂತ ಶುರು ಮಾಡಿದ್ರು ವಾಪಸ್ ಬಂದ್ರು ಕೆಲವು ತೆಕ್ಕೊಂಡ್ರು ವಾಪಸ್ ಬಂದ್ರು ನೋಡ್ತಾರೆ ಅವರ ಪರ್ಸ್ ಇಲ್ಲ ಎಷ್ಟು ದುಡ್ಡಿತ್ತು ಒಂದೆರಡು ರೂಪಾಯಿ ಅಲ್ಲ ನಿಮ್ಗೆ ಗೊತ್ತು ಇಡೀ ಬದರಿ ಮುಗಿಸಿ ಬರಬೇಕು ಅವರಿಗೆ 80,000 ರೂಪಾಯಿ ಇತ್ತು ಅವರ ಪರ್ಸಲ್ಲಿ ಪರ್ಸ್ ಇಲ್ಲ ಅವರಿಗೆ ಕಣ್ಣಲ್ಲಿ ನೀರು ಬಂತು ಆ ಪಕ್ಕದವರಿಗೆ ಯಾರೋ ಹೇಳಿದ್ರು ಅವರು ಹೇಳಿದ್ರು ನಿಮ್ಗೆ ಬುದ್ಧಿ ಉಂಟ ನಾನು ಮೊದಲೇ ಎಣಿಸಿದ್ದೆ ನೀವು ಏನಾದ್ರೂ ಮಾಡಿ ಎಲ್ಲಿಯಾದ್ರೂ ಕಳ್ಕೊಳ್ತೀರಿ ಅಂತ ಎಲ್ಲ ಹೋದಾಗ ಎಲ್ಲರೂ ಹೇಳೋದು ಹೀಗೇನೆ ನನಗೆ ಗೊತ್ತಿತ್ತು ನೀವು ಹೀಗೆ ಎಲ್ಲಿಯಾದ್ರೂ ಮಿಸ್ ಮಾಡ್ತೀರಿ ಅಂತ ಯಾಕೆ ನೀವು ಅಷ್ಟೆಲ್ಲ ಹಣ ಇಟ್ಕೊಂಡು ಹೋಗ್ಬೇಕು ಪಾಪ ಪರ್ಸು ಹೋದ್ದೇ ಒಂದು ಚಿಂತೆ ಅವರಿಗೆ ಸಾರದಕ್ಕಿರೋದು ಉಪದೇಶ ಮತ್ತೆ ನನ್ನ ಹತ್ರ ಬಂದ್ರು ಕಣ್ಣೀರು ಹಾಕಿದ್ರು ಪಾಪ ನಾನೆಂತ ಮಾಡೋದು ನಾನು ಹೇಳಿದೆ ಇಲ್ರಿ ದೇವರಿದ್ದಾರ್ರಿ ರಕ್ಷಣೆ ಮಾಡ್ತಾರೆ ಮಂತ್ರಾಕ್ಷರ ಕೊಡಿ ಅಂತ ಹೇಳಿದ್ರು ನನಗೆ ಭಯ ಮಂತ್ರಾಕ್ಷರ ಕೊಟ್ಟು ಸಿಗದಿದ್ರೆ ಮತ್ತೆ ಬೈತಾರ ಎಲ್ಲಿಯಾದ್ರು ಅಂತ ಮಂತ್ರಾಕ್ಷರ ತೆಕ್ಕೊಂಡ್ರು ಅವರು ಹೋದ್ರು ಮತ್ತೆ ಆಶ್ಚರ್ಯ ಅಂತಂದ್ರೆ ಅವ್ರ ಅಂಗಡಿಗೆ ಹೋಗಿದ್ದಾರೆ ಹೋದ್ರೆ ಅವ್ರು ಎಲ್ಲಿ ಇಟ್ಟಿದ್ದಾರೆ ಪರ್ಸು ಅದು ಅಲ್ಲೇ ಇತ್ತು ಅದನ್ನು ಹಿಡ್ಕೊಂಡು ಬಂದ್ರು ಅವರು ತಕ್ಷಣ ಬಂದು ಕಣ್ಣೀರು ಹಾಕಿ ಹೇಳಿದ್ರು ಸ್ವಾಮಿ ನಾರಾಯಣ ದೇವರು ದೊಡ್ಡವರು ಅಂತ ಹೇಳಿದ್ರು ನಾನು ಹೇಳಿದೆ ನಾರಾಯಣ ಒಂದು ಪರ್ಸ್ ಸಿಗದಿದ್ರೆ ನಾರಾಯಣ ದೇವರು ಚಿಕ್ಕವರಾಗಿ ಬಿಡ್ತಿದ್ರ ಅಂತ ಯಾಕಂದ್ರೆ ಪರ್ಸ್ ಸಿಕ್ಕಿದ್ರಿಂದ ದೊಡ್ಡವರು ಅಂತ ಅವ್ರು ಇವತ್ತು ಅದನ್ನು ನೆನಪಿಸಿಕೊಳ್ತಾರೆ ಕಣ್ಣೀರು ಹಾಕ್ತಾರೆ ಯಾಕೆ ಅದು ಅವ್ರದ್ದು ದೊಡ್ಡ ಅಲ್ಲ ಯಾರ್ಯಾರ್ದೋ ದುಡ್ಡದು ಅಷ್ಟು ದೊಡ್ಡಿನ ಜವಾಬ್ದಾರಿ ಅವರದ್ದು ಮತ್ತೆಲ್ಲ ಬೈದವರೆಲ್ಲ ಹೇಳಿದ್ರಂತೆ ನೀವು ಪುಣ್ಯಾತ್ಮರ್ರಿ ಆದ್ರಿಂದ ಅದು ಉಳಿಯಿತು ನಿಮ್ಮ ಕೈಯಲ್ಲಿ ಸಿಗಿ ನೀವು ದೇವರ ಭಕ್ತರು ನಿಮಗೇನು ಸಿಗದೆ ಮತ್ತೆ ಯಾರಿಗೆ ಸಿಗಬೇಕ್ರಿ ಅಂತ ಮತ್ತೆ ಹೇಳಿದ್ರು ನಮ್ದಲ್ಲಿ ಚಕ್ರ ತಿರುತ್ತಾ ಇದೆ ಸ್ಟೇರಿಂಗ್ ತಿರುತ್ತಾ ಇರ್ತದೆ ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ದಾರಿಯಲ್ಲಿ ಬಿದ್ರೂ ಕೂಡ ಅದು ದಿಷ್ಟ ಅದೃಷ್ಟ ಇತ್ತು ಅಂತಂದ್ರೆ ದಿಷ್ಟ ರಕ್ಷಿತಂ ಅದು ಖಂಡಿತ ಸಿಕ್ಕಿಯೇ ಸಿಗ್ತದೆ ಯದನ್ ಅನ್ಯದೀಯಂ ನಹಿತನ್ ಮದೀಯಂ ನಮ್ದು ಅಲ್ಲದಿದ್ರೆ ಅದು ಸಿಗುವುದಿಲ್ಲ ನಮ್ದು ಹೌದು ಅಂತಾದ್ರೆ ನಮ್ಮ ಅದೃಷ್ಟ ಇದೆ ಅಂತಾದ್ರೆ ಅದು ಸಿಕ್ಕೇ ಸಿಗ್ತದೆ ಪತಿಚ್ಯುತಂ ತಿಷ್ಟತಿ ನಾವು ಎಲ್ಲಿ ಹಾಕಿರ್ತೇವೆ ಅಲ್ಲಿಯೇ ಪಾಪ ಅವನು ಮುಟ್ಲಿಕ್ಕೆ ಹೋಗ್ಲಿಲ್ಲ ಅಂಗಡಿಯವ ಯಾಕೆ ಅಂತಂದ್ರೆ ಅದು ಪರ್ಸ್ ಅಂದ್ರೆ ಹಾಗಿತ್ತದು ಅದು ಮುಟ್ಲಿಕ್ಕೂ ಸರಿಯಾಗಿರ್ಲಿಲ್ಲ ವೈದಿಕರ ಪರ್ಸ್ ಅಂದ್ರೆ ಆಗಿರ್ಬೋದು ನೀವು ಲೆಕ್ಕಾಚಾರ ಮಾಡಿ ಅದು ಒಳ್ಳೆ ಪರ್ಸ್ ಅಂತಂದ್ರೆ ಮುಟ್ ತೆಗಿತಿದ್ನ ಏನು ಪಾಪ ಅದು ಹರಕು ಮುರುಕಾಗಿತ್ತು ಪಾಪ ಅದರಲ್ಲಿ ಏನಿರ್ಬೋದು ವೀಳ್ಯದೆಲೆ ಅಡಿಕೆ ಏನಾದ್ರೂ ಇರ್ಬಹುದು ಅಷ್ಟೇ ಅಂತ ಮುಟ್ಲಿಕ್ಕೆ ಹೋಗಿಲ್ಲ ಅದರಲ್ಲಿ ಅದು ಸ್ವಲ್ಪ ಹೊರಗೆ ಬರ್ತಿತ್ತು ಅದರಲ್ಲಿ ವೀಳ್ಯದೆಲೆ ಎಲ್ಲ ಹಾಗಾಗಿ ಮುಟ್ಲಿಕ್ಕೆ ಹೋಗಿಲ್ಲ ಬೇಡ ಬಿಸಾಡ್ಲಿಕ್ಕೆ ಅವನಿಗೆ ಅವನಿಗೆ ಗಲೇಜಾಗಿ ಕಾಣಿಸಿತ್ತು ಹಾಗಾಗಿ ಅಂಗಡಿ ಅವತ್ತ ಕೇಳಲೂ ಇಲ್ಲ ಹಾಗೆ ಹಿಡ್ಕೊಂಡು ಅವರು ವಾಪಸ್ ಬಂದರಂತೆ ಅವ್ರು ಹೇಳಿದ್ರು ನಾನು ತೆಗಿತೇನೆ ಅಂತ ಕೇಳಿದ್ರೆ ಅದೆಂತದುಂಟು ನೋಡ್ಬೇಕು ನಿಮ್ದು ಹೌದಾ ಅಲ್ವಾ ಅಂತ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ತಾನೆ ಅಂತ ಅವ್ರು ಹಿಡ್ಕೊಂಡು ಸೀದಾ ಬಂದ್ರು ಅಂಗಡಿಯವನಿಗೂ ಖುಷಿ ಆಯ್ತು ಒಂದು ಕಸ ಹೋಯಿತು ಅಂತ ತಿಳ್ಕೊಂಡವ ಅಂದ್ರೆ ನಮ್ದು ಹೌದು ಅಂತ ಆದ್ರೆ ಅದು ಹೇಗೆ ಸಿಗುತ್ತೆ ನೋಡಿ ಪತಿಚ್ಯುತಂ ದಾರಿಯಲ್ಲಿ ಬಿದ್ರೂ ಕೂಡ ತಿಷ್ಟತಿ ಈಗ ದಾರಿಯಲ್ಲಿ ಬಿದ್ರೆ ಸಿಗಬಹುದು ಅದು ಅಂಗಡಿಯಲ್ಲಿ ಇಟ್ಟರೆ ಸಿಗುವುದುಂಟ ಎಷ್ಟು ಜನ ಬರ್ತಾರೆ ಲಕ್ಷಾಂತರ ಜನ ಬಂದಲ್ಲಿ ಹೋಗ್ತಾರೆ ಆ ಜಾಗದಲ್ಲಿ ಇರುವುದು ಅಂತಂದ್ರೆ ಅದು ಅವರ ಅದೃಷ್ಟನೇ ಸರಿ ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಒಂದು ಮನೆಯಲ್ಲಿ ಇಡ್ತಾನೆ ಅವ ಮನೆಯೊಳಗೆ ತಿಜೋರಿಯಲ್ಲಿ ಬೀಗ ಹಾಕಿ ಬೀಗದ ಏನು ಮತ್ತೊಂದು ತಿಜೋರಿಯಲ್ಲಿ ಇಟ್ಟು ಇಡ್ತಾನೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ದೇವರಿಗೆ ಅದು ಬೇಡ ಅಂತ ಕಂಡ್ರೆ ವಿನಶ್ಯತಿ, ಮನೆಯಲ್ಲಿದ್ದದ್ದೇ ಖಾಲಿಯಾಗ್ತದೆ. ಮನೆಯಲ್ಲಿಯೇ ನೀನು ಹೆಸರೆಲ್ಲ ಕೇಳಲಿಕ್ಕೆ ಹೋಗಬೇಡಿ. ಇತ್ತೀಚೆಗೆ ನಡೆದಿರತಕ್ಕಂತ ಒಂದು ಘಟನೆ, ಬೆಂಗಳೂರಿನ ಆಸ್ಪಾಸ್ನಲ್ಲಿ ಒಂದು ಮನೆಯಲ್ಲಿ 40 ಗ್ರಾಂ ಬಂಗಾರ ಇಲ್ಲ ಮನೆಯಲ್ಲಿ. ಮನೆಯಲ್ಲಿ ಇರುವುದು ಯಾರು? ಅಪ್ಪ, ಅಮ್ಮ, ಮಗ, ಸೊಸೆ, ಚಿಕ್ಕ ಮಕ್ಕಳು, ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಅಲ್ಲಿ ಬರುವುದೂ ಇಲ್ಲ, ಯಾರು ಬರಲಿಕ್ಕೂ ಇಲ್ಲ. 40 ಗ್ರಾಂ ಬಂಗಾರ ಇಲ್ಲ. ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಜಿಜ್ಞಾಸೆ, ಸಿಗಲೇ ಇಲ್ಲ. ಗೃಹೇ ಸ್ಥಿತಂ, ಮನೆಯಲ್ಲೇ ಇಟ್ಟದ್ದು ಪಾಪ, ತಿಜೋರಿಯಲ್ಲಿ ಇಟ್ಟದ್ದು. ಬೀಗದಾಗ ಯಾರು ತೆಗಿತಾರೆ? ಯಾರು ಅಪ್ರಾಮಾಣಿಕರದ್ರಲ್ಲಿ? ಪಾಪ, ಎಷ್ಟು ಕಷ್ಟ ನೋಡಿ. ಒಂದು ಮನೆ, ಒಳ್ಳೆಯ ಕುಟುಂಬ, ಅಲ್ಲಿಂತಹದ್ದೊಂದು ಕಳವಾಯಿತು ಅಂತ ಆದ್ರೆ ಒಬ್ರು ಒಬ್ಬರನ್ನು ನಂಬಲಿಕ್ಕಿಲ್ಲ. ಈಗ ಯಾರನ್ನು ಅವಿಶ್ವಾಸಕ್ಕೆ ತಗೊಳ್ಳೋದು? ಮಗ ಕಳ್ಳನ, ಸೊಸೆ ಕಳ್ಳತನ ಮಾಡಿದ್ದ, ಅಥವಾ ಹೆಂಡತಿ ಕಳ್ಳತನ ಮಾಡಿದ್ದ, ಯಜಮಾನನೇ ಕಳ್ಳತನ ಮಾಡಿದ್ದ? ಯಾರು ಯಾರನ್ನು ಅವಿಶ್ವಾಸ? ಮಗನ ಹತ್ರ ಕೇಳಿದ್ರೆ ನನ್ನ ಅಪ್ಪನೇ ಕದ್ದಿರ್ಬೇಕು ಅಂತ, ಅಪ್ಪನ ಹತ್ರ ಕೇಳಿದ್ರೆ ಸೊಸೆ ಕದ್ದಿರ್ಬೇಕು ಅಂತ, ಸೊಸೆ ಹತ್ರ ಕೇಳಿದ್ರೆ ಮಾವ ಕದ್ದಿರ್ಬೇಕು ಅಂತ. ಅದು 4 ಜನರು ಕಳ್ಳ್ರೆ ಅಲ್ಲಿ. ಹೇಗೆ ನೋಡಿ ದೇವರದು ವಿಚಿತ್ರವಾದ್ದು. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಈ ಜ್ಯೋತಿಷ್ಕರದ್ದು ಬಹಳ ಅದೃಷ್ಟ. ಈಗ ಇಲ್ಲಿ ಕಳವಾಗಬೇಕು, ಜ್ಯೋತಿಷ್ಕರ ಹತ್ರ ಹೋಗ್ತಾನೆ. ಜ್ಯೋತಿಷ್ಕರ ಹೇಳ್ತಾರೆ, ನೀವೇನ್ ಚಿಂತೆ ಮಾಡಬೇಡಿ, ಇಷ್ಟು ಪ್ರಾಯಶ್ಚಿತ್ತ ಮಾಡಿ ನಿಮ್ದು ವಾಪಸ್ ಬರುತ್ತೆ. ಜ್ಯೋತಿಷ್ಕರು ಬದುಕಿದ್ರು, ಪುರೋಹಿತರು ಬದುಕಿದ್ರು, ಬರಲಿಲ್ಲ. ಇನ್ನೊಬ್ಬ ಜ್ಯೋತಿಷ್ಕರ ಹತ್ರ ಹೋಗಿ ಸಿಗುವ ತನಕ ಪ್ರಾಯಶಃ 40 ಗ್ರಾಂ ಬಂಗಾರಕ್ಕಿಂತ ಹೆಚ್ಚು ದುಡ್ಡು ಜ್ಯೋತಿಷ್ಕರಿಗೆ ಖರ್ಚು ಮಾಡ್ತಾನೆ. ತಪ್ಪು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ ನಾನು, ಅಂದ್ರೆ ಗೃಹೇ ಸ್ಥಿತಂ, ಮನೆಯಲ್ಲಿದ್ದದ್ದು ಅದು ಹೇಗೆ ಅದೃಶ್ಯವಾಗತ್ತೆ? ದೇವರು ಕಳೆಯುವುದು ಅಂದ್ರೆ ಆ ಬಂಗಾರ ಹೋದ್ದು ಪ್ಲಸ್ ಅದಕ್ಕೆ ಖರ್ಚು ಮಾಡಿದ್ದು ಎಲ್ಲ ಮೈನಸ್ ಆಗ್ತಾ ಹೋಗ್ತದೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ, ಜೀವತ್ಯನಾಥೋಪಿ ತದೀಕ್ಷಿತೋ ಮನೇ. ಹಿರಣ್ಯಕಶಿಪು ಹೇಳತಾನೆ, ಅಮ್ಮ ನಮ್ದು ಹೌದು ಅಂತಾದ್ರೆ ನಮಗೆ ಸಿಗ್ತದೆ, ನಮ್ದು ಅಲ್ಲ ಅಂತಂದ್ರೆ ಮನೆಯಲ್ಲಿ ಇಟ್ಟದ್ದು ರಕ್ಷಿತವಾಗುವುದಿಲ್ಲ, ಅದು ನಾಶವಾಗಿ ಹೋಗುವುದುಂಟು ಅಂತ. ವರಾಹ ಮಿಹಿರ ಅಂತ, ವರಾಹ ಮಿಹಿರ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು ಅಂತೆ. ವರಾಹ ಮಿಹಿರ ಅಂತ ದೊಡ್ಡ ಜ್ಯೋತಿಷ್ಕ, ಬೃಹಜ್ಜಾತಕ ಅಂತ ಗ್ರಂಥವನ್ನು ಬರೆದವ. ಅವನು ಏನು ಜೀವನ ಚರಿತ್ರೆ ಅಂತಂದ್ರೆ, ಅವನ ಜಾತಕದಲ್ಲಿ ಏನಾಗಿತ್ತು ಅಂತಂದ್ರೆ, ಹಂದಿ ಬಿದ್ದು ಸಾಯಬೇಕು ಅಂತ ಇತ್ತು ಒಂದು ರಾಜನ ಮಗ. ಅವನು ಹೇಳಿದ, ಈ ವರಾಹ ಮೀರ ಹೋಗಿ ಹೇಳಿದ ಅವರಿಗೆ, ನೋಡಿ ನಿಮ್ಮ ಮಗ ಸಾಯ್ತಾನೆ, ಹಂದಿಯಿಂದಾಗಿ ಸಾಯ್ತಾನೆ. ರಾಜ ಹೇಳಿದ, ಎಂತ ತಲೆಗೆಟ್ಟಿದ, ಹಂದಿ ಎಲ್ಲಿ ಬರುದು? ಅದು ಯಾರ ಊರು? ಬೆಂಗಳೂರಲ್ಲಿ ಹಂದಿ ಅಂತ ಹೇಳಿದ್ರೆ ಯಾರು? ಏನು ಹಂದಿ, ಛೇ, ಸಾಧ್ಯನೇ ಇಲ್ಲ. ಇವರು ವರಾಹ ಮೀರರು ಹೇಳಿದ್ರು, ಇಲ್ಲಪ್ಪ, ಜಾತಕದ ಪ್ರಕಾರ ಹಂದಿಯಿಂದಾಗಿ ನಿನ್ನ ಮಗನಿಗೆ ಮೃತ್ಯುತ್ವ ಉಂಟೇ ಉಂಟು. ಅವ್ರು ಏನು ಮಾಡ್ದ, ಭಾರಿ ಜಾಗ್ರತೆ ಮಾಡಿದ, ಮನೆಯೊಳಗೆ ರಕ್ಷಣೆ ಮಾಡಿದ, ಮಗನನ್ನು ಹೊರಗೆ ಬರಲಿಕ್ಕೆ ಬಿಡಲಿಲ್ಲ. ಕೆಲವು ದಿವಸ ಆಗಿತ್ತಷ್ಟೇ ಮಗ ಸತ್ತ. ಸತ್ತ ರಾಜನಿಗೆ ದುಃಖ ಆಯಿತು, ಆಯಿತು, ಆಯಿತು. ಆ ಜ್ಯೋತಿಷ್ಕರಿಗೆ ಹೇಳಿ ಕಳಿಸಿದ, ಸತ್ತ ಅಂತ ಹೇಳಿದ ಅಂಶ ಸರಿ ಉಂಟು ನೋಡಿ, ಸಾಯ್ತಾನೆ ಅಂತ. ಅವಂತ ಕೇಳಿದ, ಹಂದಿಯಿಂದ ಸಾಯ್ತೀರಿ, ಸಾಯ್ತಾನೆ ಅಂತ ಹೇಳಿದಿರಿ, ಅದು ಸರಿ ಇಲ್ಲ ಅಂತ ಹೇಳಿದ. ಅವ್ರು ಹೇಳಿದ್ರು, ಸತ್ತದ್ದು ಎಲ್ಲಿ ಅಂತ ಕೇಳಿದ್ರು, ಮನೆಯೊಳಗೆ ಅಂತಾಯ್ತು. ಆಮೇಲೆ ಕೇಳಿದ್ರು ಅವರು, ಮನೆಯೊಳಗೆ ಸತ್ತದ್ದು ಹೇಗೆ? ಅಯ್ಯೋ ಅದು ಮಾಡು ಬಿದ್ದು ಸತ್ತದ್ದು. ಮಾಡು ಅಂದ್ರೆ ಎಂತದು ಅಂತ ಕೇಳಿದ್ರು. ಅದು ಮರ ಬಿದ್ದು ಸತ್ತದ್ದು. ಯಾವ ಮರ ತನ್ನಿ ಅಂತ ತಂದ್ರು. ಮರ ಮರ ತಂದು ನೋಡಿದ್ರೆ ವರಾಹದ ಚಿತ್ರ ಇತ್ತು, ವರಾಹದಿಂದಲೇ ಸತ್ತದ್ದು ಕನೆಗೆ. ಅವನು ಹೇಳಿದ್ದೆಷ್ಟು ಸರಿ ನೋಡಿ, ಗೃಹೇಪಿ ಗುಪ್ತ, ಮನೆಯಲ್ಲಿ ರಕ್ಷಣೆ ಮಾಡಿದ, ತದ್ವಿಹತಂ ವಿನಶ್ಯತಿ, ಮನೆಯಲ್ಲಿ ಒಳಗೆ ರಕ್ಷಿತನಾಗಿದ್ದರೂ ಕೂಡ ಸಾಯ್ತಾನೆ. ಅವರಿಗೆ ಕನೆಗೆ ವರಾಹ ಅಂತ ಪ್ರಶಸ್ತಿಯೇ ಕೊಟ್ಟರು ಅವರಿಗೆ ಅಂತೆ. ಅಂದ್ರೆ ವರಾಹ ಮೀರರು ನೀವಾಗಿ ಅಂತ ಅಂದ್ರೆ, ಆ ಜ್ಯೋತಿಷ್ಯ ಅಂದ್ರೆ ಒಳ್ಳೆಯ ಜ್ಯೋತಿಷ್ಯ, ಒಳ್ಳೆಯ ವಿದ್ವಾಂಸರು ಅಂದ್ರೆ, ಅದು ಬದುಕುವ ವಿದ್ಯೆ ಅಲ್ಲ, ಅದು ನಿಜವಾಗಿರತಕ್ಕಂತಹ ವಿದ್ಯೆ. ಹೇಳಿದ್ದು ಹೇಳಿದಾಗ ಆಗುವಂತಹದ್ದು. ಗೃಹೇಪಿ ಗುಪ್ತ ತದ್ವಿಹತಂ ವಿನಶ್ಯತಿ, ಜೀವತ್ಯನಾಥೋಪಿ ತದೀಕ್ಷಿತೋ ವನೆ. ಜೀವತಿ ತದೀಕ್ಷಿತ ವನೆ. ಒಬ್ಬ ಕಾಡಲ್ಲಿರ್ತಾನೆ, ಕಾಡಲ್ಲಿ ಹೋಗಿ ಬಿದ್ದಿದ್ದಾನೆ, ಆದ್ರೆ ಬದುಕುವ ಯೋಗ ಇದ್ರೆ ವಾಪಸ್ ಬರ್ತಾನೆ. ಆ ವೀರಪ್ಪನ ಹೈಜಾಕ್ ಮಾಡಿ ಹಿಡ್ಕೊಂಡು ಹೋಗಿದ್ದ ಅಂತ ಇಟ್ಟುಕೊಳ್ಳಿ, ಬದುಕುವ ಯೋಗ ಇತ್ತು ಬರ್ತಾನೆ. ಅಯ್ಯೋ ದೇವರು ಬದುಕಿದ, ಬದುಕಿಸಿದ, ಎಲ್ಲ ಇತರ ಇವರಿಗೆಲ್ಲ ಹರಕೆ. ಜೀವತಿ ಅನಾಥೋಪಿ ತದೀಕ್ಷಿತೋವನೆ. ದೇವರ ದೃಷ್ಟಿ ಬಿದ್ರೆ ಕಾಡಲ್ಲಿ ಹೋಗಿ ಬಿದ್ದರೂ ಕೂಡ ಅವನು ಬದುಕಿ ಉಳಿತಾನೆ. ಪೇಪರಲ್ಲಿ ಸುದ್ದಿಗಳು ಬರ್ತಲೇ ಇರ್ತದೆ, ವಿಮಾನ ಆಕ್ಸಿಡೆಂಟ್ ಆಯಿತು, ರೈಲ್ ಆಕ್ಸಿಡೆಂಟ್ ಆಯಿತು, ಅಪ್ಪ ಅಮ್ಮ ಸತ್ರು, 2 ತಿಂಗಳ ಮಗು ಬದುಕಿ ಉಳಿದಿದೆ ಅಂತ. ಜೀವತಿ ಅನಾಥೋಪಿ ತದೀಕ್ಷಿತೋವನೆ. ಭಗವಂತನ ದೃಷ್ಟಿಪಾತ್ರ ಆಯಿತು ಅಂತಂದ್ರೆ ಅದು ಜೀವತಿ ಬದುಕ್ತದೆ ಅಂತ. ಒಂದು ಪುಟ್ಟ ಕೂಸು, ಅಪ್ಪ ಅಮ್ಮ ಎಲ್ಲ ಸತ್ತಿದ್ದಾರೆ, ಒಂದು ಮಗು ಮಾತ್ರ ಬದುಕಿ ಉಳಿಯಿತು, ಅದು ಯಾಕೆ? ಜೀವತಿ ಅನಾಥೋಪಿ, ಅದು ಕೇಳುವವರಿಲ್ಲ ಹೇಳುವವರಿಲ್ಲ, ಅದು ಯಾರು ರಕ್ಷಣೆ ಮಾಡಿದ್ರು, ಯಾರು ಕ್ಯಾಚ್ ಹಿಡಿದಿಲ್ಲ ವಿಮಾನದಿಂದ ಬೀಳುವಾಗ, ಅದು ಯಾರು ಹಿಡಿದಿಲ್ಲ ಅದನ್ನು. ಆದ್ರೂ ಅದು ಬಿದ್ದದ್ದು ಸರಿಯಾದ ಜಾಗದಲ್ಲಿ ಬಿತ್ತು, ದೇವರು ಇಳಿಸಿದ ಅದು ಸುರಕ್ಷಿತವಾಗಿ. ಒಂದು ಪ್ರಾಯಶಃ ಒಂದು ಮಗು ಒಂದು ಅಲ್ಲಿಯೇ ಬಿದ್ದರೂ ಜಾರಿ ಬಿದ್ದರೂ ಕೈಕಾಲು ಮುರುಗ್ತದೆ, ವಿಮಾನದಿಂದ ಬಿದ್ದರೂ ಏನಾಗಲಿಲ್ಲ ನೋಡಿ. ಜೀವತಿ ಅನಾಥೋಪಿ ತದೀಕ್ಷಿತೋವನೆ, ಭಗವಂತನ ದೃಷ್ಟಿಪಾತ್ರ ಆಯಿತು ಅಂತಾದ್ರೆ ಅದು ಚೆನ್ನಾಗಿ ಅದು ಬದುಕುತ್ತೆ. ಆದ್ರೆ ಅಸ್ಯ ಹತೋ ವಿನಶ್ಯತಿ ಗೃಹೇಪಿ ಗುಪ್ತ, ಅಸ್ಯ ಹತೋ ವಿನಶ್ಯತಿ, ಮನೆಯಲ್ಲೇ ಕಾದು ರಕ್ಷಣೆ ಮಾಡ್ತೇವೆ, ಗೃಹೇಪಿ ಗುಪ್ತ, ಮನೆಯಲ್ಲೇ ಚೆನ್ನಾಗಿ ರಕ್ಷಣೆ ಮಾಡ್ತೇವೆ. ಆದ್ರೆ ಅಸ್ಯ ಹತಃ, ಪರಮಾತ್ಮನಿಗೆ ಇವನನ್ನು ಮುಗಿಸಬೇಕು ಅಂತ ಮನಸ್ಸಾದರೆ ವಿನಶ್ಯತಿ. ನಾವು ನೋಡ್ತೇವೆ ಎಂತ ಗಾರ್ಡ್ ಬಂದೂಕುಗಳನ್ನೆಲ್ಲ ಕೊಟ್ಟು ನಮ್ಮ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿ ಸಾವಿರ ಸಾವಿರ ಜನರಿಗೆ ಯಾರ್ಯಾರ್ದೋ ಬಡವರು ಕೊಟ್ಟ ಟ್ಯಾಕ್ಸ್ ದುಡ್ಡನ್ನು ಕೊಟ್ಟು ಕಾಯಿಲಿಕ್ಕೆ ಅಂತ ಜನ ಇಟ್ಟಿರ್ತಾರೆ. ಆದ್ರೆ ಕೊನೆಗೇನು, ಅಷ್ಟು ರಕ್ಷಣೆ ಮಾಡಿದ್ರು ಕೂಡ ಆ ರಕ್ಷಣೆ ಮಾಡಲಿಕ್ಕೆ ನಿಂತ ಬಂದೂಕುದಾರಿ ಇರ್ತಾನಲ್ಲ, ಅವನೇ ಪಿಸ್ತೂಲಿನಿಂದ ಹೊಡೆದು ಕೊಲ್ತಾನೆ. ಏನಿದು ಅವಸ್ಥೆ! ಹಿರಣ್ಯಕಶಿಪು ಮಾಡಿದ ಪ್ರವಚನ ಭವಿಷ್ಯ ಎಷ್ಟು ಸತ್ಯ ನೋಡಿ. ಗೃಹೇಪಿ ಗುಪ್ತ, ಮನೆಯೊಳಗೆ ಗೋಪನೆ ರಕ್ಷಣೆ ಮಾಡಿರ್ತಾರೆ, ಆದ್ರೆ ಅಸ್ಯ ಹತಃ, ದೇವರಿಗೆ ಇವನು ಬದುಕಿಸಬೇಕು ಅಂತ ಇಚ್ಛೆ ಬರಲಿಲ್ಲ ಅಂತಾದ್ರೆ ಅಸ್ಯ ಹತಃ ವಿನಶ್ಯತಿ, ಅವನು ಸತ್ತೇ ಹೋಗ್ತಾನೆ. ಆದ್ರಿಂದ ಬದುಕಿಸಬೇಕು ಅಂತ ಆಸೆ ಆಯಿತು ಅಂದ್ರೆ ದೇವರು ಬದುಕಿಸ್ತಾನೆ, ಸಾಯಿಸಬೇಕು ಅಂತ ಇಚ್ಛೆ ಬಂದ್ರೆ ಸಾಯಿಸ್ತಾನೆ, ಸತಾಯಿಸಬೇಕು ಅಂತ ಇಚ್ಛೆ ಬಂದ್ರೆ ತುಂಬಾ ಪೀಡಿಸ್ತಾನೆ. ಉಳಿಸ್ಬೇಕು, ಬಿಡಬೇಕು, ಹೋಗುವಾಗೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಅದು ಏನು ಅವನ ಲೀಲೆ! ಇದು ಯಾರು ಹೇಳುದು ಗೊತ್ತು? ನನ್ನ ಉಪನ್ಯಾಸ ಅಲ್ಲ ಇದು, ಹಿರಣ್ಯಕಶಿಪುವಿನ ಉಪನ್ಯಾಸ. ಹಿರಣ್ಯಕಶಿಪು ಪ್ರವಚನ ಮಾಡ್ತಾ ಇದ್ದಾನೆ. ಅದು ಯಾರಿಗೆ? ತನ್ನ ತಾಯಿಗೆ ಪ್ರವಚನ ಮಾಡ್ತಾನೆ, ಸಚೇಂದ್ರಿಗೆ ಪ್ರವಚನ ಮಾಡ್ತಾನೆ. ಅವರು ಪ್ರವಚನದ ಬರದಲ್ಲಿ ಮರೆತು ಬಿಟ್ರು, ಹಿರಣ್ಯಾಕ್ಷ ಸತ್ತ ಎಂಬ ಸುದ್ದಿಯನ್ನೇ ಮರೆತು ಬಿಟ್ರು. ಓ, ಹಾಗಾದ್ರೆ ದೇವರದ್ದೇ ಮಹಿಮೆ ದೊಡ್ಡದು, ದೇವರು ದೊಡ್ಡವ, ಛೇ, ಹಾಗಾದ್ರೆ ದೇವರನ್ನೇ ನಾವು ಉಪಾಸನೆ ಮಾಡಬೇಕು ಅಂತ ಆ ಮಾರ್ಗದಲ್ಲಿ ತೊಡಗಿಸಿದ. ನೋಡಿ ಹಿರಣ್ಯಕಶಿಪುವಿನ ಪ್ರವಚನ ನೋಡಿ, ಎಂತ ಪ್ರವಚನ! ಆದ್ರಿಂದ ಪ್ರವಚನಕಾರರನ್ನು ಪೂರ್ತಿ ನಂಬೇಡಿ ಅಂತ ಭಾಗವತ ಹೇಳಿತು. ಆ ಪ್ರವಚನಕಾರರು ಪ್ರವಚನ ಮಾಡ್ತಾರೆ ಅಂದ್ರೆ 100% ಅವರು ಪ್ಯೂರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಿರಣ್ಯಕಶಿಪುವಿನ ಪ್ರವಚನ ಅಂದ್ರೆ ಎಂತ ಪ್ರವಚನ! ಆಸ್ತಿಕ್ಯದ ಪರಾಕಾಷ್ಠೆ. ಆದ್ರೆ ಒಳಗಿನಿಂದ ವಿಷ್ಣುವಿನ ಮೇಲೆ ಸಿಟ್ಟಿತ್ತು, ಅಡೆತಡೆ ಇರದಿರತಕ್ಕಂತಹ ಸಿಟ್ಟು. ಇದೆಲ್ಲ ಎಂಥದು ಅಂತ ನಾವು ವಿಚಾರ ಮಾಡಬೇಕಾದ್ದು. ಹಿರಣ್ಯಕಶಿಪು ಒಂದು ಕಡೆಯಲ್ಲಿ ಪ್ರವಚನ ಮಾಡ್ತಾನೆ, ಒಂದು ಕಡೆಯಲ್ಲಿ ವಿಷ್ಣುವಿನ ದ್ವೇಷ ಮಾಡ್ತಾನೆ. ಇದು ಎಂಥದು ಅಂತಂದ್ರೆ ಇದೇ ಹೇಳೋದು, ಎರಡು ಜೀವ, ಜೀವದ್ವೈವಿಧ್ಯ ಅಂತ. ಒಂದ್ಸಲ ಹಾಗೆ ಮಾತಾಡ್ತಾನೆ, ಒಂದ್ಸಲ ಹೀಗೆ ಮಾತಾಡ್ತಾನೆ, ಒಂದ್ಸಲ ದೇವರೇ ಸರ್ವೋತ್ತಮ ಅಂತ ಹೇಳ್ತಾನೆ, ಪ್ರವಚನ ಮಾಡ್ತಾನೆ, ದೇವರಲ್ಲಿ ಭಕ್ತಿ ಮಾಡಿ ಅಂತ ಹೇಳ್ತಾನೆ, ಒಂದ್ಸಲ ಹೇಳ್ತಾನೆ ದೇವರನ್ನು ನಂಬಬೇಡಿ, ದೇವರನ್ನು ನಂಬುವರನ್ನು ಕೊಂದುಬಿಡಿ ಅಂತ ಹೇಳ್ತಾನೆ. ಇದೇನು ಅಂದ್ರೆ ಜೀವದ್ವೈವಿಧ್ಯ. ಒಮ್ಮೆ ಜೀವ, ಒಮ್ಮೆ ಆ ದೈತ್ಯ ಜೀವ ಎಚ್ಚರಿಕೆ ಆಯಿತು, ವಿಷ್ಣುವನ್ನು ಮುಗಿಸಿಬಿಡಿ ಅಂತ ಹೇಳ್ತಾನೆ. ಯಾವಾಗ ಆ ಜಯ ಮೇಲಕ್ಕೆ ಬರ್ತಾನೆ, ಆವಾಗ ಸಾತ್ವಿಕ ಬುದ್ಧಿ ಅವನಿಗೆ ದೇವರ ಬಗ್ಗೆ, ವೈಕುಂಠ ಲೋಕ ಎಲ್ಲ ನೆನಪಾಗಲಿಕ್ಕೆ ಪ್ರಾರಂಭ ಆಗುತ್ತೆ, ದೇವರ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಜೀವದ್ವೈವಿಧ್ಯ ಆಚಾರ್ಯರು ಹೇಳುವಂತಹದ್ದು ಸ್ಫುಟವಾಗಿ ಕಾಣಿಸ್ತಿದೆ. ಇದು ಹಿರಣ್ಯಕಶಿಪುವಿನ ಪ್ರವಚನಕ್ಕೆ ಅರ್ಥನೇ ಇಲ್ಲ ಇಲ್ಲಿ. ಅಂತಹ ನಾಸ್ತಿಕ ಶಿರೋಮಣಿ ಪ್ರವಚನ ಹೇಗೆ ಮಾಡಿದ ದೇವರ ಅಸ್ತಿತ್ವದ ಬಗ್ಗೆ? ಇದು ನಮಗೆ ಪ್ರಶ್ನಾರ್ಹವಾಗಿ ಉಳಿಯತಕ್ಕಂತಹದ್ದು. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಆಚಾರ್ಯರ ಸಿದ್ಧಾಂತಕ್ಕೆ ನಾವು ಶರಣ ಹೊಂದಬೇಕು. ಜೀವದ್ವೈವಿಧ್ಯ ಒಬ್ಬರೇ ಆಚಾರ್ಯರು, ಮಧ್ವಾಚಾರ್ಯರು ಒಬ್ಬರೇ ಹೇಳಿದ್ದು ಜೀವದ್ವೈವಿಧ್ಯ ಇಲ್ಲಿದೆ ಎಂತ. ಒಂದು ಸ್ಟೇಷನ್ ತಿರುಗಿಸಿದ್ರೆ ಒಂದು ಧಾರಾವಾಹಿ, ಇನ್ನೊಂದು ಸ್ಟೇಷನ್ ತಿರುಗಿಸಿದ್ರೆ ವಿರುದ್ಧವಾದ ಧಾರಾವಾಹಿ. ಒಂದು ಸ್ಟೇಷನ್ ತಿರುಗಿಸಿಬಿಟ್ರೆ ರಾಮಾಯಣ, ಒಂದು ಸ್ಟೇಷನ್ ತಿರುಗಿಸಿದ್ರೆ ಕಾದಂಬರಿ ಕತೆ, ಶಿಶುಪಾಲ ಜಯ ಅಥವಾ ಹಿರಣ್ಯಕಶಿಪು ಜಯ, ಇದರಲ್ಲಿ ವಿರುದ್ಧವಾದ ವಿಕ್ರಿಯೆಗಳು, ವಿಕಾರಗಳು ಕಾಣಿಸ್ತದೆ. ಅದು ಯಾಕೆ ಅಂದ್ರೆ ಎರಡು ಜೀವರುಗಳು ಒಟ್ಟಿಗೆ ಸೇರಿದ್ದರಿಂದ. ಇದನ್ನು ಭಾಗವತ ನಮಗೆ ಬಹಳ ಸುಂದರವಾಗಿ ಹೇಳುತ್ತೆ. ಹಿರಣ್ಯಕಶಿಪುವಿನ ಪ್ರವಚನ ಮುಗಿಲಿದ ದೊಡ್ಡ ಪ್ರವಚನ, ತಾಯಿಯ ಕಣ್ಣೀರನ್ನು ನಿಲ್ಲಿಸಬೇಕಾದ್ರೆ ಎಷ್ಟು ದೊಡ್ಡ ಪ್ರವಚನ, ಅದಕ್ಕೆ ಇತಿಹಾಸ ಆಖ್ಯಾನ ಅದನ್ನೆಲ್ಲ ಹೇಳ್ತಾನೆ ಹಿರಣ್ಯಕಶಿಪುವಿನ ಪ್ರವಚನ. ನಾವು ಇನ್ನೂ ಸ್ವಲ್ಪ ಕೇಳಬೇಕು,